मेरा बाबा आ गया, मेरा बाबा आ गया,
मेरा बाबा आ गया, मेरा बाबा आ गया,
मेरा बाबा आ गया, मेरा बाबा आ गया,
मेरा बाबा आ गया, मेरा बाबा आ गया, मेरा बाबा।
वो व्यक्ति ತುಂಬಾ ಚೆನ್ನಾಗಿ ಹಾಡನ್ನು ಹಾಡ್ತಾ ಇದ್ದಂತೆ. ಚೆನ್ನಾಗಿ ಹಾಡಾದ್ಮೇಲೆ ಎಲ್ಲರೂ ಚಪ್ಪಾಳೆ ಹೊಡೆದ್ಬಿಟ್ಟು ಒನ್ಸ್ ಮೋರ್ ಅಂತಂದ್ರಂತೆ. ತುಂಬಾ ಖುಷಿಯಾಗಿಬಿಡ್ತು, ಹಾಡು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇನ್ನೊಂದ್ಸಲ ಜೋರಾಗಿ ಹಾಡಿದಂತೆ. ಆ ಹಾಡು ಮುಗಿದ ಮೇಲೆ ಮತ್ತೆಲ್ಲರೂ ಚಪ್ಪಾಳೆ ಹೊಡೆದ್ಬಿಟ್ಟು ಒನ್ಸ್ ಮೋರ್ ಅಂತಂದ್ರು. ಮೂರನೇ ಸಲ ಇನ್ನೂ ಖುಷಿಯಿಂದ ಹಾಡಿದಂತೆ. ಆವಾಗಲೂ ಜನ ಚಪ್ಪಾಳೆ ಹೊಡೆದ್ಬಿಟ್ಟು ಒನ್ಸ್ ಮೋರ್ ಅಂತ ಹೇಳಿದ. ಹೀಗೆ ಆರು ಸಲ ಆದ್ಮೇಲೆ ಅವನಿಗೆ ಸಂಶಯ ಬಂತು. ಅವಾಗ ಹೇಳಿದಂತೆ, ಅಲ್ಲಪ್ಪ, ನಾನು ಬೇರೆ ಹಾಡುಗಳನ್ನು ಕೂಡ ಹಾಡ್ತೇನೆ, ಬೇರೆ ಹಾಡುಗಳು ಹಾಡ್ಲಿಕ್ಕೆ ಬರ್ತವೆ, ನೀವು ಪದೇ ಪದೇ ಇದೇ ಹಾಡನ್ನು ಹಾಡಿ ಅಂತ ಬಿಟ್ಟು ಯಾಕೆ ಒನ್ಸ್ ಮೋರ್ ಅಂತ ನನಗೆ ಹೇಳ್ತಾ ಇದ್ದೀರಾ, ಹಾಡಷ್ಟು ಚೆನ್ನಾಗಿದೆಯಾ ಅಂತ ಕೇಳಿದಂತೆ. ವ್ಯಕ್ತಿ ಹೇಳಿದಂತೆ, ಎದುರುಗಡೆ ಇರುವಂತಹ ಸಭಿಕರು ಆಡಿಯನ್ಸ್, ನೀನು ಚೆನ್ನಾಗಿ ಹಾಡ್ತಾ ಇದೀಯ ಅಂತ ನಾವು ಒನ್ಸ್ ಮೋರ್ ಹೇಳ್ತಾ ಇಲ್ಲ, ಅದು ರೆಗ್ಯುಲರ್ ಟ್ಯೂನ್ ಏನಿದೆ ಆ ಟ್ಯೂನಿಗೆ ಸರಿಯಾಗಿ ನೀನು ಹಾಡ್ತಾ ಇಲ್ಲ, ಆ ಲೆವೆಲ್ಗೆ ಬರಲಿ ಅಂತ ನಾವೇನ್ ಮಾಡ್ತಿದ್ದೀವಿ, ಒನ್ಸ್ ಮೋರ್ ಅಂತ ಹೇಳ್ತಿದ್ದೀವಿ. ಅದಕ್ಕಾಗಿ ಬಾಬಾ ಮೊದಲನೇ ದಿನ ಬಂದಾಗಲೂ ಹೇಳಿದ್ದದೆ, ಅಪ್ಪನೇಕೋ ಆತ್ಮ ಸಮಜ್ ಮುಜ ಬಾಪ್ಕೋ ಯಾದ್ ಕರೋ. ಇವತ್ತು ಹೇಳ್ತಾ ಇರೋದು ಅದೇನೆ, ಅಪ್ಪನೇಕೋ ಆತ್ಮ ಸಮಜ್ ಮುಜ ಬಾಪ್ಕೋ ಯಾದ್ ಕರೋ. ಯಾಕೆ ಒನ್ಸ್ ಮೋರ್? ಯಾಕೆ ಹೇಳಿ, ನಾವಿನ್ನು ನಮ್ಮನ್ನು ನಾವು ಆತ್ಮ ಅಂತ ತಿಳ್ಕೊಂಡಿಲ್ಲ. ನೆನಪು ಮಾಡೋದ್ರಲ್ಲಿ ಎರಡು ಸ್ಟೆಪ್ ಇದೆ, ಅಪನೇಕೋ ಆತ್ಮ ಸಮಜೋ ದೂಸರೆ ಬಾಪ್ ಕೋ ಯಾದ್ ಕರು. ಏಕ ಹೇ ಜ್ಞಾನ ಕಾ ಯಾದ್, ದೂಸರಾ ಹೇ ಸ್ನೇಹ ಕಾ ಯಾದ್. ಒಂದು ನೆನಪಿನ ಪ್ರೀತಿಯ ನೆನಪು, ಎರಡನೇದು ಜ್ಞಾನದ ಆಧಾರದ ಮೇಲೆ ನೆನಪು. ನಿನ್ನೆ ಮಾಡಿದ್ದು ನೀವು ಜ್ಞಾನದ ಆಧಾರದ ನೆನಪು, ಸ್ನೇಹದ ಆಧಾರದ ನೆನಪು. ನಿನ್ನೆ ನೀವು ಮಾಡಿದ್ದು ಯಾವ ನೆನಪು? ಸ್ನೇಹದ ಆಧಾರ. ಯಾವ್ದ ಆಧಾರ? ಸ್ನೇಹದ ಆಧಾರ. ಯಾಕಂದ್ರೆ ಜ್ಞಾನದ ಆಧಾರದಲ್ಲಿ ನಾನು ಆತ್ಮಸ್ವರೂಪಿ ಆಗ್ಬಿಟ್ಟು ಬಿಂದು ಆಗ್ಬಿಟ್ಟು ಹೋಗ್ಬೇಕು. ನಾವು ಬಿಂದು ಆಗ್ಬಿಟ್ಟು ಹೋಗಿಲ್ಲ, ನಾವು ಹೋಗಿದ್ದು ಚಿಕ್ಕ ಮಗು ಅಂತ ಶರೀರ ತೆಗೆದುಕೊಂಡು ಹೋದ್ವಿ. ನಾವೇನ್ ಹೋದ್ವಿ? ಚಿಕ್ಕ ಮಗು ಆಗ್ಬಿಟ್ಟು ಶರೀರ ಇತ್ತು ತಾನೇ. ಶರೀರ ಯಾರ ಮಡಿಲಲ್ಲಿತ್ತು? ತಾಯಿಯ ಮಡಿಲಲ್ಲಿತ್ತು. ಆವಾಗ ಬಾಬಾ ಶರೀರ ತೆಗೆದುಕೊಂಡು ಹೋಗಿ ಅಂತ ಹೇಳಿದಾರೋ ಆತ್ಮ ತೆಗೆದುಕೊಂಡು ಹೋಗಿ ಅಂತ ಹೇಳಿದಾರೋ? ಜ್ಞಾನ ಏನ್ ಹೇಳುತ್ತೆ? ಆತ್ಮ ತೆಗೆದುಕೊಂಡು ಹೋಗಿ ಅಂತ ಬಿಟ್ಟು ಹೇಳುತ್ತೆ. ನಾವಿವತ್ತು ನೆನಪು ಮಾಡೋದು ಸ್ನೇಹದ ಆಧಾರ, ಜ್ಞಾನದ ಆಧಾರ ಅಲ್ಲ. ಅರ್ಥ ಆಗ್ತಿದ್ಯಾ? ವ್ಯತ್ಯಾಸ ತಿಳ್ಕೊಳ್ಳಿ. ಇಷ್ಟು ದಿನ ಜ್ಞಾನದ ಆಧಾರದಿಂದ ಮಾಡಿದ್ವಿ, ನಮಗೆ ಅನುಭವ ಆಗಿಲ್ಲ. ಸ್ನೇಹದ ಆಧಾರದಿಂದ ಮಾಡಿದ್ವಿ, ಅನುಭವ ಆಯ್ತು. ಹೇಳ್ತಾನೆ, ಸ್ನೇಹದ ಆಧಾರದಲ್ಲಿ ಮಾಡಿದಾಗ ಅನುಭವ 100% ಆಗತ್ತೆ, ನೋ ಡೌಟ್. ಆಗಿದೆಯೋ ಆಗಿಲ್ಲೋ ಆಯ್ತು. ಆದ್ರೆ ವಿಕರ್ಮ ವಿನಾಶನೇ ಹೋಗ್ತಾರೆ. ವಿಕರ್ಮ ಏನಾಗೋದಿಲ್ಲ, ವಿನಾಶ ಆಗೋದಿಲ್ಲ. ಆ ಸಮಯದಲ್ಲಿ ಅಷ್ಟು ಜೊತೆಲಿದ್ದಿದ್ದಕ್ಕೇನಾಯ್ತು? ಖುಷಿ ಅನುಭವ ಆಯಿತು, ಆನಂದದ ಅನುಭವ ಆಯಿತು, ಶಾಂತಿ ಅನುಭವ ಆಯಿತು. ವ್ಯತ್ಯಾಸ ಅರ್ಥ ಮಾಡ್ಕೊಳ್ಳಿ ಜ್ಞಾನದ ಆಳದಲ್ಲಿ ಹೋಗಿ. ಯಾಕಂತಂದ್ರೆ ಯಾವಾಗ ನೀವು ಶಾರೀರಿಕವಾಗಿ ಹೋಗಿದ್ದು, ನೀವು ಹೋಗುದು ಸೂಕ್ಷ್ಮವತನಕ್ಕೆ ಮಾತ್ರ. ನಮ್ಮ ಬಾಬಾ ಶಿವಬಾಬಾ ಸೂಕ್ಷ್ಮವತನದಲ್ಲಿ ಇದ್ಬಿಟ್ಟು ನೀವೇನ್ ಮಾಡಿದೆ ಅವ್ರ ಜೊತೆಗೆ ಏನ್ ಮಾಡಿದೆ? ರಾಜಕೀಯ. ಆದ್ರೆ ವಿಕರ್ಮ ವಿನಾಶ ಎಲ್ಲಾಗ್ಬೇಕು? ಪರಮಧಾಮದಲ್ಲಿ. ಪರಮಧಾಮದಲ್ಲಿ ನೀವು ಹೋಗ್ಲೇ ಇಲ್ಲ, ಹೋಗಿದ್ರ? ಓಕೆ, ಅರ್ಥ ಆಗ್ತಾ ಇದೆಯಾ? ಓಕೆ, ಈ ಸ್ನೇಹದ ಆಧಾರ ನಮ್ಗೇನ್ ಮಾಡ್ತು? ಭಗವಂತನ ಹತ್ರ ಕರ್ಕೊಂಡು ಬಂತು. ಭಗವಂತನ ಪ್ರೀತಿ ಹತ್ರ ಏನ್ ಮಾಡ್ತು? ಸಂಬಂಧವನ್ನ ನಿಯರೆಸ್ಟ್ ಮಾಡ್ತು. ಭಗವಂತನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಗೆ ಸಹಾಯವನ್ನ ಮಾಡ್ತು. ಹಾಗೆ ನಿನ್ನೆವರೆಗೆ ನಾವು ಮಾಡಿದ್ದೇನು? ಯಥಾರ್ಥ ಅಲ್ಲ, ಒಂದು ಹೆಜ್ಜೆ ಅಷ್ಟೇ. ಭಗವಂತನ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಸ್ಟೆಪ್ ಅಷ್ಟೇ. ಯಥಾರ್ಥ ತಿಳಿ ಇನ್ನು ನಾವು ಮುಂದೆ ಹೋಗಬೇಕಾಗಿದೆ. ಓಕೆನಾ? ಮುಂದೆ ಹೋಗೋಣವಾ? ಅಲ್ಲೇ ಇರೋಣ, ಮುಂದೆ ಹೋಗೋಣ. ಅರ್ಥ ಆಯ್ತು ತಾನೇ? ಚಿಕ್ಕ ಮಗು ಆಗ್ಬಿಟ್ಟು. ಓಕೆ, ನಿಮ್ಗೆ ಯಾವಾಗ ಯಾವಾಗ ನಿದ್ರೆ ಬರುತ್ತೆ, ಯಾವಾಗ ಯಾವಾಗ ಸುಸ್ತಾಗತ್ತೆ, ಯಾವ ಯಾವಾಗ ಕಷ್ಟ ಆಗತ್ತೆ, ಬೇಜಾರಾಗತ್ತೆ, ಒಂದು 5-10 ನಿಮಿಷ ಏನ್ ಮಾಡಿ? ಚಿಕ್ಕ ಮಗು ಆಗ್ಬಿಟ್ಟು ಬಾಬನ ಹತ್ರ ಹೋಗ್ಬೇಡಿ. ಓಕೆನಾ? ಹಾಗಿದ್ರೆ ಸದಾಕಾಲ ಈಶ್ವರಿ ಜೀವನದಲ್ಲಿ ಚಿಕ್ಕ ಮಗು ಆಗ್ಬಿಟ್ಟೇ ಇರ್ತೀರಾ ಅಥವಾ ದೊಡ್ಡವರಾಗ್ತಿರೋ? ಆ ದೊಡ್ಡವರಾಗಬೇಕಲ್ವಾ. ಸಂಸ್ಕೃತದಲ್ಲೂ ಒಂದು ಗಾದೆ ಇದೆ, ಅದು ಪೂರ್ತಿ ಶ್ಲೋಕ ನನಗೆ ನೆನಪಿಲ್ಲ, ಲಾಸ್ಟ್ ಸೆಂಟೆನ್ಸ್ ನೆನಪಿದೆ. ಪ್ರಾಪ್ತೇ ಷೋಡಶೇ ವರ್ಷೇ ಪುತ್ರ ಮಿತ್ರವದಾಚರೇತ್ ಅಂತ. 5 ವರ್ಷದವರೆಗೆ ಮಕ್ಕಳನ್ನ ಲಾಲನೆ ಪಾಲನೆಯಲ್ಲಿ ದೊಡ್ಡದನ್ನಾಗಿ ಮಾಡಬೇಕಂತೆ. 5 ವರ್ಷದಿಂದ 10 ವರ್ಷದವರೆಗೆ 8 ಕೊಟ್ಟುಬಿಟ್ಟು ಶಿಕ್ಷಣವನ್ನು ಕೊಡಬೇಕಂತೆ. 10 ವರ್ಷದಿಂದ 16 ವರ್ಷದವರೆಗೆ ಮಕ್ಕಳಿಗೆ ತಿಳಿಸಿ ಹೇಳಿಬಿಟ್ಟು ಶಿಕ್ಷಣವನ್ನು ಕೊಡಬೇಕಂತೆ. 16 ವರ್ಷದ ನಂತರ ಮಗನನ್ನ ಮಿತ್ರನ ಸಮಾನದಲ್ಲಿ ನೋಡಬೇಕು. ಪ್ರಾಪ್ತೇ ಷೋಡಶೇ ವರ್ಷೇ ಪುತ್ರ ಮಿತ್ರವದಾಚರೇತ್. ಹೀಗೆ ವಯಸ್ಸು ದೊಡ್ಡ ಆಗ್ತಾ ಆಗ್ತಾ ಹೋದಾಗೆ ತಾಯಿ ತಂದೆ ಮತ್ತು ಮಗುವಿನ ಸಂಬಂಧದಲ್ಲಿ ವ್ಯತ್ಯಾಸ ಬರ್ತಾ ಹೋಗುತ್ತೆ. ಅದಕ್ಕೆ ತಕ್ಕಾಗಿ ನಾವು ಮಕ್ಕಳು ನಮ್ಮನ್ನು ಬದಲಾವಣೆ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಭಗವಂತನ 3 ಮುಖ್ಯವಾದಂತಹ ಸಂಬಂಧ, ತಂದೆ, ಶಿಕ್ಷಕ, ಸದ್ಗುರು. ಹಾಗೆ ಶಾರೀರಿಕವಾಗೂ ನಾವು ನೋಡಿದಾಗ ಮೊದಲನೇ ಸಂಬಂಧ ತಾಯಿ ತಂದೆ, ಆಮೇಲೆ ಶಿಕ್ಷಣ, ಮೂರನೇದು ಸದ್ಗುರು. ಅದೇ ಲಾ ಇಲ್ಲಿ ಅಪ್ಲಿಕೇಶನ್ ಆಗತ್ತೆ. ನಾವು ಭಗವಂತನಿಂದ ಜ್ಞಾನವನ್ನು ಪಡ್ಕೊಂಡ್ವಿ, ಜನ್ಮವನ್ನು ಪಡ್ಕೊಂಡ್ವಿ. ಮೊದಲನೇದಾಗಿ ಆ ತಾಯಿಯಿಂದ ನಾವೇನ್ ಮಾಡ್ಕೊಳ್ಬೇಕು? ಪಾಲನೆ, ಲಾಲನೆ ಪಾಲನೆಯನ್ನು ಪಡ್ಕೊಳ್ಳಿ ಮಗುವಿನ ರೂಪದಲ್ಲಿ. ಅದು ದಿನಗಟ್ಟಲೆ ವರ್ಷಗಟ್ಟಲೆ ಅಲ್ಲ, ಸ್ವಲ್ಪ ದಿನಕ್ಕೋಸ್ಕರ ಮಾತ್ರ. ನಿಧಾನಕ್ಕೆ ದೊಡ್ಡವರಾಗ್ತಾ ಹೋಗಿ. ನಿನ್ನೆ ನೀವು 2 ವರ್ಷದ ಮಗು ಆಗಿದ್ದೀರಿ ಅಂತ ಇನ್ನೊಂದು ಗಂಟೆಯಲ್ಲಿ 3 ವರ್ಷದ ಮಗು ಆಗಿ, ಇನ್ನೊಂದು ಗಂಟೆಯಲ್ಲಿ 4 ವರ್ಷದಾಗಿ, 5 ವರ್ಷದವರಾಗಿ, ಏನ್ ಮಾಡ್ತಾ ಹೋಗಿ ದೊಡ್ಡವರಾಗ್ತಾ ಆಗ್ತಾ ಹೋಗಿ. ಇಷ್ಟು ದೊಡ್ಡವರಾಗ್ತಾ ಹೋಗ್ತೀರ, ಅವಾಗ ಏನಾಗ್ತಾ ಹೋಗುತ್ತೆ? ಸಂಭಾಷಣೆ, ವಿಧಿವಿಧಾನ, ಕರ್ಮ, ಸಂಬಂಧ ಏನಾಗ್ತಾ ಹೋಗ್ತದೆ? ಬದಲಾವಣೆ ಹಾಕೊಂಡು ಹೋಗ್ತಾನೆ ಇರ್ತದೆ. ಮಗು 4 ವರ್ಷದಾದ್ಮೇಲೆ ಏನ್ ಮಾಡ್ತಾರೆ? ಸ್ಕೂಲಿಗೆ ಆಗ್ತಾರೆ ಅಲ್ವಾ. ಅವಾಗ ಆ ಮಗುವಿನ ಹೆಚ್ಚಿನ ಸಮಯ ಎಲ್ಲಿ ಕಳೆಯುತ್ತೆ? ಯಾಕೆ ಸ್ಕೂಲಿಗೆ ಆಗ್ತಾರೆ? ವಿದ್ಯೆ ಕಲೀಲಿಕ್ಕೆ. ಯಾಕೆ ಬೇಕು ವಿದ್ಯೆ? ಸಂಪಾದನೆ ಮಾಡಲಿಕ್ಕೆ. ಸಂಪಾದನೆ ಯಾಕೆ ಬೇಕು? ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಬೇಕು, ಅವ್ರ ಜೀವನವನ್ನು ಅವರು ಮಾಡಬೇಕು, ಅವರು ಮಾಡಿಕೊಂಡಿರುವ ಸಾಲವನ್ನು ತೀರಿಸಬೇಕು, ಅವರಿಗೆ ಬೇಕಾಗಿರೋ ಇಷ್ಟವನ್ನು ಪೂರ್ಣ ಮಾಡಬೇಕು, ಅವ್ರ ಡಿಪೆಂಡೆನ್ಸ್ ಎಲ್ಲರನ್ನು ನೋಡ್ಕೊಳ್ಬೇಕು. ಹೌದ್ ತಾನೆ? ಸಂಪಾದನೆಗೆ ಮೂಲ ಜ್ಞಾನ ಅಥವಾ ವಿದ್ಯೆ. ಹಾಗಿದ್ರೆ ಭಗವಂತ ನಮ್ಗೆ ಶಿಕ್ಷಣ ಕೊಡ್ತಾ ಇದ್ದಾರೆ ಯಾವುದಕ್ಕೋಸ್ಕರ? ಯಾವುದಕ್ಕೋಸ್ಕರ ಶಿಕ್ಷಣ ಯಾಕೆ ಕೊಡ್ತಾ ಇದ್ದಾರೆ? ಸಂಪಾದನೆ ಮಾಡೋಕ್ಕೋಸ್ಕರ ಶಿಕ್ಷಣ ಯಾಕೆ ಕೊಡ್ತಾರೆ? ಸಂಪಾದನೆ ಅಲ್ಲೂ ಕೊಡುವಂತ ಲೌಕಿಕ ಶಿಕ್ಷಣ ಶಾರೀರಿಕ ಸಂಪಾದನೆಯನ್ನ ಮಾಡಲಿಕ್ಕೆ. ಇಲ್ಲಿ ಭಗವಂತ ಕೊಡ್ತಾ ಇರೋದು ಆತ್ಮಿಕ ಸಂಪಾದನೆಗೋಸ್ಕರ. ಸರಿ, ಆತ್ಮಿಕ ಸಂಪಾದನೆ ಯಾಕೆ ಬೇಕು ನಿಮಗೆ? ಆತ್ಮಕ್ಕೆ ಸಂಪಾದನೆ ಬೇಕೋ ಬೇಡವೋ? ಯಾಕೆ? ಹೊಸಕೋಟೆ ಆತ್ಮಗಳು ತುಂಬಾ ಮುಂದುವರೆದು ಬಿಟ್ಟಿದ್ದಾರೆ. ದೊಡ್ಡ ದೊಡ್ಡ ಶಬ್ದ ಹೇಳ್ತಾರೆ ಆತ್ಮೋನ್ನತಿ ಆಗಲಿಕ್ಕೆ ಅಂತ. ನಾನು ಸಿಂಪಲ್, ನನಗೆ ಅದೆಲ್ಲ ಅರ್ಥ ಆಗೋದಿಲ್ಲ. ಯೋಗೇಶಣ್ಣ ಇದಲ್ಲ, ದೊಡ್ಡ ದೊಡ್ಡ ಶಬ್ದ ಎಲ್ಲ ಅರ್ಥ ಆಗೋದಿಲ್ಲ ಅವರಿಗೆ. ಅವ್ರಿಗೆ ಸಿಂಪಲ್ ಅರ್ಥ ಆಗೋದು ಹೇಗೆ ಅಂತಂದ್ರೆ, ನನಗೆ ಸಂಪಾದನೆ ಯಾಕೆ ಬೇಕು ಹಣ ಅಂತಂದ್ರೆ, ನನ್ನ ಸಾಲ ಇದೆ 63 ಜನ್ಮದ, ಅದು ತೀರ್ಲಿಕ್ಕೆ ನನಗೆ ಹಣ ಬೇಕು. ಈಗಿನ ಜೀವನ ಮಾಡಬೇಕಲ್ಲ, ಅದಕ್ಕೆ ಹಣ ಬೇಕು. ಮುಂದೆ ಸತ್ಯಯುಗ ತ್ರೇತಾಯುಗಕ್ಕೆ ಹೋಗಬೇಕಲ್ಲ, ಅದಕ್ಕೆ ಉಳಿಬೇಕು ಅಲ್ವಾ, ಅದಕ್ಕೆ ನನಗೆ ಹಣ ಬೇಕು ಅಲ್ವಾ. ಇದು ಸಿಂಪಲ್ ಆಗಿದ್ದು, ನೀವು ಹೇಳಿ ಸಿಂಪಲ್ ಆಗಿದೆಯೋ? ನನಗೆ ಹಣ ಯಾಕೆ ಬೇಕು? ಬಾಬಾ ಸುಂದರವಾಗಿ ಹೇಳ್ತಾನೆ, 5000 ವರ್ಷದಲ್ಲಿ ನಾವು ಕರ್ಮವನ್ನ ಮಾಡ್ತೀವಿ. ಕರ್ಮದ ಆಧಾರದ ಮೇಲೆ, ಆ ಕರ್ಮದ ಫಲದ ಆಧಾರದ ಮೇಲೆ ಕರ್ಮವನ್ನು 3 ರೀತಿಯಲ್ಲಿ ವಿಂಗಡಣೆ ಮಾಡಿದ್ದಾರೆ. ಅಕರ್ಮ್, ವಿಕರ್ಮ್, ಸುಕರ್ಮ್. ಅಕರ್ಮ ಯಾವಾಗತ್ತೆ? ಸತ್ಯಯುಗ ತ್ರೇತಾಯುಗದಲ್ಲಿ ಅಕರ್ಮ, ದ್ವಾಪರ ಕಲಿಯುಗದಲ್ಲಿ ವಿಕರ್ಮ, ಸಂಗಮಯುಗದಲ್ಲಿ ಸುಕರ್ಮ. 3 ಸಮಯದಲ್ಲೂ ನಾವು ಕರ್ಮವನ್ನಂತ ಮಾಡ್ತೀವಲ್ವ. ಕರ್ಮದ ಫಲದ ಆಧಾರದ ಮೇಲೆ ಅಕರ್ಮ್, ವಿಕರ್ಮ್, ಸುಕರ್ಮ. ಹಾಗಿದ್ರೆ ಸತ್ಯಯುಗ ತ್ರೇತಾಯುಗದಲ್ಲಿ ಅಕರ್ಮ ಅಂತ ನಾವು ಕೆಲಸನೇ ಮಾಡಲ್ವಾ ಅಲ್ಲಿ? ಅಕರ್ಮ, ಕರ್ಮ ಅಂದ್ರೆ ಕೆಲಸ, ಅಕರ್ಮ ಅಂದ್ರೆ ಕೆಲಸನೇ ಮಾಡೋದಿಲ್ಲ. ಸತ್ಯಯುಗ ತ್ರೇತಾಯುಗದಲ್ಲಿ ಕರ್ಮ ಮಾಡಲ್ವಾ ನಾವು? ಕರ್ಮದ ಫಲ ಇಲ್ವಾ? ಮತ್ತೆ ನಾವು 84 ಜನ್ಮ 5000 ವರ್ಷ ಮಾಡಿದ ಕರ್ಮಕ್ಕೆಲ್ಲ ಫಲ ಅನುಭವ ಮಾಡ್ತೀವಿ 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 ಅಂತ ಹೇಳ್ತೀವಿ. ಕರ್ಮ ಮಾಡಿದ್ಮೇಲೆ ಫಲ ಬರಲೇಬೇಕಲ್ವಾ? ಅಕರ್ಮ ಆಗತ್ತೆ. ಇವಾಗ ಬಂತ ಆನ್ಸರ್. ಏನಾಗತ್ತೆ ಕೇಳಿ, ಸಿಂಪಲ್. ನಾನಿವಾಗ ಸಂಪಾದನೆ ಮಾಡ್ತೇನೆ, ಫಾರ್ ಎಕ್ಸಾಂಪಲ್ ನಮ್ಮೂರು ಸಿರ್ಸಿ, ಸಿರ್ಸಿಯಿಂದ ಬೆಂಗಳೂರಿಗೆ ಬಂದೆ ನಾನು, 17 ವರ್ಷ ಕೆಲಸ ಮಾಡಿದೆ, ಸಂಪಾದನೆ ಮಾಡಿ ಇಟ್ಟಿದ್ದೇನೆ, ಇವಾಗ ಖರ್ಚು ಮಾಡ್ತಾ ಇದ್ದೇನೆ, ಯಾರ ಹತ್ರ ಸಾಲ ತಗೊಂಡಿಲ್ಲ. ನಾನೇನು ಸಂಪಾದನೆ ಮಾಡಿದೆನೋ ಅದರ ಹಣದಿಂದ ನಾನೇನು ಮಾಡ್ತಿದ್ದೇನೆ, ಖರ್ಚು ಮಾಡ್ತಿದ್ದೆ. ಅಂತಂದ್ರೆ ಸಂಗಮ ಯುಗದಲ್ಲಿ ಮಾತ್ರ ನಾವೇನು ಸಂಪಾದನೆಯನ್ನು ಮಾಡ್ತೀವಿ, ಏನು ಸೇವಿಂಗ್ಸ್ ಮಾಡ್ತೀವಿ ಉಳಿತಾಯವನ್ನ, ಸತ್ಯಯುಗ ತೈತಾಯುಗದಲ್ಲಿ ಏನ್ ಮಾಡ್ತೀವಿ, ನಾವು ಸಂಪಾದನೆ ಮಾಡಿರೋದನ್ನೇ ಅಲ್ಲಿ ಏನ್ ಮಾಡ್ತೀವಿ, ಖಾಲಿ ಮಾಡ್ತೀವಿ. ನಾನು ಯಾರತ್ರ ಸಾಲನೂ ಮಾಡಿಲ್ಲ, ಸಂಪಾದನೆಯೂ ಮಾಡಿಲ್ಲ. ಅರ್ಥ ಆಗ್ತಾ ಇದೆಯಾ? ಸತ್ಯಯುಗ ತೈತಾಯುಗದಲ್ಲಿ ನಾವು ಕರ್ಮ ಮಾಡಲ್ಲ ಅಂತಲ್ಲ, ಅಲ್ಲಿ ಏನು ಕರ್ಮದ ಫಲ ಸಿಕ್ತು ಆ ಕರ್ಮದ ಫಲವನ್ನ ಮೊದಲೇ ನಾನು ಕರ್ಮವನ್ನ ಮಾಡಿಬಿಟ್ಟು ಸ್ಟೋರೇಜ್ ಮಾಡಿರುವಂತದ್ದು, ಉಳಿತಾಯ ಮಾಡಿರುವಂತದ್ದು, ನಾನು ಸಂಪಾದನೆ ಮಾಡಿ ಉಳಿತಾಯ ಮಾಡಿರುವಂತಹ ಕರ್ಮದ ಫಲವನ್ನು ನಾನೇನು ಮಾಡ್ತಾ ಇದ್ದೇನೆ, ತಿಂತಾ ಇದ್ದೇನೆ. ಎಲ್ಲಿ ಸತ್ಯಯುಗ ಇದೆ, ಅರ್ಥ ಆಯ್ತಾ? ಇವಾಗ ಅವಾಗ ಸಂಪಾದನೆ ಮಾಡಿದ್ದಿಲ್ಲಿ ಸಂಗಮ ಯುಗದಲ್ಲಿ. ಓಕೆ ಸರಿ, ದ್ವಾಪರ ಕಲಿಯುಗದಲ್ಲಿ ಯಾಕೆ ಕರ್ಮ ಆಗಿಲ್ಲ? ಸತ್ಯಯುಗ ತೈತಾಯುಗ ಬರೋದ್ರೊಳಗಡೆ ಸಂಪಾದನೆ ಖಾಲಿ ಆಗಿಬಿಡ್ತು. ಕುಳಿತು ಉಂಡರೆ ಕುಡಿಕೆ ಹೊನ್ನು ಸಾಲದು. ಸತ್ಯಯುಗ ತೈತಾಯುಗ ಬರೋದ್ರೊಳಗಡೆ ಏನಾಗ್ಬಿಡ್ತು? ಸಂಪಾದನೆ ಖಾಲಿ ಆಗಿಬಿಡ್ತು. ಸರಿ, ಆಮೇಲೆ ಏನ್ ಮಾಡೋದು? ಸಾಲ ಮಾಡೋದು. ಯಾಕಂದ್ರೆ ಸಂಪಾದನೆ ಮಾಡಿ ಗೊತ್ತಿಲ್ಲವಲ್ಲ, ವಿಧಿವಿಧಾನ ಗೊತ್ತಿಲ್ಲ, ಅವಾಗ ಏನ್ ಮಾಡೋದು? ಸಾಲ ಮಾಡ್ಲಿಕ್ಕೆ ಶುರು ಮಾಡುದು. ಎಲ್ಲಿವರೆಗೆ? ಭಗವಂತ ಸಿಗುವವರೆಗೆ. ಆ ಸಾಲ ಮಾಡಿದ ಭಾರ, ತಲೆ ಭಾರ ಆಗ್ತಾ ಹೋಯ್ತು ಆಗ್ತಾ ಹೋಯ್ತು ಆಗ್ತಾ ಹೋಯ್ತು, ಆ ಟೆನ್ಷನ್ಗಳು, ಸಮಸ್ಯೆಗಳು, ವಿಘ್ನಗಳು, ತೊಂದರೆಗಳು ಬರ್ತಾ ಹೋದ್ದು. ಇಲ್ಲಿವರೆಗೆ ಸಂಪಾದನೆ ಸಿಗುವವರೆಗೆ. ಇವಾಗ ಇವತ್ತು ನಮ್ಮಲ್ಲಿ ಸಾಲ ಆಗ್ತಾ ಇದೆ, ತಲೆ ಭಾರ ಆಗ್ತಾ ಇದೆ ಅಂತಂದ್ರೆ ಏನರ್ಥ? ಸಂಪಾದನೆ ಆಗ್ತಾ ಇಲ್ಲ ಅಂತ ಅರ್ಥ. ಅರ್ಥ ಆಗ್ತಿದೆ? ಇವಾಗ ನಾವೇನ್ ಮಾಡ್ತಿದ್ದೀವಿ? ಈಗ ನಾನು ಸಂಪಾದನೆ ಮಾಡ್ತಾ ಇಲ್ಲ, ಅದರಿಂದ ವಿಕರ್ಮ ಆಗ್ತಾ ಇದೆ ಅಂತಂದ್ರೆ, ವಿಕರ್ಮ ಅಂತಂದ್ರೆ ವಿನಾಶಕಾರಿ ಕರ್ಮ. ಆ ಒಂದು ಕರ್ಮದ ಫಲ ನನಗೇನ್ ಮಾಡ್ತಾ ಇದ್ದು? ಭಾರ ಆಗ್ತಾ ಹೋಯ್ತು, ತೊಂದರೆ ಕೊಡ್ತಾ ಹೋಯ್ತು. ಸತ್ಯಗೂತ ಇದಾಗಿ ನಾನು ಕರ್ಮವನ್ನ ಮಾಡಿದ್ದು ಭಾರ ಆಗಿಲ್ಲ, ಯಾಕಂದ್ರೆ ನಾನೇ ಸಂಪಾದನೆ ಮಾಡಿದ್ದು ಅಂತ ತಿಂದಿದ್ದೇನೆ ಅಷ್ಟೇನೆ. ಅಲ್ಲಿ ನನಗೆ ಲಾಭನೂ ಆಗಿಲ್ಲ, ನಷ್ಟನೂ ಆಗಿಲ್ಲ, ನ ಪ್ಲಸ್ ನ ಮೈನಸ್. ದಾಪರಿ ಯುಗದಿಂದ ಏನಾಗ್ತಾ ಹೋಯ್ತು? ಮೈನಸ್. ನಮ್ಗೇನಾಗ್ತಾ ಹೋಯ್ತು? ಸಾಲ ಆಗ್ತಾ ಇತ್ತು. ಅರ್ಥ ಆಗ್ತಾ ಇದೆಯಾ ಇವಾಗ? ಕ್ಲಿಯರ್ ಆಯ್ತಾ? ಓಕೆ. 5000 ವರ್ಷದಲ್ಲಿ ಸಂಪಾದನೆ ಮಾಡುದು ಯಾವಾಗ? ನಾವು ಎಷ್ಟು ಸಮಯ, ಎಷ್ಟು ವರ್ಷ ಮುಗಿದಿದೆ? ಇನ್ನು ನಿಮ್ಮತ್ತ ಎಷ್ಟು ವರ್ಷ ಇದೆ? ನಿಮ್ಮತ್ತ ಎಷ್ಟು ವರ್ಷ ಇದೆ? ಸರಿ. ಒಬ್ಬ ಕುಮಾರ ಲಾಸ್ಟ್ ಇಯರ್ ಬಾಬಾರ ಜೊತೆ ಮಿಲ್ನ ಮಾಡಿ ಫಸ್ಟ್ ಟೈಮ್ ಬಂದಿದ್ದೆ, ಸಿರ್ಸಿಯವನ್ ನನ್ನ ಜೊತೆಗಿದ್ದ, ಬಂದ್ಬಿಟ್ಟು ಟ್ರೈನಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೆ ನನ್ನ ಹತ್ರ. ಅಣ್ಣವ್ರೆ, ನನ್ಗೆ ತುಂಬಾ ಖುಷಿ ಆಯ್ತು. ಸರಿ ಅಣ್ಣವ್ರೆ, ನನ್ಗೆ ತುಂಬಾ ಆನಂದ ಆಗ್ತಾ ಇದೆ. ಯಾಕಪ್ಪ? ನಾನು ಕುಮಾರ ಆಗಿದ್ದೇನೆ ಅಣ್ಣವ್ರೆ. ಸರಿ, ಮತ್ತೆ ನನಗೆ ಪುರುಷಾರ್ಥ ಮಾಡಲಿ ತುಂಬಾ ಖುಷಿ ಆಗತ್ತೆ. ಸರಿ, ಯಾಕೆ? ಕಾರಣ ಏನು? ನನ್ನ ಹತ್ರ ಇನ್ನೂ 25 ವರ್ಷ ಇದೆ. ಯಾವುದಕ್ಕೆ? ಪುರುಷಾರ್ಥ ಮಾಡ್ಲಿಕ್ಕೆ. ನಾನು ಆಗ್ತಾ ಇದ್ದೇನೆ, ಸುಮ್ಮನೆ ಇದ್ದೇನೆ. ಯಾಕಂದ್ರೆ ನನಗೆ ಇನ್ನೂ ಚಿಕ್ಕ ವಯಸ್ಸು ಅಣ್ಣವ್ರೆ, ಅದಕ್ಕೆ ನನಗೆ ಟೈಮ್ ಇದೆ. ಇಲ್ಲ ಕೇಳ, ನಾನು ನಗ್ತಾ ಇದ್ದೇನೆ ಅಣ್ಣ. ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ನಾನು ನೀವು ನಗ್ತಾ ಇದ್ದೀರಲ್ಲ ಯಾಕೆ ಅಂತ ಕೇಳಿದ್ರು. ನಾನು ನಗ್ತಾ ಇರೋದು ಯಾಕೆ ಅಂತಂದ್ರೆ, ಸಂಗಮಯುಗ 100 ವರ್ಷ ನೋ ಡೌಟ್, 75 ವರ್ಷ ಮುಗಿದಿದೆ ನೋ ಡೌಟ್, ಇನ್ನು 25 ವರ್ಷ ಇದೆ ನೋ ಡೌಟ್. ನೀನು ಎಷ್ಟು ವರ್ಷ ಇರ್ತೀಯ ನಿನಗೆ ಗೊತ್ತಾ? ಅದಕ್ಕೆ ಆನ್ಸರ್ ಇದೆಯಾ? ನೋ. ಅವಾಗ 25 ವರ್ಷ ನನ್ನದು ಸಂಗಮಯುಗ ಇದೆ ಅಂತ ನೀವು ಯಾವ ಧ್ವಜದಲ್ಲಿ ಹೇಳ್ತೀರಿ? ನಾನು ಈ ಚೇರ್ ಮೇಲೆ ಕೂತ್ಕೊಂಡಿದ್ದೇನೆ, ವರ್ತಮಾನ 100% ಅಕ್ಯುರೇಟ್, ಸತ್ಯ. ಈ ಚೇರ್ ಮೇಲಿಂದ ನಾನು ಹೇಳ್ತೇನೆ ಅಂತ ನನಗೆ ಗ್ಯಾರಂಟಿ ಇಲ್ಲ. ನನಗೇನು ಗ್ಯಾರಂಟಿ? ನಿಮ್ಗೆ ಏನಾದ್ರು ಗ್ಯಾರಂಟಿ ಇದೆಯಾ? ಇನ್ನೂ ನಮ್ಮ ಹತ್ರ 25 ವರ್ಷ ಸಮಯ ಇದೆ. ಯಾವುದಕ್ಕೆ? ಸಂಗಮಯುಗ. ಯಾವ ಧೈರ್ಯದ ಮೇಲೆ, ಯಾವ ಆಧಾರದ ಮೇಲೆ ಹೇಳಿದಿರಿ? ಹಾಗೆ ನಮ್ಗೆ ಆಧಾರ ಯಾವುದು? ಪ್ರೆಸೆಂಟ್ ಸೆಕೆಂಡ್ ಓನ್ಲಿ. ಈ ಸೆಕೆಂಡ್ ಅಲ್ಲಿ ನಾನು ಇದ್ದೇನೆ, ಇದು ಮಾತ್ರ ಆಧಾರ, ಬಿಟ್ಟರೆ ಬೇರೆ ಯಾವ ಆಧಾರನೂ ನಮ್ಮ ಹತ್ರ ಇಲ್ಲ. ಬೇರೆ ಏನಾದ್ರೂ ಇದೆಯಾ? ತು ಜೀನಾ ಹೇ ತೋ ಕಿಸ್ಮೇ ಜೀನಾ ಹೇ? ಪ್ರೆಸೆಂಟ್ ಸೆಕೆಂಡ್. ಯಾವುದ್ರಲ್ಲಿ ಜೀವನ ಮಾಡಬೇಕು? ಈ ಸೆಕೆಂಡ್ ನಾನು ಖುಷಿಯಾಗಿರಬೇಕು. ಯಾಕೆ? ಯಾಕೆ? ನಿಮ್ಮ ಜೀವನವನ್ನು ನೀವು ರೆಡಿ ಮಾಡ್ಕೊಳ್ತಾ ಇದ್ದೀರಾ. ಈ ಸೆಕೆಂಡ್ ನೀವು ಖುಷಿಯಾಗಿದ್ರೆ ಪ್ರತಿ ಕಲ್ಪದಲ್ಲೂ ಆ ಸೆಕೆಂಡ್ ಅಲ್ಲಿ ಖುಷಿಯಾಗೇ ಇರ್ತೀರಾ? ಇರ್ತೀರಿಲ್ವ? ಪೂರ್ತಿ 5000 ವರ್ಷದ ಕಲ್ಪದ ಪಾತ್ರವನ್ನ ಮಾಡುವಂತಹ ಯೋಗ್ಯತೆ, ಅರ್ಹತೆ ಯಾರತ್ತಿದೆ? ನಿಮ್ಮಲ್ಲಿದೆ, ನನ್ನಲ್ಲಿ ಇದೆ. ಅಂದಮೇಲೆ ನಾವು ಗಮನ ದಿನಕ್ಕೆ ಕೊಡಬೇಕು, ವಾರಕ್ಕೆ ಕೊಡಬೇಕು, ತಿಂಗಳಿಗೆ ಕೊಡಬೇಕು, ವರ್ಷಕ್ಕೆ ಕೊಡಬೇಕು? इस सेकेंड मेरा कैसा होना चाहिए? सेकेंड का बात सोचो ना. ಈ ಸೆಕೆಂಡ್ನಲ್ಲಿ ನನ್ನ ಜೀವನ ಏನಾಗಬೇಕು? ಸುಕರ್ಮ, ಶ್ರೇಷ್ಠವಾದಂತಹ ಕರ್ಮ, ವಿಕರ್ಮ ಆಗಬಾರದು. ಏನಾಗಬೇಕು? ಸುಕರ್ಮ. ಯಾವಾಗ ಆಗತ್ತೆ ಸುಕರ್ಮ? ಯಾವ ಸಂದರ್ಭದಲ್ಲಿ ಆಗತ್ತೆ? ಯಾವ ಯುಗದಲ್ಲಿ ಆಗತ್ತೆ? ಯಾವ ಸಂಗಮ? ಕಲ್ಯಾಣಕಾರಿ ಪುರುಷೋತ್ತಮ ಸಂಗಮ ಯುಗ, ಕಲ್ಯಾಣ. ಯಾಕಂದ್ರೆ ಈಗ ಮಾತನ ಮಾತ್ಮನ ಕಲ್ಯಾಣ ಆಗತ್ತೆ. ಪೂರ್ತಿ ಎಲ್ಲ ಯುಗದಲ್ಲಿ ಅಕಲ್ಯಾಣ. ಹೌದಲ್ವೋ? ಪೂರ್ತಿ 5,000 ವರ್ಷದಲ್ಲಿ ನಮ್ದು ಕಲ್ಯಾಣ ಆಯ್ತೋ ಅಕಲ್ಯಾಣ ಆಯ್ತೋ? ಕೆಲವರು ಇಳಿತಾ ಬಂದ್ವಿ, ಈಗ ಮಾತ್ರ ಏನಾಗ್ತಾ ಇದೆ? ಕಲ್ಯಾಣಕಾರಿ. ಮತ್ತೇನಾಗ್ತಿದೀವಿ? ಪುರುಷರಲ್ಲಿ ಉತ್ತಮ ಆಗ್ತಾ ಇದೀವಿ, ಪುರುಷೋತ್ತಮರಾಗ್ತಿದೀವಿ, ಕಲ್ಯಾಣಕಾರಿ. ಆಧಾರ ಸಂಗಮ. ಯಾವುದರ ಸಂಗಮ? ಯಾವುದರ ಸಂಗಮ? ಯಾವುದರ ಸಂಗಮ? ಆತ್ಮ ಪರಮಾತ್ಮನ ಸಂಗಮ. ಯಾವುದರ ಸಂಗಮ? ಆತ್ಮ ಪರಮಾತ್ಮನ ಸಂಗಮದಲ್ಲಿದ್ದಾಗ ಮಾತ್ರ ಆ ಯುಗ ನಿಮಗೆ ಕಲ್ಯಾಣಕಾರಿ. ಆವಾಗ ನೀವು ಪುರುಷೋತ್ತಮರಾಗ್ತೀರಾ, ಆವಾಗಲೇ ನಿಮ್ಮಲ್ಲಿ ಸುಕರ್ಮ ಆಗತ್ತೆ. ಹೌದಾ? ಅದಕ್ಕೆ ಯಾವಾಗ ನಾವು ಭಗವಂತನ ಮನೆಗೆ ಬರ್ತೀವೋ ನಮ್ಮ ಮನಸ್ಸಲ್ಲಿ ಯಾರಿರ್ತಾರೆ? ಆವಾಗ ಆ ಕರ್ಮ ಏನಾಗತ್ತೆ? ಸುಕರ್ಮ. ಅದರ ಫಲ ಹೇಗಿರ್ತದೆ? ಸಫಲ ಇರ್ತದೆ. ಆವಾಗ ಆ ಫಲ ನಾವು ತಿಂದಾಗ ನಮ್ಗೇನಾಗತ್ತೆ? ಖುಷಿ ಆಗತ್ತೆ. ಸಿಂಪಲ್. ಅರ್ಥ ಆಗ್ತಿದ್ಯಾ? ಯಾವ ಭಗವಂತನ ಮನೆಗೆ ಬರ್ತೀವಿ, ಮನಸ್ಸಭಾವನಲ್ಲಿ ಇರ್ತದೆ, ಸಂಗಮ ಆಯ್ತು, ಸುಕರ್ಮ ಆಯ್ತು, ಆ ಫಲವನ್ನ ತಿಂದ್ವಿ, ಅವಾಗ ಏನಾಯ್ತು? ಖುಷಿ ಆಯ್ತು. ನಮ್ಗೇನು ಬೇಕು ಇವಾಗ? ಸಫಲ ಬೇಕು ತಾನೆ? ಆ ಫಲ ಬೇಕು ತಾನೆ? ಅದ ಆ ಫಲ ನಾವೇನು ಇಷ್ಟಪಡ್ತಿದ್ದೀವಿ? ಭಗವಂತನ ಮನೆಯಲ್ಲಿ ಮಾತ್ರ ಅಲ್ಲ, ಸರ್ವ ಜಗದಲ್ಲೂ ನಮ್ಗೇನು ಸಿಗಬೇಕು? ಆ ಫಲ ಸಿಗಬೇಕು ಅಂತ ನಾನೇನ್ ಮಾಡಬೇಕು? ಸಂಪಾದನೆ ಮಾಡಬೇಕು. ಅರ್ಥ ಆಯ್ತಾ? ಸಂಪಾದನೆ ಯಾಕೆ ಬೇಕು ಅಂತ? ಸಂಪಾದನೆ ಯಾವಾಗ ಮಾಡಬೇಕು? ಈಗ ಮಾಡಬೇಕು. ಓಕೆ. ಸಂಪಾದನೆ ಯಾವಾಗ ಬರುತ್ತೆ? ಮೊದಲು ನೀವು ಜನ್ಮ ಪಡ್ಕೊಳ್ಬೇಕು ಈ ಪ್ರಪಂಚದಲ್ಲಿ. ತಾಯಿ ತಂದೆಯಿಂದ ಪಾಲನೆ ಪಡ್ಕೊಳ್ಬೇಕು. ಸ್ಕೂಲಿಗೆ ಹೋಗ್ಬಿಟ್ಟು ಶಿಕ್ಷಣ ಪಡ್ಕೊಳ್ಬೇಕು. ಸಂಪಾದನೆ ಮಾಡುವಂತ ವಿದ್ಯೆಯನ್ನ ಜೊತೆಯಲ್ಲಿ ಇಟ್ಕೊಳ್ಬೇಕು. ಹೌದಾ? ಆಮೇಲೆ ಶಿಕ್ಷಣವನ್ನ ಮುಗಿಸಬೇಕು, ಕೆಲಸವನ್ನ ಹುಡುಕಬೇಕು, ಕೆಲಸಕ್ಕೆ ಜಾಯಿನ್ ಆಗಬೇಕು. ಆ ನಂತರದಲ್ಲಿ ಏನಾಗ್ತದೆ? ಸಮಯ ಹಿಡಿಯತ್ತೋ ಹಿಡಿಯಲ್ವೋ ಅಲ್ವಾ? ಇವಾಗ ನಾವಿನ್ನು ನಿನ್ನೆ ಹುಟ್ಟಿದ್ದೀವಿ. ಯಾವಾಗ? ನಿನ್ನೆ ಹುಟ್ಟಿದ್ದೇವೆ. ಇನ್ನು ಈ ಮಾರ್ಗಕ್ಕೆ ಹೋಗೋದ್ರೊಳಗಡೆಗೆ ಬಾಬಾ ಏನ್ ಹೇಳ್ತಾನೆ? ಜನ್ಮ ಪಡ್ಕೊಳ್ಳಿ, ಪಾಲನೆ ಪಡ್ಕೊಳ್ಳಿ, ಶಿಕ್ಷಕನಿಂದ ಶಿಕ್ಷಣ ಪಡ್ಕೊಳ್ಳಿ, ಕೆಲಸ ನಾನೇ ಕೊಡ್ತೇನೆ ಯೋಚನೆ ಮಾಡಿಬಿಡಿ, ಸಂಪಾದನೆಯನ್ನು ಕೊಡ್ತೇನೆ, ಸಾಲ ಎಲ್ಲ ತೀರಿಸ್ಕೊಳ್ಳಿ, ಆಮೇಲೆ ಮುಕ್ತಿ ಜೀವನ ಮುಕ್ತಿಯನ್ನು ಪಡ್ಕೊಳ್ಳಿ. ಇಷ್ಟು ಮಾಡೋದಕ್ಕೆ ತಂದೆ ಶಿಕ್ಷಕ ಸದ್ಗುರುವಾಗಿ ನಿಮ್ಮ ಜೊತೆಯಲ್ಲಿ ನಾನು ಇರ್ತೇನೆ. ಇವಾಗ ಅರ್ಥ ಆಗ್ತಿದ್ಯಾ? ಬಾಬಾ ಕ್ಯಾ ಕರ್ ರಹಾ ಹೈ? ಆತ್ಮಕ್ಕೆ ಜನ್ಮ, ಆತ್ಮಕ್ಕೆ ಪಾಲನೆ, ಆತ್ಮಕ್ಕೆ ಶಿಕ್ಷಣ, ಆತ್ಮಕ್ಕೆ ಸಂಪಾದನೆ, ಆತ್ಮಕ್ಕೆ ಮುಕ್ತಿ ಜೀವನ ಮುಕ್ತಿ. ಈ ಇಷ್ಟು ಕರ್ಮವನ್ನ ಮೂರು ಸಂಬಂಧದಲ್ಲಿ ಭಗವಂತ ನಮಗೆ ಕೊಡ್ತಾ ಇದ್ದಾರೆ. ಇವಾಗ ಭಗವಂತನ ಪ್ರಶ್ನೆ ಇಷ್ಟೇ, ನೀವು ಯಾವ ಸ್ವರೂಪದಲ್ಲಿದ್ದೀರಾ? ಇನ್ನು ಮಗುವಾಗಿದ್ದೀರೋ? ವಿದ್ಯಾರ್ಥಿಯಾಗಿ ಶಿಕ್ಷಣ ಪಡಿತಾ ಇದ್ದೀರೋ? ಸಂಪಾದನೆ ಏನಾದರೂ ಮಾಡ್ತಾ ಇದ್ದೀರೋ? ಸಂಪಾದನೆ ಮಾಡಿಬಿಟ್ಟು ಬೇರೆಯವರಿಗೂ ಕೊಡ್ತಾ ಇದ್ದೀರೋ? ಎಲ್ಲ ಲೆಕ್ಕಾಚಾರ ಕಂಪ್ಲೀಟ್ ಮಾಡಿದ್ದೀರೋ? ಹೇಗಿದ್ದೀರಿ? ಕೊನೆ ಮಾಡದಲ್ಲ. ಎಲ್ಲಿ ಕೊನೆ ಮಾಡೋದು? ಬೇರೆಯವ್ರು ಕೊಡೋ ಲೆವೆಲಲ್ಲಿ ಇದ್ದೀವ? ಟ್ರೈ ಆಮೇಲೆ. ಇವಾಗ ಎಲ್ಲಿದ್ದೀವಿ ಹೇಳಿ? ಈಗಿನ ಸ್ಥಿತಿ ನೋಡೋಣ. ಫೈನಲ್ ಸ್ಥಿತಿಯಲ್ಲಿ ನಾವೆಲ್ಲ ತಲುಪಬೇಕು. ಸರಿ, ಈಗ ನಾವೆಲ್ಲಿದ್ದೀವಿ? ನಿನ್ನೆ ಏನ್ ಮಾಡಿದ್ರಿ? ಚಿಕ್ಕ ಮಗು ಆಗ್ಬಿಟ್ಟು ಬಾಬಾನ ತೋದ್ರಿ. ಅವಾಗ ಸಂಪಾದನೆ ಆಯ್ತಾ? ನೀವು ಮಾಡಿರೋದೇನು? ಪರಿಪಾಲನೆ ಮಾತ್ರ. ನೀವೆಲ್ಲಿ ವಿದ್ಯಾರ್ಥಿ ಆಗಿದ್ದೀರಾ? ಎಲ್ಲಿ ವಿದ್ಯಾರ್ಥಿ ಆಗಿದ್ದೀರಾ? ಆಗಿದ್ದೀರಾ? ಇಲ್ಲ. ನಾವು ಮಾಡಿರೋದೇನು? ಫಸ್ಟ್ ಸ್ಟೆಪ್ ಏನು? ಪಾಲನೆ ಮಾತ್ರ. ಇಲ್ಲಿ ಜ್ಞಾನದಿಂದ ವಿದ್ಯೆಯನ್ನು ಏನ್ ಮಾಡ್ಕೊಳ್ತಿದ್ದೀವಿ? ಅರ್ಥ ಮಾಡ್ಕೊಳ್ಳೋದಕ್ಕೆ ಬಾಬರದ ಆಧ್ಯಾತ್ಮಿಕತೆ. ಅಂದ್ರೇನು ಆಧ್ಯಾತ್ಮ ಅಂತಂದ್ರೆ? ಏನು ಆತ್ಮದ ಅಧ್ಯಯನ. ಆತ್ಮದ ಅಧ್ಯಯನ ಆಧ್ಯಾತ್ಮ. ಆತ್ಮದ ಅಧ್ಯಯನ ಅಂತಂದ್ರೆ ಆತ್ಮನ ಮನೆ, ಆತ್ಮನ ತಂದೆ, ಆತ್ಮದ ಪಾತ್ರ ಇಲ್ಲನೂ ಕೂಡ ಏನಾಗ್ಬಿಡುತ್ತೆ? ಬಂದ್ಬಿಡುತ್ತೆ. ಆಧ್ಯಾತ್ಮ, ಆತ್ಮದ ಪ್ರತಿ ಅಧ್ಯಯನ, ಶಿಕ್ಷಣ. ಆ ಆತ್ಮದ ಬಗ್ಗೆ ಸಂಪೂರ್ಣವಾದ ಶಿಕ್ಷಣವನ್ನು ಯಾರು ಕೊಡ್ತಾ ಇದ್ದಾರೆ? ಭಗವಂತ ನಮ್ಗೆ ಕೊಡ್ತಾ ಇದ್ದಾರೆ. ಓಕೆ. ಬಾಬಾಯೋಗ ಪ್ರಶ್ನೆ ಮಾಡ್ತಾರೆ, ಮಕ್ಕಳೇ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಎಷ್ಟು ಸಬ್ಜೆಕ್ಟ್ ಇದೆ, ಯಾವ್ಯಾವುದು? ಸೇವೆ. ಓಕೆ, ಇವಾಗ ಜ್ಞಾನ ಅಂತಂದ್ರೇನು? ಶಿಕ್ಷಣ, ಸಮಜ್, ತಿಳುವಳಿಕೆ. ಜ್ಞಾನ ಅಂತಂದ್ರೇನು? ತಿಳುವಳಿಕೆ. ತಿಳುವಳಿಕೆ ಅಂದ್ರೆ ಹೇಗಿರುತ್ತೆ ಹೇಳೋದಕ್ಕೆ ಬಾಬಾ ಒಂದು ಸುಂದರವಾದ ಉದಾಹರಣೆಯನ್ನು ಕೊಡ್ತಾರೆ. ನಿದ್ರೆ ಮಾಡ್ತಾ ಇರೋರು ಸ್ವಲ್ಪ ಕಣ್ಣು ಬಿಟ್ಬಿಟ್ಟು ಕೇಳಿ, ಉದಾಹರಣೆ ತುಂಬಾ ಚೆನ್ನಾಗಿದೆ. ಸರಿನಾ? ಯಾವುದಕ್ಕೆ ಜ್ಞಾನ ಅಂತ ಹೇಳ್ತಾರೆ? ಒಂದು ನೀವಲ್ಲ, ನೀವು ತುಂಬಾ ಒಳ್ಳೆಯವರು, ಬೇರೆಯವ್ರ ಬಗ್ಗೆ ಬಾಬಾ ಹೇಳ್ತಾ ಇರೋದು. ಓಕೆ, ಒಂದು ಹೊಸದಾಗಿ ಮದುವೆ ಆಗಿರುವಂತ ಒಂದು ಮಹಿಳೆ ಅಂತ ಹೇಳಿದ್ರು ಏನ್ ಹೇಳ್ತಾರೆ? ಗರ್ಲ್, ಹುಡುಗಿ, ವಧು, ನಮ್ಮ ಮದುವೆ ಕನ್ಯೆ ಅಲ್ಲ, ಮದುವೆ ಆಗಿದೆ ಹೊಸದಾಗಿ. ಮದುವೆ ಆಗಿಬಿಟ್ಟು ಗಂಡನ ಮನೆಗೆ ಬಂದಿದ್ದಾಳೆ. ಇವಾಗ ನ್ಯೂ ಜನರೇಷನ್ ನಾವು ನೋಡ್ತಾ ಇದ್ದೀವಿ ಏನಂತಂದ್ರೆ, ಅವರಿಗೆ ತಿಂಡಿ ತಿಂದು ಗೊತ್ತು, ಮಾಡಿ ಗೊತ್ತಿಲ್ಲ. ಏನ್ ಪ್ರಾಕ್ಟಿಕಲ್ ಆಗಿ ಬೆಂಗಳೂರಿನಲ್ಲಿ ನಾನು ನೋಡಿದ್ದೇನೆ, ನಾನು ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದು, ನಮ್ಮ ಓನರ್ದು ಒಂದು ದೊಡ್ಡದು ಬಿಲ್ಡಿಂಗ್ ಇತ್ತು, ಅಪಾರ್ಟ್ಮೆಂಟ್. ಅಲ್ಲೊಂದ್ಸಲ ಆ ಮನೆಯಲ್ಲಿ ಕೆಲವೊಂದು ಮೂರ್ನಾಲ್ಕು ಜನ, ಯಾರನ್ನು ನಾನು ಕಂಪ್ಲೇಂಟ್ ಮಾಡ್ತಾ ಇಲ್ಲ ವಿಶೇಷವಾಗಿ, ವಾಸ್ತವಿಕ ಸ್ಥಿತಿಯನ್ನು ನಾನು ನಿಮ್ಮ ಎದುರುಗಡೆಗೆ ಇಡ್ತಾ ಇಲ್ಲಿ ಇಷ್ಟಪಡ್ತೇನೆ. ಒಂದು ಮನೆಯಲ್ಲಿ ನಾಲ್ಕು ಜನ ಲೇಡೀಸ್ ಇದ್ದರು, ವರ್ಕಿಂಗ್ ಕ್ಲಾಸ್ ಅಂದ್ರೆ ಕೆಲಸ ಮಾಡ್ತಾ ಇರುವಂತವ್ರು. ಅವರು ಮನೆ ಖಾಲಿ ಮಾಡ್ತಿದ್ದಾರೆ, ಬೇರೆಯವರು ರೂಮ್ ಕೊಡಬೇಕು, ಬೇರೆ ಬೇರೆ ಕಡೆಯಿಂದ ಬಂದು ನಾಲ್ಕು ಜನ ಇದ್ದಾರೆ. ನಮ್ಮ ಒಂದರ ಮನೆಯವರು ಏನ್ ಹೇಳಿದ್ರು, ಅಲ್ಲಿ ಒಳಗಡೆ ಹೋಗ್ಬಿಟ್ಟು ನೋಡು, ಬೀಗ ಇಲ್ಲಂದ್ರೆ ಬೀಗ ಓಪನ್ ಮಾಡಿಬಿಟ್ಟು ಈ ಬಂದವರಿಗೆ ಮನೆಯನ್ನು ತೋರಿಸು. ಅಲ್ಲಿ ನೋಡಿದ್ರೆ ಒಬ್ರು ಇದಾರಲ್ಲಿ, ಯಾರೋ ಒಬ್ರು ಲೇಡಿ ಇದಾರಲ್ಲಿ. ಅಲ್ಲಿ ಮನೆ ಒಳಗಡೆ ಹೋಗ್ತೇನೆ ನಾನು, ನನ್ನೊಂದು ಎಕ್ಸ್ಪೆಕ್ಟೇಷನ್ ಇತ್ತು ಲೇಡೀಸ್ ಇದ್ದಾರಂತ ಎಲ್ಲ ಕ್ಲೀನ್ ಆಗಿರ್ತದೆ ರೂಮು ಅಂತ. ಅಲ್ಲಿ ಒಳಗಡೆ ಹೋಗಿ ನೋಡ್ತೇನೆ ಅಂತಂದ್ರೆ, ಯೂಸ್ವಲಿ ಜೆಂಟ್ಸ್ ಮನೆ ಇದ್ರೆ ಹೇಗಿರ್ತದೆ, ಆ ಬೆಡ್ರೂಮ್ ಅಲ್ಲಿ ಎಲ್ಲ ವಾಶ್ ಮಾಡಿರೋದು, ವಾಶ್ ಮಾಡಿರೋದು ಎಲ್ಲಾ ಬಟ್ಟೆಗಳು, ಎಲ್ಲಾ ರೂಮ್ನಲ್ಲೂ ಚಪ್ಪಲಿಗಳು, ಎಲ್ಲಿ ಬೇಕಾದ್ರೆ ಹೆಂಗೆ ಬೇಕಾದಲ್ಲಿ ಏನಾಗ್ಬಿಟ್ಟಿದ್ದಾರೆ, ಬಿಸಾಕ್ಬಿಟ್ಟಿದ್ದಾರೆ. ಓಕೆ, ಬಾಡಿಗೆ ಮನೆ ಬಂದಿದ್ದ ಅಂದ್ರೆ ಎಲ್ಲಾ ರೂಮ್ ತೋರಿಸ್ಬೇಕು ತಾನೆ, ಬೆಡ್ರೂಮ್ ಇಂದ ಹಿಡಿದು ಬಾತ್ರೂಮ್ ಇಂದ ಎಲ್ಲಾ ತೋರಿಸ್ಬೇಕು. ಓಕೆ, ನಾನಲ್ಲಿ ಅಡಿಗೆ ಮಾಡುವಂತ ರೂಮ್ ಅಲ್ಲಿ ಬಂದ್ರೆ ಅಲ್ಲಿ ಇರೋದು ಒಂದು ಸಣ್ಣ ಸಿಲಿಂಡರ್ ಬರುತ್ತಲ್ಲ, ಸಿಲಿಂಡರ್ ಅದ ಮೇಲ್ಗಡೆ ಒಂದೇನು ಬರ್ತದೆ, ಸಣ್ಣದಾದ ಸ್ಟೋವ್ ಬರ್ತದೆ, ಆ ಸ್ಟೋವ್ ಇದೆ. ಅಲ್ಲಿರೋ ಒಂದು ಸ್ಟೀಲಿನ ಪಾತ್ರೆ, ಒಂದು ಲೋಟ ಅಷ್ಟೇ. ಅವ್ರು ಇದ್ಬಿಟ್ಟು ಮೂರು ವರ್ಷ ಆಯ್ತು. ಅದಿದ್ದು ಏನ್ ಇಂಡಿಕೇಶನ್ ತೋರಿಸುತ್ತೆ? ಖಾನಾ ನಹಿ ಬನಾಯಾ ಹೇ ತಿನ್ ಸಾಲ್ ತಕ್. ಯಾವ್ದು ಮೇಲೆ ಡಿಪೆಂಡ್ ಆಗಿದ್ದಾರೆ? ಹೊರಗಡೆ ಹೋಟೆಲ್ ಮೇಲೆ. ಏ ಹೇ ವಾಸ್ತವಿಕತಾ, ಇದು ಸತ್ಯತೆ, ಇದು ವಾಸ್ತವಿಕ ಸತ್ಯ ಇದೆ. ಅದು ನಾನು ಕತೆ ಹೇಳ್ತಾ ಇಲ್ಲ, ಇದು ಸತ್ಯ. ಇದು ಇವು ಮುಂದೆ ಹೇಳ್ತಾ ಇರೋದು ಅದರ ಆಧಾರದ ಮೇಲೆ ಕತೆ. ಓಕೆ, ಹೊಸದಾಗಿ ಮದುವೆ ಆಗಿರುವಂತ ನ್ಯೂ ಎಜುಕೇಟೆಡ್ ಲೇಡಿ ಮದುವೆ ಆಗಿಬಿಟ್ಟು ಗಂಡನ ಮನೆಗೆ ಬರ್ತಾರೆ. ಹಳ್ಳಿಯಲ್ಲಿ ಮದುವೆ ಆಗಿದೆ, ಬೆಂಗಳೂರಿಗೆ ಬರ್ತಾರೆ ಅಪಾರ್ಟ್ಮೆಂಟ್ಗೆ. ಬರಬೇಕಾದ್ರೆ ಮನೆಯಿಂದ ಮಾವಿನ ಹಣ್ಣು ತೆಗೆದುಕೊಂಡು ಬಂದಿರ್ತಾರೆ. ನಮ್ಮ ಊರಿನ ಕಡೆಗೆ ಈ ಪುರಿ ಮತ್ತು ಮಾವಿನ ರಸಾಯನ ಅಂದ್ರೆ ತುಂಬಾ ಫೇಮಸ್. ಮಾವಿನ ಹಣ್ಣು ಸೀಸನ್ ಅಲ್ಲಿ ರಸಾಯನ ಅಂತ ಮಾಡ್ತಾರೆ. ಅಂದ್ರೆ ಮಾವಿನ ಹಣ್ಣು ತಗೊಂಡು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿಯನ್ನು ಹಾಕಿ ಹಾಲಾಕಿ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಸಕ್ಕರೆ ಹಾಕ್ಬಿಟ್ಟು ರಸಾಯನ ಮಾಡಿಬಿಟ್ಟು ಅದನ್ನು ಪುರಿ ಜೊತೆಗೆ ತಿನ್ನೋದು. ನಿಮ್ಗೆ ಈ ಕಡೆ ಮಾಡ್ತಾರ ಇಲ್ವೋ ನನಗೆ ಗೊತ್ತಿಲ್ಲ. ಓಕೆ, ಮಾಡ್ತಾರೆ ಸೀಕರಣೆ. ಎಸ್, ಸೀಕರಣೆ. ಮನೆಯಿಂದ ಮಾವಿನ ಹಣ್ಣು ತಂದಿರ್ತಾನೆ. ಆವಾಗ ಪತಿ ಹೇಳ್ತಾನೆ ತನ್ನ ಪತ್ನಿಗೆ, ನೋಡಿ ಇವತ್ತು ಸಾಯಂಕಾಲ ನಾನು ಆಫೀಸ್ನವರಿಗೆ ಕರ್ಕೊಂಡು ಬರ್ತೇನೆ, ಹೊಸದಾಗಿ ಮದುವೆ ಹಾಕೊಂಡು ಬಂದಿದ್ದೀವಿ, ಪುರಿ ಮತ್ತು ಮಾವಿನ ಹಣ್ಣು ಸೀಕರಣೆ ಮಾಡು. ಇವಳು ಆಯ್ತು ಅಂತ ಹೇಳ್ತಾಳೆ. ಇವಳಿಗೆ ಪುರಿ ನೋಡು ಗೊತ್ತು, ತಿನ್ನು ಗೊತ್ತು, ಪುರಿ ಮಾಡೋದು ಗೊತ್ತಿಲ್ಲ. ಯಾರಿಗೆ? ನಿಮಗಲ್ಲ, ಅವ್ರಿಗೆ ನಾನು ಹೇಳ್ತಾ ಇರೋದು, ನಿಮ್ಗೆಲ್ಲರಿಗೂ ಗೊತ್ತು. ಓಕೆ, ಅವ್ರಿಗೆ ಗೊತ್ತಿಲ್ಲ. ಸರಿ, ಗೊತ್ತಿಲ್ಲ ಅಂತ ಗಂಡನಿಗೆ ಹೇಳಲಿಕ್ಕಾಗತ್ತಾ? ಆಗೋದಿಲ್ಲ. ಯಾಕೇಳಿ? ಗ್ರಾಜ್ಯುವೇಟ್ ಲೇಡಿ, ಡಿಗ್ರಿ ಮಧ್ಯದಲ್ಲಿ ಬರ್ತದೆ. ಯಾಕೆಂದ್ರೆ ಮೈ ಅವರ್ ಮೇನ್ ಅಪ್ಪನ್, ಹೊಸದಾಗಿ ಮದುವೆ ಆಗಿದೆ ಅಲ್ವಾ. ಸರಿ, ಎಷ್ಟು ಹೇಳ್ಬಿಟ್ಟು ಗಂಡ ಹೋಗ್ತಾನೆ ಎಲ್ಲಿಗೆ? ಆಫೀಸಿಗೆ. ಏನ್ ಮಾಡ್ಬೇಕು ಇವಾಗ? ಪುರಿ ಮಾಡಬೇಕು ಅಂದ್ರೆ ಫಾರ್ಮುಲಾ ಬೇಕು ತಾನೆ, ಏನ್ ಮಾಡೋದು? ಆವಾಗ ಅವಳೇನ್ ಮಾಡ್ತಾರೆ, ಪಕ್ಕದ ಮನೆಗೆ ಬರ್ತಾನೆ. ಆ ಅಪಾರ್ಟ್ಮೆಂಟ್ ತಾನೆ, ಅದೇ ಫ್ಲೋರ್ ನಲ್ಲಿ ಬಂದು ಪಕ್ಕದ ಮನೆಗೆ ಬರ್ತಾರೆ. ಪಕ್ಕದ ಮನೆಗೆ ಬಂದ್ರೆ ಬೆಲ್ ಹೊಡೆದ ಅಲ್ಲೊಬ್ರು ಅಜ್ಜಿ ಇದ್ದಾರೆ. ಯಾರಿದ್ದಾರೆ? ಅಜ್ಜಿ. ನಮ್ಮ ಊರ್ ಕಡೆ ಹಳೆ ಕಾಲದಲ್ಲಿ ಗಂಡ ಶರೀರ ಬಿಟ್ಟೆ ಅವ್ರೇನ್ ಮಾಡ್ತಿದ್ರು, ಮಹಿಳೆಯರು ತಲೆ ಕೂದಲನ್ನ ತೆಗೆದುಕೊಳ್ತಾ ಇದ್ರು. ಈ ಕಡೆ ಇತ್ತಾದ ರಿವಾಜ್ ನಮ್ಮೂರ್ ಕಡೆಗಿತ್ತು, ಇವಾಗಿಲ್ಲ. ಓಕೆ, ಇವಾಗ ಅಲ್ಲೂ ಇಲ್ಲ, ಕಡಿಮೆ ಆಗಿದೆ. ತಲೆ ಕೂದಲನ್ನ ತೆಗೆದುಕೊಳ್ಳುವಂತದ್ದು ಗಂಡ ಶರೀರ ಬಿಟ್ರೆ. ಆ ಮನೇಲಿ ಒಂದು ಅಜ್ಜಿ ಮತ್ತು ಒಂದು ಮೊಮ್ಮಗ ನಮ್ಮೂರಿನ ಕಡೆಯವರು ಇದ್ದಾರೆ. ಮೊಮ್ಮಗ ಡ್ಯೂಟಿ ಹೋಗಿದ್ದಾನೆ, ಈ ಅಜ್ಜಿ ಮಾತ್ರ ಇದ್ದಾರೆ, ತಲೆ ಕೂದಲಿಲ್ಲ. ಆವಾಗ ಇವಳು ಹೋಗ್ಬಿಟ್ಟು ಕೇಳ್ತಾಳೆ, ಅಜ್ಜಿ ನಾನು ಇಂಥ ಊರಿಂದ ಬಂದಿದ್ದೇನೆ, ಹೊಸದಾಗಿ ಬಂದಿದ್ದೇನೆ, ನನಗೆ ಪುರಿ ಮಾಡೋದನ್ನು ಕಲಿಬೇಕಿತ್ತು. ಎಲ್ಲಾದ್ರೂ ಒಂದ್ ಕಡೆ ಸರೆಂಡರ್ ಆಗ್ಲೇಬೇಕಲ್ವಾ, ಶರಣಾಗತಿ ಆಗ್ಲೇಬೇಕು, ನಮ್ಗೆ ಶಿಕ್ಷಣ ಬೇಕು ಅಂತಂದ್ರೆ. ಅವಳು ತಗ್ಬಿಟ್ಟು ಕೇಳ್ತಾಳೆ ಪುರಿ ಮಾಡಬೇಕು ಅಂತ. ಅವಾಗ ಅವಳು ಹೇಳ್ತಾಳೆ ಈಗ ಹಿಟ್ಟು ತರಬೇಕು, ಇದನ್ನು ಮಾಡ್ಬೇಕು, ಎಲ್ಲವನ್ನ ಮಾಡ್ಬಿಟ್ಟು ಅಂಗಡಿಯಿಂದ ಹಿಟ್ಟು ತಂದು ಕೊಡ್ತಾಳೆ. ಅವಳು ಪುರಿ ಮಾಡಿ ತೋರಿಸ್ತಾಳೆ. ಯಾರು? ಅಜ್ಜಿ. ಸರಿ, ಇವರು ಕೂಡ ಅದೇ ಹಿಟ್ಟನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಮನೆಗೆ ಬಂದ್ಬಿಟ್ಟು ಏನ್ ಮಾಡ್ತಾರೆ, ಪುರಿ ಮಾಡ್ತಾಳೆ. ಆಸ್ ಇಟ್ ಇಸ್ ಹಿಟ್ಟನ್ನು ಕಲಿಸ್ತಾಳೆ, ಅದು ಉಂಡೆ ಮಾಡ್ತಾಳೆ, ಲಟ್ಟಿಸ್ತಾಳೆ, ಎಣ್ಣೆಲಿ ಬಿಡ್ತಾಳೆ. ಆದ್ರೆ ಅಜ್ಜಿ ಮಾಡಿ ಪುರಿಗೂ ಇವ್ರ ಪುರಿಗೂ ವ್ಯತ್ಯಾಸ ಏನು ಅಂತಂದ್ರೆ, ಇವ್ರು ಮಾಡುವಂತ ಪುರಿ ಉಬ್ಬುತ್ತಾನೇ ಇಲ್ಲ. ಏನಾಗ್ತಾ ಇಲ್ಲ? ಉಬ್ಬುದನ್ನು ಗೊತ್ತಾಯ್ತಲ್ವಾ, ಏನಾಗ್ಬೇಕು? ದಪ್ಪ ಆಗ್ಬೇಕು. ಉಪ್ತಾ ಇಲ್ಲ. ಇವನು ಮನಸ್ಸಲ್ಲಿ ಪುರಿ ನೋಡಿದ್ದಿದೆ, ಪುರಿ ತಿಂದಿದ್ದಿದೆ, ಪುರಿ ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನನ್ ಪುರಿ ಉಪ್ತಾ ಇಲ್ಲ, ಏನ್ ಮಾಡ್ಬೇಕು? ಇವಾಗ ವಾಪಸ್ ಏನ್ ಮಾಡ್ಬೇಕಾಯ್ತು? ಅಜ್ಜಿ ಹತ್ರ ಬರಬೇಕಾಯ್ತು. ಅಜ್ಜಿ ಹತ್ರ ಬಂದ್ಬಿಟ್ಟು ಅಜ್ಜಿ ಹತ್ರ ಕೇಳಿ ಮತ್ತೆ ಇನ್ಸಲ್ಟ್. ಯಾಕೆ? ಡಿಗ್ರಿ ಹೋಲ್ಡರ್. ಅವಾಗ ಅವ್ರೇನ್ ಮಾಡ್ತಾರೆ, ದೂರದಲ್ಲಿ ನಿಂತ್ಕೊಂಡು ಅಜ್ಜಿ ಪುರಿ ಮಾಡ್ತಾನೆ ಇರ್ತಾರೆ, ನೋಡ್ತಾಳೆ ಅಜ್ಜಿ ಹೆಂಗ್ ಮಾಡ್ತಿದ್ದಾರೆ, ಹಾಗೆ ಇಟ್ಟು ಕಲ್ಸಿದ್ದಾಳೆ, ಹಾಗೆ ಉಂಡೆ ಮಾಡ್ತಿದ್ದಾಳೆ, ಹಾಗೆ ಲಡಿಸ್ತಾ ಇದ್ದಾಳೆ, ಎಣ್ಣೆಲಿ ಬಿಡ್ತಾ ಇದ್ದಾರೆ, ಅಜ್ಜಿ ಪುರಿ ಮಾತ್ರ ಉಬ್ಬತ್ತೆ, ನನ್ನ ಪುರಿ ಯಾಕೆ ಉಬ್ಬೋದಿಲ್ಲ? ಅವಾಗ ಅವಳು ನಿರ್ಣಯ ಮಾಡ್ತಾಳೆ. ಇದು ಫೈನಲ್ ಪಾಯಿಂಟ್. ಅವಳು ನಿರ್ಣಯ ಏನು ಅಂತಂದ್ರೆ, ಇವಾಗ ಹೇಳಿ, ಪುರಿ ಯಾಕೆ ಉಬ್ಬುತ್ತಾ ಇಲ್ಲ? ಓಕೆ, ಏನೇ ಕಾರಣ ಇರಬಹುದು, ಅವಳೇನ್ ಡಿಸೈಡ್ ಮಾಡ್ತಾಳೆ ಅಂತಂದ್ರೆ, ನನ್ನ ಪುರಿನೂ ಉಬ್ಬಬೇಕು ಅಂದ್ರೆ ನಾನು ಅಜ್ಜಿಯಾಗೆ ತಲೆ ಕೂದಲನ್ನ ತೆಗೆದುಕೊಳ್ಳಬೇಕು. ನನಗೂ ಅಜ್ಜಿಗೂ ಮಿತಿಯ ವ್ಯತ್ಯಾಸ ಏನು? ಅಜ್ಜಿ ತಲೆ ಕೂದಲು ತೆಗೆದುಕೊಂಡಿದ್ದಾಳೆ, ನಾನು ತಲೆ ಕೂದಲು ತೆಗೆದುಕೊಂಡಿಲ್ಲ. ನನ್ನ ಪುರಿನೂ ಉಬ್ಬಬೇಕು ಅಂದ್ರೆ ನನ್ನ ತಲೆ ಕೂದಲು ನಾನೇನ್ ಮಾಡಬೇಕು? ಇದು ಕೇಳ್ತಾರೆ ಬಾಬಾ, ಜ್ಞಾನ ಅವರ ಅಜ್ಞಾನ. ನಾವು ಕಣ್ಣಿನ ನೋಡ್ಬಿಟ್ಟು ನಮಗೆ ನಾವು ತಿಳ್ಕೊಳ್ತೀವಲ್ವಾ, ದಟ್ ಇಸ್ ಅಜ್ಞಾನ. ಯಥಾರ್ಥವಾಗಿ ಅರ್ಥ ಮಾಡ್ಕೊಂಡು ತಿಳ್ಕೊಳ್ಳೋದಲ್ಲ, ನಮಗೆ ನಾವು ನಿರ್ಣಯ ಮಾಡ್ಕೊಳ್ತೀವಲ್ಲ. ಇದನ್ನು ಬಾಬಾ ಯಾಕೆ ಹೇಳ್ತಾನೆ? ನಾವು ಕೆಲವೊಂದ್ಸಲ ಏನ್ ಮಾಡ್ತೀವಿ, ಯೋಗ ಮಾಡಬೇಕಾದ ಯೋಗ ಮಾಡಿ ಹೇಗೆ ಮಾಡಬೇಕು? ಆ ದಿನ ಒಬ್ರು ಯೋಗೇಶಣ್ಣ ಅಂತ ಬಂದಿದ್ದು ಯೋಗ ಮಾಡಬೇಕಾದ. ಅವ್ರೇನ್ ಮಾಡ್ತಿದ್ರು, ಕೈಕಾಲು ಅಲ್ಲಾಡಿಸ್ತಾನೆ ಇಲ್ಲಿಲ್ಲದೆ, ಕಣ್ಣು ಮುಚ್ಚುತ್ತಾನೆ ಇರಲಿಲ್ಲ. ಯೋಗ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಕೈಕಾಲು ಅಲ್ಲಾಡಿಸಬಾರ್ದು, ಕಣ್ಣು ಬಿಟ್ಕೊಂಡು ಕುಂತಿರ್ಬೇಕು. ಅವಾಗ ನಮ್ಮ ಯೋಗ ಹೇಗಿರ್ತದೆ ಅಂತಂದ್ರೆ, ಯೋಗ ಕುಂತಿರ್ತೀರಾ, ಕೈ ಮೇಲೆ ಒಂದು ಸೊಳ್ಳೆ ಕುಂತಿರ್ತದೆ, ಸೊಳ್ಳೆ ಹೊಡಿಬಾರ್ದು, ಸೊಳ್ಳೆ ಹೊಡಿಬಾರ್ದು, ಸೊಳ್ಳೆ ಹೊಡಿಬಾರ್ದು, ಕೈ ಅಲ್ಲಾಡಿಸಬಾರ್ದು, ಕೈ ಅಲ್ಲಾಡಿಸಬಾರ್ದು. ಗಮನ ಇಲ್ಲಿ, ಕುತ್ಕೊಂಡಿದ್ರೆ ಪರಮಾತ್ಮ ನೆನ್ಪು ಮಾಡ್ಲಿಕ್ಕೆ ಗಮನ ಇಲ್ಲಿದೆ, ಸೊಳ್ಳೆ ತಿಂದು ಕಣ್ಣು ಬಿಟ್ಕೊಂಡು ಕುತ್ಕೊಳ್ಬೇಕು, ಕಣ್ಣು ಬಿಟ್ಕೊಂಡು ಕುತ್ಕೊಳ್ಬೇಕು, ಕಣ್ಣು ಬಿಟ್ಕೊಂಡು ಕುತ್ಕೊಳ್ಬೇಕು, ಅವಾಗ ಮತ್ತೆ ಯೋಗ ಆಗತ್ತೆ. ನಮ್ಮಲ್ಲಿ ಒಬ್ರು ಅಕ್ಕೋರಿದ್ರು, ಗದ್ದೆ ಮೇಲೆ ಕುತ್ಕೊಂಡಾಗ ಯಾವಾಗಲೂ ಹಿಂಗ್ ಕುತ್ಕೊಳ್ತಿದ್ರು. ಯಾಕೆ ಅಂದ್ರೆ, ಮಮ್ಮ ಹಿಂಗ್ ಕುತ್ಕೊಳ್ತಾ ಇದ್ರು ಅಂತ. ಮಮ್ಮ ಹಿಂಗ್ ಕುತ್ಕೊಂಡಾಗ ಇವ್ರು ಕುತ್ಕೊಂಡ್ಬಿಟ್ಟು ಉದ್ಯೋಗ ಆಗ್ಬಿಡತ್ತ? ಬಾಬಾ ಕುರ್ತಾ ಹಾಕೊಂಡಿದ ಅಂತ ನಾವು ಕುರ್ತಾ ಹಾಕೊಂಡ್ಬಿಟ್ರೆ ನಮಗೂ ಯೋಗ ಆಗ್ಬಿಡತ್ತದ? ಬ್ರಹ್ಮ ಬಾಬಾ ಮೀಸೆ ಬಿಟ್ಟಿದಾರೆ ಅಂತ ಹಂಗೆ ಯೋಗೇಶನ ಮೀಸೆ ಬಿಟ್ಬಿಟ್ಟು ಬ್ರಹ್ಮ ಬಾಬಾ ಆಗ್ಬಿಡ್ತಾರ? ತುಂಬಾ ಜನ ಕೇಳ್ತಾರೆ, ನೀವ್ಯಾಗ ಮೀಸೆ ಬಿಟ್ಟಿದ್ದೀರಾ ಅಂತ. ಬಾಬಾ ಹೇಳ್ತಲ್ವ, ಬ್ರಹ್ಮ ಬಾಬಾ ಸಮಾನಾಗಿ ಅಂತ. ಎಟ್ಲೀಸ್ಟ್ ಮೀಸೆ ಬಿಡೋದಲ್ಲಾದ್ರೂ ಬ್ರಹ್ಮ ಬಾಬಾ ಸಮಾನ ಆಗ್ಬಿಡೋಣ ಅಂತ ಬಿಟ್ಟು ಮಾಡಿದ್ದೇನೆ, ಮೀಸೆ ಬಿಟ್ಟಿದ್ದೇನೆ. ತಲೆ ಅಂತ ಹೊರಗೆ ಆಗ್ತಾ ಇದೆ, ಡಿಫ್ರೆನ್ಸ್ ಏನು? ಇದು ಕಪ್ಪು ಇದೆ, ಬೆಳಗ್ಗೆ ಆಗ್ಬೇಕು ಅದು ನಿಧಾನಕ್ಕೆ ಬಾಬಾ ಮಾಡ್ತಾ ಇದ್ದಾರೆ. ಆ ಲೆಗ್ದಲ್ಲಿ ಅದು ಕೂಡ ಏನ್ ಮಾಡೋಣ, ಹಾಗಂತ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ, ಸರಿನಾ? ಓಕೆ. ಇಲ್ಲಿ ಬಾಬಾ ಹೇಳ್ತಾರೆ, ಜ್ಞಾನ ಅಂದ್ರೆ ಸಮಜ್. ಒಬ್ರು ಅಕ್ಕೋರು ಬಂದ್ಬಿಟ್ಟು ನನ್ನಂತ ಕೇಳಿದ್ರು, ಅಣ್ಣವ್ರೆ ಇವತ್ತು ಹಾಸ್ಪಿಟ್ಲಿಗೆ ಹೋಗಿದ್ದೆ, ತಲೆನೋವು ಅಂತ ಹೋಗಿದ್ದೆ. ಅವರೇನ್ ಹೇಳಿದ್ರು, ತಲೆನೋವು ಒಂದು ನೀವು ಮೆಡಿಟೇಷನ್ ಮಾಡ್ತೀರಾ ಅಂತ ಕೇಳಿದ್ರು. ಹೌದು ಅಂತಂದೆ, ಅದಕ್ಕಾಗಿ ತಲೆನೋವು ಬರುತ್ತೆ ಎಂದ್ರು. ಮೆಡಿಟೇಷನ್ ಮಾಡಿದ ಏನು ಬರುತ್ತೆ? ಬರುತ್ತಾ ಹೋಗುತ್ತಾ? ಏನ್ ಹೇಳ್ತೀರಾ, ಮೆಡಿಟೇಷನ್ ಮಾಡಿದ್ರೆ ತಲೆನೋವು ಬರುತ್ತೋ ತಲೆನೋವು ಹೋಗುತ್ತೋ? ಹೋಗುತ್ತೆ. ಅವ್ರು ನನ್ನ ಹತ್ರ ಬಂದ್ಬಿಟ್ಟು ಕೇಳಿದ್ರು, ಅಣ್ಣವ್ರೆ ಅವ್ರಿಗೆ ಬುದ್ಧಿ ಇಲ್ಲ, ಮೆಡಿಟೇಷನ್ ಮಾಡಿದ್ರೆ ತಲೆನೋವು ಹೋಗ್ಬೇಕು ಬರುತ್ತೆ ಅಂತ ಹೇಳ್ತೀರ. ನಾನು ಹೇಳಿದ 100% ಕರೆಕ್ಟ್ ಹೇಳಿದಾರೆ ಅವ್ರು, ಏನು ತಪ್ಪು ಹೇಳಿಲ್ಲ, ಎಕ್ಸಾಕ್ಟ್ 100%. ಏನ್ ಅಣ್ಣ ನೀವು ಹಂಗೆ ಹೇಳ್ತಿದ್ರ? ಸರಿ, ಅವ್ರು ಹೇಳಿ ಸರಿ ಇದೆ. ಅದ್ಹೆಂಗೆ ಅಂತ ಹೇಳ್ತೀನಿ ಕೇಳಿ. ಹೇಗೆ ಅಂತಂದ್ರೆ, ಮೆಡಿಟೇಷನ್ ಮಾಡ್ಬೇಕಾದ ಏನ್ ಮಾಡ್ತೀವಿ, ಎದುರುಗಡೆ ಡೂಮ್ ಇಟ್ಕೊಂಡಿದ್ದೀವಿ, ತಲೆನೋವು ಬರುತ್ತೋ ಬರಲ್ವೋ, ಕೈ ಕಾಲು ಗಟ್ಟಿಯಾಗಿ ಇಟ್ಕೊಂಡು ಬ್ಲಡ್ ಸರ್ಕ್ಯುಲೇಷನ್ ಆಗೋದೇ ಇಲ್ಲ. ಅವಾಗ ಏನಾಗತ್ತೆ? ನಾವು ಕೆಲವೊಂದ್ಸಲ ಯೋಗ ಮಾಡ್ತೀವಿ, ಹೇಗೆ ಅಂತಂದ್ರೆ, ಲಕ್ಷ್ಮಿ ಅಕ್ಕವ್ರು ದಷ್ಟಿ ಕೊಡ್ತಾ ಇದ್ದಾರೆ, ನಾನು ದಷ್ಟಿ ತಗೊಳ್ಬೇಕು, ಅದಕ್ಕಾಗಿ ನೋಡ್ತೀವಿ ಅವ್ರು ಎಲ್ಲಿದ್ದಾರೆ. ಇನ್ನು 5 ಜನ, ನನ್ನಿಂದ 5 ಜನ ಇದಾರಲ್ವಾ, ಅಲ್ಲಿವರೆಗೆ ಕಣ್ಣು ಮುಚ್ಚಬಹುದು, ಏನ್ ತೊಂದರೆ ಇಲ್ಲ. ಇನ್ನು ನನ್ನ ಕಡೆ ಬರ್ಲಿಕ್ಕೆ ಇನ್ನೂ ಏನಿದೆ ಟೈಮ್, ಏನಾ ಸ್ವಲ್ಪ ಟೈಮ್ ಇದೆ. ಭಕ್ತರ ಹತ್ರ ಬಂದಾಗ ಏನ್ ಮಾಡಿದ್ರಿ? ನಮ್ಮ ಗಮನ ಇಲ್ಲಿದೆ, ಲಕ್ಷ್ಮಕ್ಕವರನ್ನು ನೋಡ್ತಾ ಇದೀವಿ. ಇದೆ ನೋ ಪರಮ ನಾಮ್ ನೋ ಪರಮಾತ್ಮ. ಲಕ್ಷ್ಮಕರು ಕಣ್ಣು ನೋಡಬೇಕು ಅಂತ ನಾನು ಯೋಗ ಮಾಡ್ತಿದ್ದೇನೆ ಹೊರತು ಭರವಸೆಯನ್ನು ಭಗವಂತ ಇದ್ದಾರ? ಆಮೇಲೆ ನೋಡಿದ್ವಿ ಪಕ್ಕ ನಮ್ದು ಪಕ್ಕದಲ್ಲಿ ಇನ್ಮೇಲೆ ಅವರು ಆ ಕಡೆ ನೋಡ್ಕೊಂಡು ಹೋಗ್ತಿದ್ದಾರೆ, ನೋ ಪ್ರಾಬ್ಲಮ್. ಮೀರಾ ಯೋಗ ಚಲಗಾಯ ಕಿಸ್ಕೆ ಸಾತ್ ನಿದ್ರಾಕಾ ಸಾತ್ ಏ ಅದಕ್ಕೆ ಇಲ್ಲಿ ಬಾಬಾ ಹೇಳ್ತಾರೆ ಏ ಹೇ ಹಮಾರಾಜ್ಞಾನ್ ಅಂದ್ರೆ ನಾವೇನ್ ಮಾಡ್ತೀವಿ, ಶರೀರವನ್ನ ನೋಡಿಬಿಟ್ಟು ಯೋಗದ ಚಿಂತನೆಯನ್ನು ಮಾಡ್ತಿದ್ದೀವಿ ಹೊರತು ಆ ಆತ್ಮನ ಮನಸ್ಸಿನ ಒಳಗಡೆಗೆ ಆತ್ಮದ ಸ್ಥಿತಿಯನ್ನು ನಾನು ಅವಲೋಕನವನ್ನ ಮಾಡೋದಿಲ್ಲ. ಬಾಬೇಳದ ಅರ್ಥ ಆಯ್ತಾ? ತಲೆ ಕೂದಲನ್ನ ನೋಡ್ತೀವಿ ಹೊರತು ಆ ಪುಡಿಯ ಫಾರ್ಮುಲಾವನ್ನು ನೋಡೋದಿಲ್ಲ. ತಪ್ಪಾಗ್ತಾ ಇರೋದಿಲ್ಲಿ ಯಾರು ಯೋಗಿಗಳಿದ್ದಾರೋ ಶರೀರದ ಸ್ಥಿತಿಯನ್ನು ನಾನು ಅವಲೋಕನವನ್ನ ಮಾಡಿಬಿಟ್ಟು ನನ್ನ ಶರೀರದ ಸ್ಥಿತಿಯನ್ನು ನಾನು ಹಾಗೆ ಇಡಬೇಕು ಅಂತ ಯೋಚನೆಯನ್ನು ಮಾಡ್ತೀವಿ ಹೊರತು ಅವರ ಮಾನಸಿಕ ಸ್ಥಿತಿ ಹೇಗಿದೆ ಅದರ ಬಗ್ಗೆ ನಾನು ಚಿಂತನೆಯನ್ನ ಯೋಚನೆಯನ್ನ ವಿಚಾರ ಸಾಗರ ಮಂಥನವನ್ನ ಮಾಡೋದಿಲ್ಲ. ಅದಕ್ಕಾಗಿ ನಮಗೆ ಧ್ಯಾನ ಏನಾಗ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ. ತಾಯಿಯ ಶರೀರವನ್ನು ನೋಡೋದ್ರಿಂದ ಪ್ರೀತಿಯ ಅನುಭವ ಆಗೋದಿಲ್ಲ, ತಾಯಿಯ ಮನಸ್ಸಿನ ಭಾವನೆಯನ್ನು ಅರ್ಥ ಮಾಡಿಕೊಳ್ಬೇಕು, ಅವಾಗ ಪ್ರೀತಿಯ ಅನುಭವ ಆಗತ್ತೆ. ಹೌದು ತಾನೆ? ತಾಯಿ ಜೊತೆ ಸಂಬಂಧವನ್ನು ನೆಡಬೇಕು, ಪ್ರೀತಿಯನ್ನು ನೆಡಬೇಕು, ಅನ್ಯೋನ್ಯತೆಯನ್ನು ನೆಡಬೇಕು, ಅವಾಗ ಮಾತ್ರ ತಾಯಿಯ ಪ್ರೀತಿಯ ಅನುಭವ ಆಗತ್ತೆ. ನಾವೇನ್ ಮಾಡ್ತಿದೀವಿ, ತಾಯಿ ಶರೀರ ಶಾಯಿ ಕೊಡುವಂತ ಗಿಫ್ಟ್ ಅನ್ನ ನೋಡ್ತಾ ಇದ್ದೀವಿ, ಅದೆಲ್ಲ ಬೇಕಾಗಿರೋದು. ಓಕೆನಾ? ಓಕೆ, ಮೂಲ ವಿಷಯಕ್ಕೆ ಬರೋಣ. ಇವಾಗ ಬಾಬಾ ಹೇಳ್ತಾರೆ ಜ್ಞಾನ ಸಮಜ್. ಇಷ್ಟು ಹೊತ್ತು ನಾವು ಸ್ನೇಹದಿಂದ ನೆನಪನ್ನು ಮಾಡಿದ್ವಿ, ಇವಾಗ ಜ್ಞಾನಕ್ಕೆ ಹೋಗೋಣ. ಯಾವುದು? ಆತ್ಮ ಸಮಜ್ಕರ್ ಮುಜ್ಬಾಪ್ಕೋ ಯಾದ್ಕರ್. ಓಕೆ, ಒಂದನ್ನು ನಿಮ್ಗೆ ಹೇಳಿದ್ದೇನೆ. ನಮ್ಮ ಜೀವನ ಹೇಗಿರಬೇಕು? ಚಿಕ್ಕ ಮಕ್ಕಳ ಪಾಲನೆಯಿಂದ ದೊಡ್ಡವರು ಆಗ್ತಾ 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 ನಾವೇನ್ ಮಾಡಬೇಕಾಗತ್ತೆ? ಶಿಕ್ಷಣವನ್ನು ಪಡ್ಕೊಳ್ತಾ ಸಂಪಾದನೆಯನ್ನು ಮಾಡ್ತಾ ಫೈನಲ್ ಸ್ಟೇಜ್ ಅನ್ನು ತಲುಪಬೇಕಾಗತ್ತೆ. ಅದರ ನಾಲ್ಕು ಸಬ್ಜೆಕ್ಟ್ ಇದೆ, ಜ್ಞಾನ, ಯೋಗ, ಧಾರಣಾ, ಸೇವಾ. ಅರ್ಥ ಆಯ್ತಾ? ಜ್ಞಾನ ಅಂತಂದೇನು? ತಿಳುವಳಿಕೆ. ಯಾವುದರ ಬಗ್ಗೆ? ಆತ್ಮನ ಬಗ್ಗೆ, ಪರಮಾತ್ಮನ ಬಗ್ಗೆ, ಪರಮಧಾಮದ ಬಗ್ಗೆ ಜ್ಞಾನ. ಓಕೆ, ಯೋಗ ಅಂತಂದ್ರೇನು? ಜೋಡಣೆ ಮಾಡಬೇಕಾಗಿರೋದು ಪ್ರಾಕ್ಟಿಕಲ್ ಕರ್ಮ. ಧಾರಣೆ ಅಂತಂದ್ರೆ ದಿವ್ಯ ಗುಣಗಳ ಧಾರಣೆ, ಸೇವೆಯನ್ನು ಬೇರೆಯವರಿಗೆ ತಿಳಿಸುವಂತದ್ದು. ಬಾಬಾ ಸುಂದರವಾದ ಉದಾಹರಣೆಯನ್ನು ಇರ್ತಾರೆ, ಜ್ಞಾನ ಯೋಗ ಧಾರಣೆ ಸೇವೆ ಅಂತಂದ್ರೆ ಏನು? ನೀವೇನಾಗ್ಲಿಕ್ಕೆ ಇಷ್ಟಪಡ್ತೀರಾ? ಸುಂದರರಾಗ್ಲಿಕ್ಕೆ. ಏನಾಗ್ಲಿಕ್ಕೆ ಇಷ್ಟಪಡ್ತೀರಿ? ಸುಂದರರಾಗ್ಲಿಕ್ಕೆ. ಸುಂದರರಾಗ್ಲಿಕ್ಕೆ ಇಷ್ಟಪಡ್ತೀರೋ ಇಷ್ಟಪಡಲ್ವೋ? ಹಾಯಾನ? ಸುಂದರರಾಗ್ಲಿಕ್ಕೆ ಇಷ್ಟಪಡ್ತೀರೋ ಇಷ್ಟಪಡಲ್ವೋ? ಅಕ್ಕಂದ್ರೆ ಹೇಳ್ತಾನೆ ಇಲ್ಲ, ನಮ್ಗೆ ಬೇಡ ಅನ್ನೋರು ಸುಂದರ ಆಗ್ಲಿಕ್ಕೆ ನಮ್ಮ ಹತ್ರ ಫೇರ್ ಅಂಡ್ ಲವ್ಲಿ ಇದೆ, ನಮ್ಮ ಹತ್ರ ಹೇರ್ ಡೈ ಇದೆ, ನಮ್ಮ ಹತ್ರ ಲಿಪ್ಸ್ಟಿಕ್ ಇದೆ. ಆತ್ಮ ಸುಂದರ ಆಗ್ಬಿಟ್ಟಿದೆಯಾ? ಆಗ್ಬಿಟ್ಟಿದ್ಯಾ? ನೀವು ಸುಂದರ ಆಗ್ಲಿಕ್ಕೆ ಇಷ್ಟಪಡ್ತೀರೋ ಇಷ್ಟಪಡಲ್ವೋ? ಓಕೆ, ಸುಂದರ ಆಗಿದೆ, ಅದು ಮೇಲ್ಗಡೆ ಮೆತ್ಕೊಂಡ್ಬಿಟ್ಟಿದೆಯಲ್ಲ, ಅದು ಕ್ಲೀನ್ ಆದಾಗ ಏನಾಗತ್ತೆ? ಸುಂದರವಾಗತ್ತೆ. ಸದಾಕಾಲ ನಾವು ಸುಂದರ ಆಗಬೇಕು ಅಂದ್ರೆ ಅದಕ್ಕೊಂದು ಕಂಡೀಷನ್ ಇದೆ. ಏನಿದೆ ಕಂಡೀಷನ್? ಓಕೆ, ಬಾಬನ ಪ್ರಶ್ನೆ, ಇವತ್ತು ಫೇರ್ ಅಂಡ್ ಲವ್ಲಿ ಹಚ್ಕೊಂಡು, ಪೌಡರ್ ಹಚ್ಕೊಂಡು, ಹೇರ್ ಡೈ ಹಚ್ಕೊಂಡು, ಲಿಪ್ಸ್ಟಿಕ್ ಹಚ್ಕೊಂಡು ಸುಂದರರಾಗ್ಲಿಕ್ಕೆ ಇಷ್ಟಪಡ್ತೀರೋ? ಆತ್ಮವನ್ನು ಸ್ವಚ್ಛ ಮಾಡಿ ಸುಂದರ ಆಗ್ಲಿಕ್ಕೆ ಇಷ್ಟಪಡ್ತೀರೋ? ಯಾವುದರಿಂದ? ಆತ್ಮ. ಓಕೆ, ಆತ್ಮನಿಂದ ಸುಂದರವಾಗಬೇಕು ಅಂತ ಅದಕ್ಕೊಂದು ಕಂಡೀಷನ್ ಇದೆ. ಏನದು ಕಂಡೀಷನ್? ಸಿಂಪಲ್ ಕಂಡೀಷನ್, ಸತ್ಯಂ ಶಿವಂ ಸುಂದರಂ. ಕಂಡೀಷನ್ ಏನು? ಸಿಂಪಲ್, ಸತ್ಯಂ ಶಿವಂ ಸುಂದರಂ, ಸತ್ಯಂ ಶಿವಂ ಸುಂದರಂ, ಸತ್ಯಂ ಶಿವಂ ಸುಂದರಂ, ಸತ್ಯಂ ಶಿವಂ ಸುಂದರಂ. ಅಥವಾ ಸುಂದರ ಆಗ್ಬಿಡತ್ತಾ? ಮತ್ತೇನು ಪಡಿ ಸತ್? ಏನು ಸರಿ ಅದ್ರ ಫಾರ್ಮುಲಾ ಏನು? ವಾಟ್ ಇಸ್ ದಿ ಸೀಕ್ರೆಟ್? ಸತ್ಯಂ ಶಿವಂ ಸುಂದರಂ ಅಂತಂದ್ರೆ ಏನು? ಸತ್ಯ ಶಿವ ಸುಂದರ ಅಂತ ಯಾಕೆ ಹೇಳಿಲ್ಲ? ಸತ್ಯಂ ಶಿವಂ ಸುಂದರಂ ಅಂತ ಯಾಕೆ ಹೇಳಿದ್ರು? ಆಮೇಲೆ ಸರಿ ಆಗ್ತೀವಿ ಬಾಬಾ ಸುಂದರವಾಗಿ ಹೇಳ್ತಾನೆ. ಆತ್ಮ ಸೊನ್ನೆ ನಿರಾಕಾರ, ಸತ್ಯದ ಎದುರುಗಡೆ ಬಂತು ಸೊನ್ನೆ ಸತ್ಯಂ. ಆತ್ಮ ನಿರಾಕಾರ ಅವಿನಾಶಿ ಸೊನ್ನೆ ಅದು. ಓಕೆ, ಆ ಸತ್ಯದ ಎದುರುಗಡೆ ಪ್ಲಸ್ ಶಿವ, ಅದ್ರ ಜೊತೆಗೆ ಯಾರಿರ್ಲಿ? ಶಿವ. ಅವನ ಹೇಗಿದ್ದಾನೆ? ನಿರಾಕಾರ. ಸತ್ಯ ಪ್ಲಸ್ ಶಿವ ಈಸ್ ಈಕ್ವಲ್ ಟು ಸುಂದರಂ. ಆಗ್ತಿರಾಗಿಲ್ವೋ? ಆತ್ಮ ಪ್ಲಸ್ ಪರಮಾತ್ಮ ಈಸ್ ಈಕ್ವಲ್ ಟು ಸುಂದರ. ನಾವೇನಾಗ್ಬೇಕು? ಸುಂದರ ಆಗ್ಬೇಕು. ಬಾಬಾ ಮ್ಯಾಥಮೆಟಿಕ್ಸ್ ಕಲಿಸ್ತಾ ಇದ್ದಾರೆ ನಮಗೆ, ಗಣಿತ ಕಲಿಸ್ತಾ ಇದ್ದಾರೆ. ಏನಂತ? ಸತ್ಯ ಪ್ಲಸ್ ಶಿವ ಈಸ್ ಈಕ್ವಲ್ ಟು ಸುಂದರ. ನೋಡಿ, ಒಂದೇ ಶಬ್ದದಲ್ಲಿ ಅರ್ಥ ಇದೆ. ನೀವು ಸುಂದರರಾಗಬೇಕು ಅಂತಂದ್ರೆ ಸತ್ಯ ಮತ್ತು ಶಿವ ಜೊತೆಲಿರಬೇಕು. ಸಿಂಪಲ್. ಬಾಬಾ ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿ ಇಷ್ಟೋ ಶಬ್ದವನ್ನು ಹೇಳ್ತೀವಿ, ಆದ್ರೆ ಅರ್ಥ ಗೊತ್ತಿರೋದಿಲ್ಲ. ಇಷ್ಟು ಎಷ್ಟು ಕ್ಲಿಯರ್ ಆಗಿ ಬಾಬಾ ಹೇಳ್ತಿದ್ದಾರೆ. ನಿಮ್ಮ ಆತ್ಮ ಬಿಂದುವಾಗಿ, ಬಿಂದು ಭಗವಂತನನ್ನು ಯಥಾರ್ಥವಾಗಿ ಇಟ್ಕೊಂಡು ಜೊತೆಲಿ ಇಟ್ಕೊಳ್ಳಿ, ಆಟೋಮೆಟಿಕಲಿ ನೀವೇನಾಗ್ತೀರಿ, ಹೇಗಾಗ್ತೀವಿ? ಅದಕ್ಕೆ ಬಾಬಾ ಉದಾಹರಣೆಯನ್ನು ಕೊಡ್ತಾರೆ. ನಿಮ್ಮ ಮನೆ ಎದುರುಗಡೆಗೆ ಒಂದು ಮನೆ ಇದೆ ಅಂತ ತಿಳ್ಕೊಳ್ಳಿ. ಸುಂದರವಾದಂತಹ ಒಂದು ಉದ್ಯಾನವನ ಇದೆ ಆ ಮನೆ ಎದುರುಗಡೆಗೆ. ಆ ಉದ್ಯಾನವನದಲ್ಲಿ ಒಂದು ಸುಂದರವಾದಂತಹ ಗುಲಾಬಿ ಹೂವಿನ ಗಿಡ ಇದೆ. ಆ ಗಿಡದಲ್ಲಿ ಒಂದೇ ಒಂದು ಸುಂದರವಾದಂತಹ ಗುಲಾಬಿ ಹೂ ಬಿಟ್ಟಿದೆ. ಅದನ್ನ ನೋಡ್ಬಿಟ್ಟು ನಿಮ್ಗೇನನ್ಸತ್ತೆ? ನಿಮ್ಮ ಮನೆ ಎದುರುಗಡೆಗೆ ಒಂದು ಗಾರ್ಡನ್ ಅಲ್ಲಿ ಒಂದು ಸುಂದರವಾದಂತಹ ಗುಲಾಬಿ ಗಿಡದಲ್ಲಿ ಗುಲಾಬಿ ಹೂ ಬಿಟ್ಟಿದೆ, ಅವಾಗ ಏನನ್ಸತ್ತೆ? ಆ ಗುಲಾಬಿ ಹೂ ನಿಮಗೆ ಬೇಕಾ? ಆ ಗುಲಾಬಿ ಹೂ ನಿಮ್ಗೆ ಬೇಕೋ ಬೇಡವೋ? ಅವಾಗೇನ್ ಮಾಡ್ತೀರಾ? ಕಿತ್ಕೊಂಬಂದ್ಬಿಡ್ತೀರಿ? ಅವ್ರು ಕಷ್ಟಪಟ್ಬಿಟ್ಟು ಬೆಳೆದಿರೋದು, ಏನೇನು ಮಾಡ್ತೀರಿ? ಕಿತ್ಕೊಂಡ್ಬಿಡ್ತೀರಿ. ಯಾವಾಗ? ನಿಮ್ಮ ಮನೆಯಲ್ಲ, ನಾನು ಹೇಳ್ತಾ ಇರೋದು ಫಸ್ಟ್ ಕರೆಕ್ಟ್ ಆಗಿ ಕೇಳಿ. ಎದುರುಗಡೆ ಮನೆಯವರ ಗಾರ್ಡನ್ ನಲ್ಲಿ ಗುಲಾಬಿ ಹೂ ಬಿಟ್ಟಿದೆ, ಆ ಹೂ ನಿಮ್ಗೆ ಬೇಕು ಅಂದ್ರೆ ಏನ್ ಮಾಡ್ತೀರಾ? ಒಬ್ರ ಅಕ್ಕೋರ್ ಕೈ ಎತ್ತಿದ್ರು ಒಂದ್ ಸೆಂಟರ್ ನಲ್ಲಿ, ನೀವಲ್ಲ, ನೀವೆಲ್ಲ ತುಂಬಾ ಒಳ್ಳೆಯವರು. ಒಬ್ರ ಅಕ್ಕೋರ್ ಕೈ ಎತ್ತಿದ್ರು, ಏನಕ್ಕೊರೆ ಮಾಡ್ತೀರಾ? ಅಣ್ಣವರೇ, ರಾತ್ರಿ 2 ಗಂಟೆಗೆ ಯಾರೂ ಇಲ್ದಿರೋದನ್ನ ನೋಡ್ಬಿಟ್ಟು ಗೇಟ್ ತೆಗೆದು ಇದೋ ಬಂದ್ಬಿಡ್ತೇನೆ. ಇವ್ರು ಹೇಳೋದಲ್ಲ ಇವಾಗ ಏನಂತ, ಇದೋ ಬಂದ್ಬಿಡ್ತೇನೆ. ಬಾಬಾ ಹೇಳಿದ್ರೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಮ್ದೊಂದು ಹೇಳಲೇ ಇಲ್ಲ ಬಾಬಾ. ಎದುರುಗಡೆ ಮನೆ ಕ್ಲೀನಾಗಿ ಹೇಳ್ತಿದ್ದಾರೆ, ಕರೆಕ್ಟ್ ಆಗಿ ಮನಸ್ಸಿಗೆ ಇಟ್ಕೊಂಡ್ಬಿಟ್ಟು ಕೇಳಿ ಕ್ಲಾಸ್ ಅನ್ನ. ಎದುರುಗಡೆ ಮನೆದು ಗಾರ್ಡನ್ ನಲ್ಲಿ ಇರುವಂತ ಹೂ, ಓಕೆ ಸರಿ, 2 ಗಂಟೆನೆ ನೀವು ಕಿತ್ಕೊಂಡ್ಬಂದೆ ಅಂತ ತಿಳ್ಕೊಳ್ಳಿ. ಆ ಹೂ ಎಷ್ಟು ದಿನ ಇರ್ತದೆ? 2 ದಿನ ಇರ್ತದೆ, ಓಕೆ. ಆ ಹೂ ನಿಮ್ಮ ಹತ್ರ ಪರ್ಮನೆಂಟ್ ಆಗಿರ್ಬೇಕು, ಟೆಂಪ್ರರಿ ಆಗಿರ್ಬೇಕು? ಓಕೆ, ಪರ್ಮನೆಂಟ್ ಆಗಿ ನಿಮ್ಮ ಮನೆಯಲ್ಲಿ ಗಾರ್ಡನ್ ನಲ್ಲೂ ಆ ಹೂ ಇರಬೇಕು ಅಂದ್ರೆ ನೀವೇನ್ ಮಾಡಬೇಕು? ನಾನು ಗುಲಾಬಿ ಹೂ ಆಗ್ಬಿಟ್ಟು ಕುಂಡದಲ್ಲಿ ಕುತ್ಕೊಳ್ಳಿಕ್ಕಾಗತ್ತಾ ಅಕ್ಕೋರ್ ಹೇಳ್ದಂಗೆ? ಅದೆಲ್ಲ ಅಕ್ಕೋರೆ, ನೀವು ಪ್ರಸನ್ನ ಇಲ್ಲ, ತುಂಬಾ ಕಷ್ಟದಲ್ಲಿ ಹೇಳ್ತೀವಿ, ನಮ್ಗೆ ಅದೆಲ್ಲ ಅರ್ಥ ಆಗೋದಿಲ್ಲ. ನಿಮ್ಗೆ ಅಕ್ಕಂದಿರು, ನಿಮ್ಗೆ ಇಲ್ಲ ದಾದಿಯವರೆಲ್ಲ ಕ್ಲಾಸ್ ಕಲ್ಸಿದಾರೆ, ನಿಮ್ಗೆ ಅರ್ಥ ಆಗತ್ತೆ. ಪಾಪ ಮಾತೇರಿಗೆ ಇಲ್ಲಿಂದ ಅರ್ಥ ಆಗತ್ತೆ. ಅರ್ಥ ಆಗತ್ತೆ ನಿಮ್ಗೆ? ನಾನು ಹೂ ಆಗ್ಬೇಕು, ಪ್ರಸನ್ನ ಆಗ್ಬೇಕು ಅಂತ ಅರ್ಥ ಆಯ್ತು ನಿಮ್ಗೆ? ಇಲ್ಲ ಅಲ್ವಾ. ಬಾಬಾ ಅರ್ಥ ಮಾಡಿಸ್ತಾ ನೋಡಿ ಹೇಗೆ ಅಂತ, ಸಿಂಪಲ್ ಆಗಿ. ಓಕೆ, ನಾವೇನ್ ಮಾಡಬೇಕು? ಗಾರ್ಡನ್ ನಲ್ಲಿ ಏನ್ ಮಾಡಬೇಕು? ನಮ್ ಗಾರ್ಡನ್ ಹೂ ತರಬೇಕು. ಓಕೆ, ನಾನೇನ್ ಮಾಡ್ತೇನೆ, ಅವರ ಮನೆಗೆ ಹೋಗ್ಬಿಟ್ಟು ಒಂದು ಗಿಡದ ಬುಡ ತಗೊಳ್ತೇನೆ, ಕೇಳ್ತೇನೆ, ಕೇಳ್ಬಿಟ್ಟು ತಗೊಳ್ತೇನೆ, ನನಗೆ ಆ ಗಿಡ ಕೊಡಿ, ನನಗೆ ಹೂ ಬೇಡ, ನನಗೇನ್ ಬೇಕು? ಒಂದು ಸಣ್ಣ ಪೀಸ್ ಬೇಕು, ಅಂದ್ರೆ ಜ್ಞಾನ, ಜ್ಞಾನದ ಬೀಜ. ನನಗೇನ್ ಬೇಕು? ಬೀಜ ಬೇಕು. ಅದನ್ನು ನಾನು ತಂದುಬಿಟ್ಟು ಏನ್ ಮಾಡಿದೆ, ನಮ್ಮ ಮನೇಲಿ ಪಾಟ್ಸ್ ಇದೆ ಅಥವಾ ನಮ್ಮ ಮನೇಲಿ ನೆಲ ಇದೆ, ನೆಲದಲ್ಲಿ ಭೂಮಿಯನ್ನು ಏನ್ ಮಾಡ್ತೇನೆ, ಮೊದಲು ಹಸನ ಮಾಡ್ತೇನೆ, ಸ್ವಚ್ಛ ಮಾಡ್ತೇನೆ ನೆಲದಲ್ಲಿ, ಅದಕ್ಕೆ ಬೀಜವನ್ನು ಹಾಕ್ತೇನೆ, ಅದಕ್ಕೆ ಗೊಬ್ಬರವನ್ನು ಹಾಕ್ತೇನೆ, ಜ್ಞಾನವನ್ನು ಹಾಕಿದ್ದಾಯ್ತು. ಜ್ಞಾನ ಹಾಕ್ಬಿಟ್ಟು ಏನಾಗ್ಬಿಡ್ತದೆ, ಹೂ ಬಂದ್ಬಿಡ್ತದ? ಬರೋದಿಲ್ಲ. ಅದಕ್ಕೆ ಯೋಗದ ನೀರನ್ನು ಹಾಕ್ತಾ ಇರಿ, ನೆನಪಿನ ಛತ್ರ ಛಾಯನ್ನು ಹಾಕಿ ಅದಕ್ಕೆ, ಇಲ್ಲಾಂದ್ರೆ ಹಸು ಬಂದ್ಬಿಟ್ಟು ಏನ್ ಮಾಡ್ಬಿಡ್ತದೆ, ತಿನ್ಕೊಂಡು ಹೋಗ್ಬಿಡ್ತಾನೆ. ತೋ ಜ್ಞಾನ ಹೂವ ಬೀಚ್, ಯೋಗ ಹೂವ ಅದಕ್ಕೆ ನೀರು, ಅದು ತುಂಬಾ ದೊಡ್ಡದಾದ್ಮೇಲೆ ಏನಾಗ್ಬಿಡ್ತದೆ, ಹೂವಾಗತ್ತೆ. ಅವಾಗ ಧಾರಣೆ, ಅವಾಗ ಆ ಹೂವೇನಾಗ್ತದೆ, ಸುಂದರವಾಗಿರ್ತದೆ ಅಲ್ವಾ? ಅದೇ ರೀತಿ ಮಾವಿನ ಮರ ಹೂ ಬಿಟ್ಟಾಗ ಹೇಗಿರ್ತದೆ, ಸುಂದರವಾಗಿರ್ತದೆ. ಅದು ಒಂದಿನ ಏನಾಗತ್ತೆ, ಹಣ್ಣಾಗತ್ತೆ. ಆ ಹಣ್ಣನ್ನು ಏನ್ ಮಾಡ್ತಾನೆ, ಬೇರೆಯವರು ತಿಂತಾರೆ. ಆ ಹಣ್ಣಿಗೆ ಏನ್ ಹೇಳ್ತಾರೆ, ಸೇವೆ. ಆ ಹಣ್ಣು ತನಗಾಗಿ ಬಿಡೋದಿಲ್ಲ, ಮಾವಿನ ಹಣ್ಣು ಬೇರೆಯವರಿಗಾಗಿ ಬಿಡತ್ತೆ. ಆ ಹಣ್ಣನ್ನು ತಿಂದರು ಸಂತೃಪ್ತರಾಗ್ತದೆ, ಅದಕ್ಕೆ ಹೇಳಲಾಗತ್ತೆ ಸೇವೆ. ಅಂದ್ರೆ ನಾವು ಸೇವೆ ಮಾಡಬೇಕು ಅಂದ್ರೆ, ಬೀಜ ತಂದು ಭೂಮಿಯಲ್ಲಿ ಹಾಕಿ ವೃಕ್ಷ ಮಾಡಿ ಅದನ್ನ ಹೂ ಮಾಡಿ ಆಮೇಲೆ ಏನ್ ಮಾಡಬೇಕು, ಹಣ್ಣು ಮಾಡಬೇಕಾಗತ್ತೆ. ಓಕೆ, ಈಗ ವಾಪಸ್ ಮುಖ್ಯ ವಿಷಯಕ್ಕೆ ಬರೋಣ. ಸತ್ಯಂ ಶಿವಂ ಸುಂದರಂ. ನಿಮ್ಮಲ್ಲಿ ಏನಾಯ್ತು, ಕಷ್ಟಪಟ್ಬಿಟ್ಟು ನೀವೇನ್ ಮಾಡಿದ್ರಿ, ಗುಲಾಬಿ ಹೂವು ನಿಮ್ಮ ಮನೇಲಿ ಬಿಟ್ಟಿದೆ. ಆ ಗುಲಾಬಿ ಹೂವು ಆ ಗಿಡದಲ್ಲಿದ್ದಾಗ ಹೇಗಿತ್ತು, ಸುಂದರವಾಗಿತ್ತು. ಆ ಗುಲಾಬಿ ಹೂವನ್ನು ತೆಗೆದು ಬಿಡಿ, ಅವಾಗೇನಾಗತ್ತೆ, ಖಾಲಿ ಕಾಣುತ್ತೆ. ಓಕೆ, ಆ ಹೂವನ್ನು ತೆಗೆದು ಬಿಟ್ಟು ನಿಮ್ಮ ಊರಿನಲ್ಲಿರುವಂತಹ ಗಣೇಶನ ದೇವಸ್ಥಾನದಲ್ಲಿ ಅರ್ಚಕರ ಕೈಯಲ್ಲಿ ಕೊಡಿ, ಮತ್ತೇಳಿ ಈ ಹೂವನ್ನು ಗಣೇಶನ ತಲೆ ಮೇಲೆ ಇಡಿ ಅಂತ. ಇಟ್ಟಾಗ ಗಣೇಶನ ಮೂರ್ತಿ ಹೇಗಿರುತ್ತೆ, ಅವಾಗ ನಿಮ್ಮ ಫೋಟೋ ಇದರಿಂದ ಮೊಬೈಲ್ ಇರ್ತಲ್ಲ, ಒಂದು ಫೋಟೋ ತೆಗೆದುಕೊಳ್ಳಿ. ಓಕೆ, ಅಲ್ಲಿರುವಂತ ಅರ್ಚಕರಿಗೆ ಹೇಳಿ ಅದೇ ಹೂವು ನನಗೆ ಪ್ರಸಾದವಾಗಿ ಕೊಡಿ ಅಂತ. ಸರಿನಾ? ಅದನ್ನು ತೆಗೆದುಕೊಂಡು ಬಂದು ನಿಮ್ಮ ಮನೆಯಲ್ಲಿ ಒಂದು ಲಕ್ಷ್ಮೀನಾರಾಯಣ ಫೋಟೋ ಇದೆ, ಏನಿದೆ ಅಲ್ಲಿ ಆ ಹೂವನ್ನ ಇಡಿ. ಆ ಫೋಟೋ ಏನಾಗತ್ತೆ, ಸುಂದರವಾಗುತ್ತೆ. ಸರಿ, ಆ ಹೂವನ್ನ ನೀವೇನ್ ಮಾಡಿ, ನೀವು ಮುಡ್ಕೊಳ್ಳಿ, ಕಣ್ಣದೇ ಎದುರುಗಡೆ ನಿಂತ್ಕೊಳ್ಳಿ. ಅವಾಗ ಏನಾಗತ್ತೆ, ಯಾರು ಯಾರು ಸುಂದರವಾದ್ರು? ನೀವು. ಸರಿನಾ? ಆ ಹೂವನ್ನು ತೆಗೆದುಬಿಟ್ಟು ನಿಮ್ಮ ಮಗಳಿಗೆ ಮುಡಿಸಿ, ಅವಾಗ ಆ ಮಗಳನ್ನು ನೋಡಿ ಏನಾಯ್ತು, ಏನೇನು ಸುಂದರ ಆಯ್ತು? ಗಿಡ, ಮೂರ್ತಿ, ಫೋಟೋ, ನೀವು, ನಿಮ್ ಮಗಳು. ಕಾರಣ ನೀವಲ್ಲ ಅಲ್ವಾ? ಕಾರಣ ಯಾರು? ಹೂವ ಅಲ್ವಾ? ಅಂದ್ರೆ ನೀವು ಏನ್ ಮಾಡಬೇಕಾಯ್ತು, ಆ ಹೂವಿನ ಸೌಂದರ್ಯ ನನಗೆ ಬೇರಬೇಕು ಅಂತಂದ್ರೆ ಆ ವಸ್ತುವಿನ ಪಕ್ಕದಲ್ಲಿ ಯಾರನ್ನು ಇಡಬೇಕಾಯ್ತು? ಹೂವನ್ನ ಆ ವಸ್ತುವಿನ ಪಕ್ಕದಲ್ಲಿ ಇಡೋದ್ರಿಂದ, ಹೂವಿನ ಕಾರಣದಿಂದ ಆ ವಸ್ತು ಏನಾಯ್ತು? ಮೂರ್ತಿಯ ಪಕ್ಕದಲ್ಲಿ ಹೂವಿರೋದ್ರಿಂದ ಹೂವಿನ ಕಾರಣದಿಂದ ಮೂರ್ತಿ ಸುಂದರವಾಯಿತು. ನಿಮ್ಮ ಪಕ್ಕದಲ್ಲಿ ಹೂವಿರೋದಕ್ಕೆ ಹೂವಿನ ಕಾರಣದಿಂದ ನೀವು ಸುಂದರವಾದ್ರಿ. ನೀವು ಆತ್ಮ ನಿಮ್ಮ ಪಕ್ಕದಲ್ಲಿ ಶಿವ ಇರೋದ್ರಿಂದ ನೀವೇನಾಗ್ತೀರಿ? ಅರ್ಥ ಆಯ್ತಾ? ನೀವು ಸುಂದರ ಇಲ್ಲ, ನೀವೇನು? ಮಲಿನನೇ. ಅದ ನಿಮ್ಮ ಪಕ್ಕದಲ್ಲಿ ಇದನ್ನಲ್ಲ ಯಾರು, ಅವನ ಸೌಂದರ್ಯತೆಯಿಂದ ನನಗೆ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಸಂತುಷ್ಟತೆ ಅನುಭವ ಆಗುತ್ತೆ. ಕಾರಣ ಯಾರು? ನಾನು ಬಿಗ್ ಜೀರೋ, ಸತ್ಯ ಇದೆಯಲ್ಲ ಬಿಗ್ ಜೀರೋ, ಅದು ಸುಂದರ ಆಗ್ಲಿಕ್ಕೆ ಕಾರಣ ಏನು? ಜೊತೆಲಿ ಪ್ಲಸ್ ಇದಾನಲ್ಲ ಯಾರು? ಉತ್ತರ ಸಿಕ್ತಾ? ಸಿಕ್ತಾ? ಸಿಕ್ಕಿಲ್ಲ. ಸತ್ಯಂ ಶಿವಂ ಸುಂದರಂ. ಇವಾಗ ಅರ್ಥ ಆಯ್ತಾ? ನಾನು ಸುಂದರನಾಗಬೇಕು ಅಂತಂದ್ರೆ ಆ ಭಗವಂತನನ್ನ ನನ್ನವನನ್ನಾಗಿ ಮಾಡಿ ಪಕ್ಕದಲ್ಲಿ ಇಟ್ಕೊಂಡಾಗ ಮಾತ್ರ. ಆ ಹೂವನ್ನ ನಿಮ್ಮದಕ್ಕಿಂತ ಸ್ವಲ್ಪ ದೂರದಲ್ಲಿಡಿ, ಆವಾಗ ಸುಂದರವಾಗ್ತೀರಾ? ಇಲ್ಲ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾನೆ, ಆ ಹೂವನ್ನ ನೀವು ನಿಮ್ಮ ಮನೆಯಲ್ಲಿ ಉದ್ಯಾನವನದಲ್ಲಿ ಬೆಳೆದು ಬಿಟ್ಟು ಏನ್ ಮಾಡಬೇಕು? ನಿಮ್ಮ ಜೊತೆಯಲ್ಲಿ ಇಟ್ಕೊಂಡಾಗ, ನಮ್ಮ ಸ್ವಪುರುಷಾರ್ಥದಿಂದ ಭಗವಂತನನ್ನ ಜೊತೆಯಲ್ಲಿ ಇಟ್ಕೊಂಡಾಗ ಸದಾಕಾಲ ಏನಾಗಿರ್ತದೆ? ಆ ಗಿಡ ಹೂ ಬಿಡ್ತಾನೆ ಇರ್ತದೆ. ಸದಾಕಾಲ ನೀವು ಹೂವನ್ನು ಏನ್ ಮಾಡ್ತಾ ಇರಬಹುದು? ಮುಡಿಸ್ಕೊಳ್ತಾ ಇರಬಹುದು. ನಿರಂತರವಾಗಿ ಏನ್ ಮಾಡ್ತಾ ಇರಬಹುದು? ನೀವು ಸುಂದರವಾಗಿ ಇರಬಹುದು. ಸತ್ಯಂ ಶಿವಂ ಸುಂದರಂ. ಶಬ್ದದ ಅರ್ಥ ಗೊತ್ತಾಯ್ತಾ? ಗೊತ್ತಾಯ್ತಾನೆ? ನೆಕ್ಸ್ಟ್ ನೀವು ಇದನ್ನೆಲ್ಲ ಏನ್ ಮಾಡಿ ಪಾಯಿಂಟ್ಸ್ ಅನ್ನ ಬರೆದಿಟ್ಕೊಳ್ಳಿ. ಬೇರೆ ಕಡೆ ಕ್ಲಾಸ್ ಮಾಡಬೇಕಾದ್ರೆ, ಬೇರೆ ತಿಳಿಸಬೇಕಾದ ಏನಾಗುತ್ತೆ? ತುಂಬಾ ಈಸಿ ಆಗುತ್ತೆ. ಸಹಜವಾಗಿ ಅವ್ರಿಗೆ ಏನ್ ಮಾಡಬಹುದು? ತಿಳಿಸಬಹುದು. ಈ ರೀತಿ ನೀವು ಜ್ಞಾನವನ್ನು ತಿಳಿಸಿದಾಗ ಅವ್ರಿಗೆ ಏನ್ ಅನ್ಸುತ್ತೆ? ಇದು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದಾರಪ್ಪ, ಶಬ್ದದ ಅರ್ಥ ಗೊತ್ತಾಗುತ್ತೆ. ಓಕೆ, ಇವಾಗ ಮುಂದೆ ಹೋಗೋಣ. ಈಗ ಬಾಬಾ ಹೇಳ್ತಾರೆ, ಜ್ಞಾನ, ಯೋಗ, ಧಾರಣ, ಸೇವಾ, ನಾಲ್ಕು ವಿಷಯ ತಾನೆ. ಓಕೆ, ಈ ನಾಲ್ಕನ್ನು ಬೇರೆ ಬೇರೆ ಮಾಡ್ತಿರೋ, ಜೊತೆಲಿ ಮಾಡ್ಲಿಕ್ಕೆ ಇಷ್ಟಪಡ್ತಿರೋ? ಜ್ಞಾನ ಬಾಬನ ಮನೇಲಿ ಕೇಳ್ತಾ ಇದ್ದೀವಿ, ಕೇಳ ಆದ್ಮೇಲೆ ನಾವು ಯೋಗ ಮಾಡ್ತೀವಿ. ಧಾರಣೆ ಅಂತಂದ್ರೆ ಭಗವಂತನ ಜೊತೆಲಿ ಇದ್ದಾಗ ಏನಾಗುತ್ತೆ? ದಿವ್ಯ ಗುಣಗಳು ಧಾರಣೆ ಆಗ್ತವೆ. ಸೇವೆಯಿಂದ ಬೇರೆಯವರಿಗೆ ನಾವು ಜ್ಞಾನವನ್ನ ತಿಳಿಸುವಂತದ್ದು, ಅಥವಾ ಮನಸ ವಾಚ ಕರ್ಮಣ ತನುಮನ ಧನದಿಂದ ನಾನೇನು ಮಾಡುವಂಥದ್ದು? ಸೇವೆಯನ್ನು ಮಾಡುವಂಥದ್ದು. ಇದನ್ನು ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಸ್ಥಳದಲ್ಲಿ ನೀವು ಮಾಡ್ಲಿಕ್ಕೆ ಇಷ್ಟಪಡ್ತೀರೋ, ಎಲ್ಲಾನು ಒಂದೇ ಸಲ ಮಾಡ್ಲಿಕ್ಕೆ ಇಷ್ಟಪಡ್ತೀರೋ? ನಿಮ್ಮತ್ತ ಎರಡು ಆಪ್ಷನ್ ಇದೆ, ಜ್ಞಾನ ಬೇರೆ, ಯೋಗ ಬೇರೆ, ಧಾರಣೆ ಬೇರೆ, ಸೇವೆ ಬೇರೆ. ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ವಾತಾವರಣದಲ್ಲಿ ಒಂದ್ಸಲ ಜ್ಞಾನ, ಒಂದ್ಸಲ ಯೋಗ, ಒಂದ್ಸಲ ಧಾರಣೆ, ಒಂದ್ಸಲ ಸೇವೆ, ನಾಲ್ಕು ಮಾಡುವಂಥದ್ದು ಒಂದು ಆಪ್ಷನ್ ಇದೆ. ಒಂದು ಕರ್ಮದಲ್ಲಿ ನಾಲ್ಕನ್ನು ಕೂಡ ಆಲ್ ಇನ್ ಒನ್, ಜ್ಞಾನ, ಯೋಗ, ಧಾರಣೆ, ಸೇವೆ, ನಾಲ್ಕು ಒಂದೇ ಸಲ ಆಗ್ಬಿಡುತ್ತೆ. ಈ ಫಾರ್ಮುಲಾ ಬೇಕೋ, ಈ ಫಾರ್ಮುಲಾ ಬೇಕೋ, 4 in 1 ಬೇಕೋ, 1+1+1+1+ ಬೇಕೋ, ಏನ್ ಬೇಕೋ ಫಾರ್ಮುಲಾ ಬೇಕಂದ್ರೆ ಫೀಸ್ ಆಗತ್ತಲ್ಲ, ಸುಮ್ಮನೆ ಕೊಟ್ಬಿಡ್ತಾರಾ? ಫಾರ್ಮುಲಾ ಬೇಕು ಅಂದೇನ್ ಬೇಕು? ಯಾರಿಗೆ? ಶಿವಪ್ಪನ ಹತ್ರ ಕೇಳ್ಕೊಳ್ಳಿ. ಹೆಂಗಿದ್ರೆ ಫಾರ್ಮುಲಾ ಬೇಕು ಅಂದೇನ್ ಮಾಡ್ಬೇಕು? ಫೀಸ್ ಕೊಡ್ಬೇಕಲ್ವಾ? ಏನ್ ಫೀಸು? ಮನಸ್ಸನ್ನ ಕೊಡಿ ಭಗವಂತನಿಗೆ. ಏನ್ ಮಾಡಿ? ಮನಸ್ಸನ್ನ ಕರೆಕ್ಟ್ ಆಗಿ ಇಟ್ಕೊಳ್ಳಿ, ನಿದ್ರೆ ಮಾಡಬೇಡಿ. ಫಾರ್ಮುಲಾಕ್ ಏನ್ ಬೇಕು? ಮನಸ್ಸು ಕೊಡ್ಬೇಕು. ಬೇಕು ಬೇಡ ಫಾರ್ಮುಲಾ? ಬೇಕು ತಾನೆ. ಏನೇನ್ ಬೇಕು ಕಂಡೀಷನ್ ಬರ್ಕೊಳ್ಳಿ. ಜ್ಞಾನ, ಯೋಗ, ಧಾರಣಾ, ಸೇವೆ ಜೊತೆಲಿ ಬರ್ಬೇಕು. ಕಂಡೀಷನ್ ಫುಲ್ಫಿಲ್ ಆಗಿದೆಯಾ ಇಲ್ಲ ಅಂತ ನೀವು ಹೇಳಬೇಕಾಗತ್ತೆ. ಹ, ಅರ್ಥ ಆಯ್ತಾ? ಈ ನಾಲ್ಕು ಕಂಡೀಷನ್ ಸರಿಯಾಗಿ ಸೇರಿದೆಯೋ ಇಲ್ವೋ, ನಿಮ್ಗೆ ಫಾರ್ಮುಲಾ ಸಿಕ್ಕಿದೆಯೋ ಇಲ್ವೋ, ನೀವೇನ್ ಮಾಡಬೇಕು? ಉತ್ತರವನ್ನು ಹೇಳಬೇಕು. ಓಕೆ, ಫಾರ್ಮುಲಾ ಸ್ಟಾರ್ಟ್ ಮಾಡೋಣ. ಓಕೆ, ಯಾವ ಫಾರ್ಮುಲಾ? ಜ್ಞಾನ, ಯೋಗ, ಧಾರಣ, ಸೇವಾ, ಸಾತ್ಮೆ, ರೇನ, ಚೈ. ಓಕೆ, ಜ್ಞಾನ ಏನ್ ಹೇಳುತ್ತೆ? ಓಕೆ, ಜ್ಞಾನ ಏನ್ ಹೇಳುತ್ತೆ? ಓಕೆ, ನಿಮ್ಗೆ ಜನ್ಮ ಯಾರು ಕೊಟ್ರು? ಜನ್ಮ ಯಾರು ಕೊಟ್ಟಿದ್ದಾರೆ? ಜೋರಾಗಿ ಹೇಳಿ, ಯಾರು ಕೊಟ್ಟಿದ್ದಾರೆ? ಪರಮಾತ್ಮ. ಪಾಲನೆ ಯಾರು ಕೊಟ್ಟಿದ್ದಾರೆ? ಪರಮಾತ್ಮ. ಶಿಕ್ಷಣ ಯಾರು ಕೊಟ್ಟಿದ್ದಾರೆ? ಪರಮಾತ್ಮ. ಕೆಲಸ ಯಾರು ಕೊಟ್ಟಿದ್ದಾರೆ? ಯಾವ ಕೆಲಸ? ಕೆಲಸ ಪರಮಾತ್ಮ ಕೊಟ್ಟಿದ್ದಾರೆ ಅಂತಂದ್ರೆ ಯಾವ ಕೆಲಸ? ಮನ್ಮನಾಭವ. ಭಗವಂತ ಕೊಟ್ಟಿರೋ ಕೆಲಸ ಏನು? ಸ ಸಂಗಮ ಯುಗದಲ್ಲಿ ನನ್ನ ಮಕ್ಕಳಿಗೆ ಕೆಲಸ ಯಾವುದು? ಮನಮನಾಭವನೇ ಕೆಲಸ. ಯಾಕಂದ್ರೆ ಆ ಕೆಲಸ ಮಾಡಿದಾಗಲೇ ಏನಾಗುತ್ತೆ? ಸಂಪಾದನೆ ಬರುತ್ತೆ. ಬೇರೆ ಏನಾದರೂ ಮಾಡಿದಾಗ ಬರುತ್ತಾ? ನಿಮ್ಮ ಮನಸ್ಸಲ್ಲಿ ಯಾರಿರಬೇಕು? ಬಾಬಾ ಇರಬೇಕು. ಓಕೆ. ಜನ್ಮ ಯಾರು ಕೊಟ್ಟರು? ಪಾಲನೆ ಯಾರು ಕೊಟ್ಟಿದ್ದಾರೆ? ಶಿಕ್ಷಣ ಯಾರು ಕೊಟ್ಟಿದ್ದಾರೆ? ಸ್ವಲ್ಪ ಜೋರಾಗಿ ಹೇಳಿ. ಬೆಳಗ್ಗೆ ತಿಂಡಿ ತಿಂದಿಲ್ವಾ? ಶಕ್ತಿ ಕಡಿಮೆ ಆದ್ರೆ ಮಧ್ಯಾಹ್ನ ಹೊಟ್ಟೆ ತುಂಬ ಊಟ ಕೊಡ್ತಾರೆ. ಏನು ಯೋಚನೆ ಮಾಡಬೇಡಿ. ಯಾವುದನ್ನ ಕೊಟ್ಟಿರೋದು? ಕೆಲಸವನ್ನ ಕೊಟ್ಟಿರೋದು. ಓಕೆ. ಸಂಪಾದನೆ ಬರುತ್ತಲ್ವಾ, ಆ ಸಂಪಾದನೆ ನೀವು ಇಟ್ಕೊಳ್ತಿರೋ ಬಾಬನೇ ಕೊಡ್ತಿರೋ? ಇದು ಮಾತ್ರ. ನಾನು ಜನ್ಮ ಬಾಬಾ ಕೊಡಬೇಕು, ಪಾಲನೆ ಬಾಬಾ ಕೊಡಬೇಕು, ಕೆಲಸ ಬಾಬಾ ಕೊಡಬೇಕು, ಸಂಪಾದನೆ ಮಾತ್ರ ನನಗೆ. ಲೌಕಿಕ ಬೆಲೆ ಇಡ್ತದಲ್ವಾ? ಎಲ್ಲ ಅಪ್ಪನಂತ ಮಾಡಿಸ್ಕೊಂಡ್ಬಿಟ್ಟು ನಾನು ಸಂಪಾದನೆ ಮಾಡಿದ್ದು ಏನ್ ಹೇಳ್ತೀವಿ? ಮೀರಾ. ಬಾಬಾ ಏನ್ ಹೇಳ್ತಾರೆ? ನೀವು ಸಂಪಾದನೆ ಮಾಡಿದ್ರೆ ಸಂಪಾದನೆ ನಿಮ್ ಕೈಲೇ ಕೊಡ್ತೀರಿ, ನೋ ಪ್ರಾಬ್ಲಮ್. ನಿಮ್ಮ ಕೈಯಲ್ಲಿ ನೀವು ಸಂಪಾದನೆ ತಗೊಂಡ್ರೆ ಸಾಲಗಾರರಿಗೆ ಕೊಡೋ ಕೆಲಸ ನಿಮ್ದೇ, ಉಳಿತಾಯ ಮಾಡೋ ಕೆಲಸ ನಿಮ್ದೇ, ಈಗ ಖರ್ಚು ಮಾಡೋ ಕೆಲಸ ನಿಮ್ದೇನೆ. ಯಾರ್ದು? ಇಷ್ಟೆಲ್ಲ ಕೆಲಸ ಬಾಬಾ ಮಾಡಿದಾಗ ನಿಮ್ ಸಾಲ ತೀರಿಸೋ ಕೆಲಸ ಬಾಬಾ ಮಾಡಲ್ವಾ? ಉಳಿತಾಯ ಮಾಡೋದು ಬಾಬಾ ಮಾಡಲ್ವಾ? ಮಾಡ್ತಾರೋ ಮಾಡಲ್ವೋ? ಮಾಡ್ತಾರ ತಾನೆ. ಅಂದ್ಮೇಲೆ ಆ ಸಂಪಾದನೆಯಿಂದ ನೀವು ಇಟ್ಕೊಳ್ತಿರೋ ಬಾಬನಿಗೆ ಕೊಟ್ಬಿಡ್ತಿರೋ? ಮಾಡಿರೋ ಸಂಪಾದನೆಯಿಂದ ನೀವು ಇಟ್ಕೊಳ್ತಿರೋ ಭಗವಂತನಿಗೆ ಕೊಡ್ತಿರೋ? ಓಕೆ. ಭಗವಂತನಿಗೆ ಕೊಟ್ಬಿಟ್ಟು ಒಂದು ಎಗ್ರಿಮೆಂಟ್ ಮಾಡ್ಕೊಳ್ಳಿ. ಏನ್ ಎಗ್ರಿಮೆಂಟ್ ಅಂತಂದ್ರೆ, 63 ಜನ್ಮದಿಂದ ನಾನು ಯಾರ್ಯಾರ ಹತ್ರ ಸಾಲ ಮಾಡಿದ್ರು ನನಗೆ ಗೊತ್ತಿಲ್ಲ, ಅದು ತೀರಿಸೋ ಕೆಲಸ ನಿಂದು. ಈಗಿಂದ ನನಗೇನೇನು ಖರ್ಚಿಗೆ ಬೇಕೋ ಅದು ನೋಡ್ಕೊಳ್ಳೋ ಕೆಲಸ ನಿಂದು. ಮುಂದೆ ಎಷ್ಟು ಉಳಿತಾಯ ಬೇಕೋ ಅದು ಮಾಡೋ ಕೆಲಸನೂ ನಿಂದು. ಎಲ್ಲ ಕೆಲಸ ಯಾರ್ದಾಯ್ತು? ನಿಮ್ಗೇನು ಕೆಲಸ? ಭಗವಂತ ಜೊತೆಲಿರೋದು ಒಂದೇ ಕೆಲಸ, ನಿಮ್ಗೆ ಬೇರೆ ಏನು ಕೆಲಸನೇ ಇಲ್ಲ. ನಿಮ್ಗೇನಾದ್ರು ಕೆಲಸ ಇದೆಯಾ? ನಿಮ್ಗೇನು ಕೆಲಸ ಇಲ್ಲವೇ ಇಲ್ಲ. ಜನ್ಮ ಅವರು ಕೊಟ್ಟಿದ್ದಾರೆ, ಪಾಲನೆ ಅವರು ಮಾಡಿದ್ದಾರೆ, ಶಿಕ್ಷಣ ಕೊಟ್ಟಿದ್ದಾರೆ, ಕೆಲಸ ಕೊಟ್ಟಿದ್ದಾರೆ, ಬಂದಿರೋ ಹಣದಿಂದ ಸಾಲನೂ ತೀರಿಸ್ತಾ ಇದ್ದಾರೆ, ದಿನದ ಖರ್ಚಿಗೂ ಕೊಡ್ತಾರೆ, ಮುಂದಿನ ಉಳಿತಾಯನೂ ಮಾಡ್ತಾರೆ. ನಿಮ್ ಕೆಲಸ ಏನು? ನಥಿಂಗ್. ಹಾಗೆ ನಿಮ್ ಪುರುಷಾರ್ಥ ಏನು? ನಥಿಂಗ್. ಭಗವಾನ್ ಕೋ ಸಾತ್ ಮೇರೆ ಕೋ ಬಸ್ ಹೋ ಗಯಾ ಸಂಗಮ ಯುಗ ಮೇ ಮೇರೆ ಬಚ್ಚೋ ಕೋ ಏಕಿ ಕಾಮೆ ಮುಜೆ ಯಾದ್ ಕರ್ನ ಮನ್ ಮನ ಅನುಭವಿಸಿತಿ ಮೇರೇನ. ಇದು ಬಾಬಾ ಈ ವಿಚಾರ ಹೇಳಿರೋದು. ಓಕೆ. ಆ ರೀತಿ ಇದ್ದಾಗ ಏನಾಗತ್ತೆ? ಬಾಬಾ ಸುಂದರವಾದ ಮಾತನ್ನು ಹೇಳ್ತಾರೆ. ಓಕೆ. ನಿಮ್ ಕೆಲಸ ಏನು? ಭಗವಂತನ ಜೊತೆಯಲ್ಲಿ ಪ್ರೀತಿಯಾಗಿರೋದು. ಯಾರಾದ್ರೂ ಸಾಲಗಾರ ಬಂದು ನಿಮ್ಮ ಹತ್ರ ಕೇಳಲಿಕ್ಕೆ, ಅವಾಗ ಏನ್ ಮಾಡ್ಬೇಕು? ನನ್ಗೆ ಕೇಳಬೇಡ, ನಮ್ಮಪ್ಪ ಅಲ್ಲಿ ಮೇಲಿದ್ದಾರೆ, ಅವನ ಹತ್ರ ಹೋಗು, ಎಲ್ಲ ಲೆಕ್ಕ ಅವನ ಹತ್ರ ಇದೆ, ಅವನು ಕೊಟ್ಕೊಳ್ತಾನೆ. ಓಕೆನಾ? ಕೆಲಸ ಯಾರ ಹತ್ರ? ಬಾಬನ ಹತ್ರ. ಓಕೆ. ಇವಾಗ ಏನೇನ್ ಬರಬೇಕು? ಜ್ಞಾನ ಯೋಗ ಧಾರಣಾ ಸೇವೆ. ಓಕೆ. ನೀವ್ಯಾರು? ಆತ್ಮ. ನಿಮ್ಮ ಮನಸ್ಸನ್ನು ನೀವೇನ್ ಮಾಡಿದ್ರಿ? ಏನ್ ಮಾಡಿದ್ರಿ? ಪರಮಾತ್ಮನ ತಿಳಿ. ಪರಮಧಾಮದಲ್ಲಿ ಪರಮಾತ್ಮನ ಜೊತೆಗೆ ನೀವಿದ್ದೀರಾ. ಪರಮಾತ್ಮನ ಜೊತೆಗೆ ಏನ್ ಮಾಡಿದ್ರಿ? ಭಗವಂತನ ಜೊತೆಗೆ ಇದ್ದೀರಾ. ಓಕೆ. ಅವಾಗ ಬಾಬನಿಗೆ ಹೇಳಿ, ಬಾಬಾ ನಾನು ಕೆಳಗಡೆ ಕುತ್ಕೊಳ್ಳೋದಿಲ್ಲ, ನಿಮ್ ಜೊತೆಲೇ ಕುತ್ಕೊಳ್ತೇನೆ. ಕೆಳಗಡೆ ಕುತ್ಕೊಂಡು ಏನಾಗ್ತದೆ? ಒಂದೊಂದೇ ಕಿರಣ ಬರ್ತಾ ಇರ್ತದೆ. ನನಗೆ ಒಂದೊಂದು ಕಿರಣ ಬೇಡ, ಎಲ್ಲ ಕಿರಣನು ಬೇಕು. ಒಂದೊಂದು ಕಿರಣ ಬೇಕು, ಎಲ್ಲ ಕಿರಣ ಬೇಕು. ಓಕೆ. ನೀನು ಏನು ಕೊಡೋದಿದ್ರು ಕೂಡ ನನ್ನ ಪಾಸ್ ಆಗ್ಬಿಟ್ಟು ಮುಂದೆ ಹೋಗ್ಬೇಕದು. ನಾನು ನಿನ್ನ ಎದುರುಗಡೆ ಕೂತ್ಕೊಂಡಿದ್ದೇನೆ. ಅದು ಏನು ಪಾಸ್ ಆಗೋದಿದ್ರು ಯಾರಿಗೆ ಬೇಕಾದ್ರೂ ಕೊಡು. ನೀನು 3 ಲೋಕ ಕೊಡು, ಯಾರಿಗೆ ಬೇಕಾದ್ರೂ ಕೊಡು. ಅದು ನನ್ನನ್ನು ಪಾಸ್ ಆಗ್ಬಿಟ್ಟು ಮುಂದೆ ಹೋಗ್ಬೇಕದು. ಸರಿನಾ? ಓಕೆ. ನಾನು ಯಾರ ಜೊತೆ ಕೂತ್ಕೊಂಡಿದ್ದೇನೆ? ಭಗವಂತನ ಜೊತೆ. ಬಾಬನಿಗೆ ಹೇಳಿ, ನಾನು ನಿನ್ನ ಜೊತೆ ಕೂತ್ಕೊಂಡಿದ್ದೇನೆ ಅಂದ್ಮೇಲೆ ಸಂಪಾದನೆ ಆಗುತ್ತೋ ಆಗಲ್ವೋ? ಆಗತ್ತೆ ತಾನೆ. ಅದು ಆಗಿರುವಂತಹ ಸಂಪಾದನೆ ಏನಿದೆ, 3 ಲೋಕಕ್ಕೂ ಎಲ್ಲ ಕಡೆನೂ ಕೂಡ ಹಂಚೋ ಕೆಲಸ ನಿಂದು. ಇರೋದೇ 3 ಲೋಕ ತಾನೆ, ಅದಕ್ಕಿಂತ ಬೇರೆ ಏನಾದ್ರು ಇದೆಯಾ? ಭಗವಂತನ ಕಿರಣ 3 ಲೋಕದಲ್ಲಿ ಎಲ್ಲ ಕಡೆಗೂ ಇದೆ. ಇದೆ ತಾನೆ? ನೀವಲ್ಲಿ ಕುತ್ಕೊಂಡಿದ್ದೀರಿ, ನಾನು ಸಂಪಾದನೆ ಮಾಡಿದ್ದು 1 ಪೈಸಾನ ಇಲ್ಲಿ, ಅರ್ಧ ಪೈಸಾನ ಇಲ್ಲಿ. ಅದು ಎಷ್ಟು ಸಂಪಾದನೆ ಆಗಿದ್ದು, ಹೆಂಗದು ನೀನು ಕೊಡ್ತಾ ಇದೆಯಲ್ವಾ? ಅದ್ರ ಜೊತೆಗೆ ನಂದು ಸೇರಿಸಿಬಿಟ್ಟು ಏನ್ ಮಾಡೋ? ಕೊಡ್ತಾ ಇದ್ರು. ಸಾಲಗಾರಿಗೆ ಕೊಡ್ತೀಯೋ, ನಿನ್ನ ಮಕ್ಕಳಿಗೆ ಕೊಡ್ತೀಯೋ, ಮೊಮ್ಮಕ್ಕಳಿಗೆ ಕೊಡ್ತೀಯೋ, ಪಂಚತತ್ವ ಕೊಡ್ತೀಯೋ, ಸೂಕ್ಷ್ಮೋದನ ಕೊಟ್ಟಿದ್ಯೋ, ನನ್ನ ಸಂಬಂಧ ಇಲ್ಲವೇ ಇಲ್ಲ. ನನ್ನ ಕೆಲಸ ಏನೋ? ಸಂಪಾದನೆ ಮಾಡೋದು ಅಷ್ಟೇ ಕೆಲಸ. ಓಕೆ. ನೀವು ಯಾರ ಜೊತೆಲಿ ಇದ್ದೀರಾ? ಸರ್ವ ಕಿರಣದ ಅನುಭವ ಆಗ್ತಾ ಇದೆಯಲ್ಲೋ, ಪ್ರೀತಿ ಅನುಭವ ಆಗ್ತಾ ಇದೆಯಲ್ಲೋ, ಸಂಪಾದನೆ ಆಗ್ತಾ ಇದೆಯಲ್ಲೋ, ಶಕ್ತಿ ಸಿಗ್ತಾ ಇದೆಯಲ್ಲೋ, ಆಗ್ತಾ ಇದೆಯೋ ಆಗ್ತಾ ಇಲ್ಲೋ? ನಾವೇನ್ ಮಾಡ್ತೀವಿ? ನಾನು ಬಾಬನ ಹತ್ರ ಹೋದೆ, ಶಕ್ತಿ ಪಡ್ಕೊಂಡೆ, ನಾನು ವಿಶ್ವಕ್ಕೆ ಕಿರಣ ಕೊಡ್ತಾ ಇದ್ದೇನೆ. ಯಾರು ಕೊಡ್ತಾ ಇದ್ದೇನೆ? ನಾನು. ವಾಕ್ಯ ಆಗಯ ಮೀರಾಪನ್. ನನ್ನ ಕಷ್ಟ ದೂರ ಮಾಡಲಿಕ್ಕೆ ನನ್ನ ಶಕ್ತಿ ಇಲ್ಲ, ನಾನು ಕಿರಣ ತಗೊಂಡು ಯಾರಿಗೆ ಕೊಡ್ತಾ ಇದ್ದೇನೆ? ವಿಶ್ವ ಕೊಡ್ತೇನೆ. ಓಕೆ. ಇವಾಗ ಯೋಚನೆ ಮಾಡಿ, ಫೈನಲ್ ಪಾಯಿಂಟ್. ನೀವ್ಯಾರು? ಆತ್ಮ. ಎಲ್ಲಿ ಕೂತ್ಕೊಂಡಿದ್ದೀರಿ? ಭಗವಂತನ ಹತ್ರ. ಓಕೆ. ನೀವು ಭಗವಂತನ ಹತ್ರ ಕೂತ್ಕೊಂಡಿದ್ದೀರಿ ಅಂತಂದ್ಮೇಲೆ ಅಲ್ಲಿ ಜ್ಞಾನ ಬಂತೋ ಬಂದಿಲ್ವೋ? ಆತ್ಮ ಸಮಚ್ಕರ ಭಗವಾನ್ಕೋ ಯಾದ್ ಕರು. ನೀವು ಆತ್ಮದ ಸ್ಮೃತಿಯಲ್ಲಿದ್ದೀರಾ, ಪರಮಾತ್ಮನ ಜೊತೆಯಲ್ಲಿ ಪರಮಧಾಮದಲ್ಲಿದ್ದೀರಾ, ಅಲ್ಲಿ ಜ್ಞಾನ ಬಂತೋ ಬಂದಿಲ್ವೋ? ಹಾಯಾನ ಜ್ಞಾನ ಬಂತು ತಾನೆ. ನೀವು ಯಾರ ಪಕ್ಕದಲ್ಲಿದ್ದೀರಿ? ಯೋಗ ಆಯ್ತು ಆಗಿಲ್ವೋ? ಯಾರ ಜೊತೆಲಿದ್ರಿ? ಭಗವಂತ ಆತ್ಮ ಮತ್ತು ಪರಮಾತ್ಮನ ಮೇಲಿನ ಆಯ್ತು ಆಗಿಲ್ವೋ? ಧಾರಣೆ, ದಿವ್ಯ ಗುಣಗಳು, ಶಕ್ತಿಗಳು ನಿಮ್ಮಲ್ಲಿ ಅನುಭವ ಆಗ್ತಾ ಇದೆಯೋ ಆಗ್ತಾ ಇಲ್ವೋ? ಆಗ್ತಾ ಇದೆ. ಬಾಬಾನಿಂದ ಸರ್ವಕಿರಣಗಳು ವಿಶ್ವಕ್ಕೆ ಹೋಗ್ತಾ ಇದೆಯೋ ಹೋಗ್ತಾ ಇಲ್ವೋ? ಸೇವೆ ಆಗ್ತಾ ಇದೆಯೋ ಆಗ್ತಾ ಇಲ್ವೋ? ಆಗ್ತಾ ಇದೆಯೋ ಆಗ್ತಾ ಇಲ್ವೋ? ನಾಲ್ಕು ಒಂದಲ್ಲಿ ಬಂತೋ ಬಂದಿಲ್ವೋ? ಜ್ಞಾನ ಯೋಗ ಧಾರಣ ಸೇವಾ 4 in 1 ಆಯ್ತೋ ಆಗಿಲ್ವೋ? ಫಾರ್ಮುಲಾ ಸಿಕ್ತೋ ಸಿಕ್ಕಿಲ್ವೋ? ಸಿಕ್ತು ತಾನೆ? ಜೋರಾಗಿ ಚಪ್ಪಾಳೆ ಹೊಡಿರಿ. ಬಾಬಾನ ಕ್ಯಾದಿಯಾ? ಫಾರ್ಮುಲಾ ದಿಯಾಕಿನೇ ಇದೆಯಾ? ಹಾಗಿಂದ ನಿಮ್ಗೇನು ಕೆಲಸ ಇದೆ ಹೇಳಿ ನೋಡೋಣ. ನಥಿಂಗ್. ಎಷ್ಟು ಕಿತ್ನಾ ಸಿಂಪಲ್ ಮನಾಯ ಬಾಬಾನೇ ಜ್ಞಾನಕ್ಕೂ. ಬಾಬಾ ಏನ್ ಮಾಡಿದ್ರು? ಜ್ಞಾನವನ್ನು ಎಷ್ಟು ಸಿಂಪಲ್ ಆಗಿ ಮಾಡಿಬಿಟ್ರು. ಮಾಡಿದ್ರೆ ಮಾಡಿಲ್ಲ. ಸಿರ್ಫ್ ಅಪನೇ ಕೋ ಆತ್ಮ ಸಮಜ್ ಮುಜ್ ಬಾಪ್ಗೆ ಸಾಥ್ ಬರೋ ಬರೋ ಬೈಠೋ ಅವ್ರ ಶಕ್ತಿ ಇದೆ ಇದಿರೋ. ಅದಕ್ಕೂ ಕಂಡೀಷನ್ ಇದೆ. ಆ ಕಂಡೀಷನ್ ಮುಂದೆ ಕಂಡೀಷನ್ ಅಪ್ಲೈ ಕೆಳಗಡೆ ಹಾಕಿರ್ತಾರೆ. ಇದು ವಿಧಾನ ಗೊತ್ತಾಯ್ತು. ಓಕೆ, ಬಾಬಾ ಕೇಳ್ತಾರೆ, ಮಕ್ಕಳೇ ನಿಮ್ಮಲ್ಲಿ ಎಷ್ಟು ಜನರಿಗೆ ABCD ಬರುತ್ತೆ? ಯಾವ ನಮ್ಮಲ್ಲಿ ಮಾತೇರಿ ಯಾರಾದ್ರೂ ಓದದೇ ಇರೋರು ಇದ್ದೀರಾ? ABCD ಬರದೇ ಇರೋರು ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ದೀರಾ? ಸ್ಕೂಲಿಗೆ ಹೋಗದೇ ಇರುವಂತವರು ಇದ್ದೀರಾ? ಕೈ ಎತ್ತಿ. ಸ್ಕೂಲಿಗೆ ಹೋಗದೆ ಇರೋರು ನೀವೊಬ್ರು, ಮತ್ತೆ 1, 2 ಮತ್ತೆ 3. ನೀವು ಸ್ಕೂಲಿಗೆ ಹೋಗಿಲ್ವಾ? ಓ, ಮತ್ತೆ ಸ್ಕೂಲಿಗೆ ಹೋಗಿಲ್ಲ. ನೋಡಿ, ನಾವು ಭಗವಂತ ಸ್ಕೂಲಿಗೆ ಬಂದಿದ್ದೀವಿ. ಬಂದಿದ್ದೀವೋ ಬಂದಿಲ್ವೋ? ಓಕೆ, ABCD ಬಾಬಾ ಕಲಿಸ್ತಾರೆ, ಕಲಿತೀರಾ? ಬಾಬಾ ನಿಮ್ಗೇನು ಕಲಿಸ್ಕೊಡ್ತಾರೆ? ABCD. ಸರಿ, ಇಷ್ಟು ಮಾತ್ರ ಕಲಿತಾರೆ, ಉಳಿತವರು ಕಲಿತೀರ? ABCD ಎಲ್ಲರೂ ಕಲಿತಾರೆ. ಕೈ ಎತ್ತಿ, ಯಾರ್ಯಾರಿಗೆ ABCD ಬೇಕು? ಎಲ್ಲರಿಗೂ ಬೇಕು. ಓಕೆ, ಕಲಿತೀರಾ? ಬಾಬಾ ಒಂದೇ ನಿಮಿಷದಲ್ಲಿ ABCD ಕಲಿಸ್ತಾರೆ. ಏನ್ ಕಲಿಸ್ತಾರೆ? ಒಂದೇ ನಿಮಿಷದಲ್ಲಿ. ಓಕೆನಾ? ಎಲ್ಲರೂ ಹೇಳಬೇಕು. ಎಲ್ಲರೂ ಹೇಳ್ತಿರ್ತಾನೆ, ಹೇಳಿ. A for ಜೋರಾಗಿ ಹೇಳಿ. A for ಆತ್ಮ. B for ಬಾಬಾ. C for ಕನೆಕ್ಷನ್. D for ಡ್ರಾಮಾ. ABCD ಆಯ್ತು ಆಗಿಲ್ವೋ? A for ಆತ್ಮ, B for ಬಾಬಾ, C for ಕನೆಕ್ಷನ್, D for ಡ್ರಾಮಾ. ನಾನು ಆತ್ಮ, ಬಾಬನ್ ಜೊತೆಲಿ ಇಟ್ಕೊಂಡಿದ್ದೇನೆ, ಯೋಗ ಮಾಡಿದ್ದೇನೆ, ಡ್ರಾಮಾದಲ್ಲಿದ್ದೇನೆ, ಕಲ್ಯಾಣಕಾರಿ ಯುಗ, ಸುಕರ್ಮ ಆಗ್ತಾ ಇದೆ, ಸಫಲ ಆಗ್ತಾ ಇದೆ. ಓ, ಸಬ್ ಕುಚ್ ಆಗೇನಾ? ABCD ಮೇ ಸಬ್ ಕುಚ್ ಬರಾ ಹುವಾ ಹೇ. ಇಷ್ಟು ಹೇಳಿ ಬಾಬಾ 75 ವರ್ಷ ತಗೊಂಡ್ರು. ಯಾವ್ದನ್ನ? ABCD. ನಿಮ್ಗೆ 1 ನಿಮಿಷದಲ್ಲಿ ಬಾಬಾ ಏನು ಕಲ್ಸಿಕೊಟ್ರು? ABCD ಕಲ್ಸಿಕೊಟ್ರ ತಾನೆ. ಕಿತ್ನಾ ಬಾಬಾ ಪ್ಯಾರಾ ಹೈನಾ. ನಮ್ ಬಾಬಾ ಏನ್ ಮಾಡಿದ್ದಾರೆ? ಇಷ್ಟು ಪ್ರೀತಿವಂತರು, ಇಷ್ಟು ಬೇಗ ನಮ್ಗೇನ್ ಮಾಡ್ತಾರೆ? ಶಿಕ್ಷಣವನ್ನ ಕಲ್ಸಿ ಬಿಡ್ತಾರೆ. ಅದರ ರಿಸೀವಿಂಗ್ ಯಾರಲ್ಲಿ ಇರಬೇಕು? ನಮ್ಮಲ್ಲಿರಬೇಕು. ಮುಜೆ ಕರ್ನಾ ಕ್ಯಾ ಹೇ? ಸಿಂಪಲ್ ಫಾರ್ಮುಲಾ, ABCD ಕರೋ, ಜ್ಞಾನ ಯೋಗ ಧಾರಣಾ ಸೇವಾ ಸಾಥ್ ಮೇ ರಖೋ. ತು ಕಂಡೀಷನ್ ಅಪ್ಲೈ. ಕಂಡೀಷನ್ ಅಪ್ಲೈ ಏನು? ಬಾಬಾ ಸುಂದರವಾಗಿ ಮಾತನಾಡ್ತಾರೆ. ಓಕೆ, ಒಂದು ದಿನದ ಎಕ್ಸಾಂಪಲ್ ಅನ್ನ ತೆಗೆದುಕೊಳ್ಳೋಣ. ಒಂದು ದಿನ ನಾವು ಶಾರೀರಿಕವಾಗಿ ಕರ್ಮ ಮಾಡಬೇಕು, ಹೊರಗಡೆ ಕೆಲಸ ಮಾಡಬೇಕು ಅಂತಂದ್ರೆ ನಮ್ಮ ಟೈಮ್ ಟೇಬಲ್ ಹೇಗಿರ್ತದೆ? ಒಂದು 24 hour ಟೈಮ್ ಟೇಬಲ್ ನಮ್ದು ಹೇಗಿರುತ್ತೆ? ಬೆಳಿಗ್ಗೆ ಹೇಳ್ತೀವಿ, ಶಾರೀರಿಕವಾಗಿ ಆತ್ಮಕ್ಕೆ ಬರಲೇಬೇಡಿ, ಬೆಳಿಗ್ಗೆ ನಾವು ಹೇಳ್ತೀವಿ, ಆಮೇಲೆ ಫ್ರೆಶ್ ಆಗ್ತೀವಿ, ಆಮೇಲೆ ಆಮೇಲೆ ಕೆಲ್ಸಕ್ಕೆ ಹೋಗ್ತೀವಿ, ಆಮೇಲೆ ಸಾಯಂಕಾಲ ಮನೆಗೆ ಬರ್ತೀವಿ, ವಿಶ್ರಾಂತಿ ತಗೊಳ್ತೀವಿ, ಮಲ್ಕೊಳ್ತೀವಿ. ಇದು ಫಾರ್ಮಲ್. ಓಕೆ, ಯಾವ್ದಕ್ಕಿದು? ಓಕೆ, ನೀವು ಫುಲ್ ದಿನಕ್ಕೆ ಏನ್ ಮಾಡ್ತೀರಿ? ಶರೀರವನ್ನು ಉಪಯೋಗ ಮಾಡ್ತಿರಲ್ವಾ? ಉಪಯೋಗ ಮಾಡಬೇಕು ಅಂತ ನಾ ಶರೀರವನ್ನು ಏನ್ ಮಾಡಬೇಕು? ಒಂದು ಸ್ವಚ್ಛ ಮಾಡಬೇಕು, ಎರಡನೇದಾಗದಕ್ಕೆ ಆಹಾರ ಬೇಕು, ಸರಿನಾ? ಆ ಶರೀರವನ್ನು ಸ್ವಚ್ಛ ಎಲ್ಲ ಮಾಡ್ತೀರಿ? ಮನೆಯಲ್ಲಿ. ಆ ಶರೀರಕ್ಕೆ ಆಹಾರ ಎಲ್ಲಿ ಕೊಡ್ತೀರಾ? ಸರಿ, ನಿಮ್ಮ ಶರೀರಕ್ಕೆ ಸ್ವಾತಂತ್ರ್ಯ, ತುಂಬಾ ಆನಂದದಾಯಕವಾದಂತಹ ಮಾನಸಿಕ ಸ್ಥಿತಿ ಶಾರೀರಿಕವಾಗಿ ಪ್ರಪಂಚದಲ್ಲಿ ಎಲ್ಲಿ ಸಿಗತ್ತೆ? ಎಲ್ಲಿ ಸಿಗತ್ತೆ? ಮನೆಯಲ್ಲಿ ಮಾತ್ರ. ಬೇರೆ ಎಲ್ಲಾದ್ರೂ ಸಿಗತ್ತಾ? ಬೇರೆ ಎಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಸಿಗತ್ತೆ? ಮನೆಯಲ್ಲಿ. ವಿಶ್ರಾಂತಿ, ರಿಫ್ರೆಶ್ಮೆಂಟ್, ಹಗುರತೆ ಎಲ್ಲನೂ ಕೂಡ ಎಲ್ಲಿ ಸಿಗತ್ತೆ? ಯಾವುದಕ್ಕೆ? ಅದೇ ಫಾರ್ಮುಲಾ ಆತ್ಮಕ ಅಪ್ಲಿಕೇಶನ್ ಮಾಡಿ, ಸೇಮ್ ಫಾರ್ಮುಲಾ ಆತ್ಮಕ ಅಪ್ಲಿಕೇಶನ್ ಮಾಡಿ. ಆತ್ಮಕ್ಕೂ ಕೂಡ ವಿಶ್ರಾಂತಿ ಸಿಗಬೇಕು, ರಿಫ್ರೆಶ್ಮೆಂಟ್ ಸಿಗಬೇಕು, ಹಗುರತೆ ಆಗಬೇಕು, ಸ್ವಾತಂತ್ರ್ಯ ಸಿಗಬೇಕು ಅಂತಂದ್ರೆ ಆತ್ಮವನ್ನು ಎಲ್ಲಿ ಕಳಿಸಬೇಕು? ಸಿಂಪಲ್. ಯಾವುದೇ ಬಾಬಾ ಹೇಳುವಂತ ವಿಚಾರವನ್ನು ಮೂಲಕ ಶರೀರ ಕಂಪ್ಯಾರಿಸನ್ ಮಾಡಿ, ಆಮೇಲೆ ಆತ್ಮ ಕಂಪ್ಯಾರಿಸನ್ ಮಾಡಿ, ಅವಾಗ ಏನಾಗ್ಬಿಡ್ತದೆ? ಈಸಿ. ಅವಾಗ ಆತ್ಮಕ್ಕೆ ನಮಗೆ ಮನಸ್ಸನ್ನು ಕಳಿಸಬೇಕು ಅಂತಂದ್ರೆ ಪರಂಧಾಮದ ಸ್ಮೃತಿ ಜ್ಞಾನ ನಮ್ಮಲ್ಲಿ ಸ್ಪಷ್ಟವಾಗಿರಬೇಕು, ಆ ಮನೆಯ ಬಗ್ಗೆ ಅರಿವಿರಬೇಕು. ಅವಾಗ ನಮ್ಮ ಮನಸ್ಸಲ್ಲಿ ಹೋಯ್ತು, ಪರಂಧಾಮಕ್ಕೆ ಹೋಯ್ತು. ಓಕೆ, ನೆಕ್ಸ್ಟ್ ಬಾಬಾ ಸುಂದರವಾದ ಮಾತನ್ನು ಹೇಳ್ತಾನೆ. ನಿಮ್ಮ ಮನೆಯಲ್ಲಿ ನೀವು ಮತ್ತೆ ನಿಮ್ಮ ಅಮ್ಮ ಇದ್ದೀರಿ. ಯಾರ್ಯಾರಿದ್ದಾರೆ? ನೀವು ಮತ್ತು ನಿಮ್ಮಮ್ಮ ಇದ್ದಾರೆ. ನಿಮ್ಮಮ್ಮನೂ ಕೂಡ ಕೆಲಸಕ್ಕೆ ಹೋಗ್ತಾರೆ. ನಿಮ್ಮಮ್ಮನೂ ಏನ್ ಮಾಡ್ತಾರೆ? ಕೆಲಸಕ್ಕೆ ಹೋಗ್ತಾರೆ. ಮನೆಯಲ್ಲೆಲ್ಲ ಕೆಲಸ ಮಾಡಿಕೊಂಡು ಅವರು ಕೂಡ ಏನ್ ಮಾಡಬೇಕು? ಕೆಲಸಕ್ಕೆ ಹೋಗ್ಬೇಕು. ನೀವು ಬೆಳಿಗ್ಗೆ ಬೇಗ ಇದ್ದಿದ್ದೆ ಆದ್ರೆ, ಕರೆಕ್ಟ್ ಆಗಿ ಕೇಳ್ಕೊಳ್ಳಿ, ನೀವು ಬೆಳಿಗ್ಗೆ ಬೇಗ ಇದ್ದಿದ್ದೆ ಆದ್ರೆ ನಿಮಗೆ ಸ್ನಾನಕ್ಕೆ ಬೇಕಾಗಿರೋ ನೀರನ್ನ ಯಾರು ಬಿಸಿ ಮಾಡ್ತಾರೆ? ಅಮ್ಮ ಬಿಸಿ ಮಾಡಿಕೊಡ್ತಾರೆ. ನಿಮ್ಗೆ ತಿಂಡಿ ಯಾರು ಕೊಡ್ತಾರೆ? ಅಮ್ಮ ಕೊಡ್ತಾರೆ. ನಿಮ್ಗೆ ಸ್ನಾನ ಯಾರು ಮಾಡಿಸ್ತಾರೆ? ಸ್ಕೂಲಿಗೆ ಹೋಗೋ ಬ್ಯಾಗ್ ಯಾರು ರೆಡಿ ಮಾಡಿಕೊಡ್ತಾರೆ? ಅಮ್ಮ ಕೊಡ್ತಾರೆ. ಎಲ್ಲ ರೆಡಿ ಮಾಡಿಕೊಡ್ತಾರೆ. ಯಾವಾಗ? ಅಮ್ಮ ಕೆಲಸಕ್ಕೆ ಹೋಗೋಕ್ಕಿಂತ ಮೊದಲು ನೀವು ಎದ್ದು ರೆಡಿ ಆಗಿದ್ದಿದ್ರೆ, ಅವ್ರು ಹೇಳಿದ ಟೈಮಲ್ಲಿ ನೀವು ಎದ್ರೆ, ಎಲ್ಲಾ ರೆಡಿ ಮಾಡಿ ಕೊಡು ಜವಾಬ್ದಾರಿ ಯಾರ್ದು? ಅಮ್ಮಂದು. ಒಂದು ವೇಳೆ ಅಮ್ಮ ಕೆಲಸಕ್ಕೆ ಹೋದ ಮೇಲೆ ನೀವು ಎದ್ರೆ, ಬಿಸಿನೀರು ಯಾರು ಬಿಸಿ ಮಾಡ್ಕೊಳ್ಬೇಕು? ತಿಂಡಿ ಯಾರು ರೆಡಿ ಮಾಡ್ಕೊಳ್ಬೇಕು? ಸ್ನಾನ ಯಾರು ರೆಡಿ ಮಾಡಬೇಕು? ಎಲ್ಲ ಐಟಮ್ಸ್ ಅನ್ನು ಯಾರು ರೆಡಿ ಮಾಡ್ಕೊಂಡು ಹೋಗ್ಬೇಕು? ಸರಿ, ಇವಾಗ ಆ ಅಮ್ಮನ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತಿರೋ, ನೀವು ಒಬ್ಬರೇ ಇರ್ಲಿಕ್ಕೆ ಇಷ್ಟಪಡ್ತಿರೋ? ಪ್ರತಿದಿನ ಅಮ್ಮನ ಪಾಲನೆ ಬೇಕೋ ಬೇಡವೋ? ಯಾಕೆ ಅಮ್ಮನ ಪಾಲನೆ ಬೇಕು? ಪೂರ್ತಿ ದಿನ ನಾನು ಎಲ್ಲಾ ಕೆಲಸವನ್ನ ಮಾಡಬೇಕು ಅಂತ ನನಗೇನ್ ಬೇಕು? ಊಟ ತಿಂಡಿ ಎಲ್ಲ ಬೇಕಲ್ವಾ? ನಾನು ಲೇಟ್ ಆಗಿದ್ಬಿಟ್ಟು ಏನಾಗುತ್ತೆ? ಹೊರಗಡೆ ಹೋಗ್ಬೇಕಾದ್ರೆ ಛತ್ರಿ ತಗೊಂಡು ಹೋಗೋದೇ ಇಲ್ಲ. ಆದ್ರೆ ಅಮ್ಮ ಇದ್ದೇನು ಮಾಡ್ತಾರೆ? ನನ್ನ ಪಕ್ಕದಲ್ಲಿ ಛತ್ರಿ ಇಟ್ಟಿರ್ತಾರೆ ತಾನೆ, ಯಾಕಂದ್ರೆ ಮಳೆ ಬರೋ ಚಾನ್ಸಸ್ ಇದೆ, ನನ್ನ ಮಗ ಏನಾಗ್ಬಾರ್ದು, ನೆನಿಬಾರ್ದು. ಓಕೆ, ಇದೆಲ್ಲ ಲಕ್ಷಣ ನನಗೆ ಬೇಕು ಅಂದ್ರೆ ನಾನೇನ್ ಮಾಡಬೇಕು? ಅಮ್ಮನ ಜೊತೆ ಇರಬೇಕು, ಬೆಳಿಗ್ಗೆ ಬೇಗ ಏಳಬೇಕು. ಇದು ಯಾವ್ದಕ್ಕೆ ಫಾರ್ಮುಲಾ? ಶರೀರಕ್ಕೆ. ಆತ್ಮದ ಫಾರ್ಮುಲಾ ಏನು? ಅಮೃತ ವೇಳೆ ಉಠೋ. ಅಮೃತ ವೇಳೆ ಬೆಳಿಗ್ಗೆ ನೀವು ಎದ್ರೆ ಮುಂದಿನ ದಿನದಲ್ಲಿ ನೀವು ಏನೇನು ಮಾಡಬೇಕು ಅಂತ ಯಾರಿಗೆ ಗೊತ್ತು? ಬಾಬಾ ಜಾನ್ತಾನೆ. ಅದಕ್ಕೆ ಬಾಬಾ ಏನು ಕೊಡ್ತಾನಂದ್ರೆ ಅಮೃತ. ನೀವು ಅವಾಗ ಏನಾಗಿರ್ತೀರ? ಅಮೃತ ವೇಳೆ ಸಮಯದಲ್ಲಿ ಮೃತವಾಗಿರ್ತೀರ. ಏನಾಗಿರ್ತೀರಿ? ಮರಗ ಏ ತು ಉಠೇ ತೋ ಬಿಕೈಸಿರೈತೆ, ಮರೆ ಹೂವೇ ಜಯಸೈರೈತೆ. ಯಾಕೆ ಹೇಳಿ? ಎಲ್ಲ ಕೆಲಸ ನೀವು ಮಾಡ್ಬೇಕಲ್ಲ, ಟೆನ್ಷನ್ ಸ್ಟಾರ್ಟ್. ಅರ್ಥ ಆಗ್ತಿದೆ ವ್ಯತ್ಯಾಸ ಏನು ಅಂತ? ಅಮೃತ ವೇಳೆಯಲ್ಲಿ ನಾವು ಬೆಳಿಗ್ಗೆ ಇದ್ದಾಗ ಬಾಬಾ ಸ್ಪಷ್ಟವಾಗಿ ಹೇಳ್ತಾನೆ, ಬೆಳಗಿನ ಮೊದಲನೇ ಸಮಯ ನನ್ನ ಮಕ್ಕಳಿಗೋಸ್ಕರ. ಆಮೇಲೆ ಅಪ್ಪನಿಗೇನು ಕೆಲಸ ಇದೆ? ನಮ್ಮಪ್ಪನಿಗೆ ಆಮೇಲೆ ಏನು ಕೆಲಸ ಇದೆ? ಭಕ್ತರ ಇಷ್ಟಗಳನ್ನು ಪೂರ್ಣ ಮಾಡಲಿಕ್ಕೆ ನಾನು ಹೋಗಬೇಕಾಗತ್ತೆ. ಭಕ್ತರ ಇಷ್ಟಗಳನ್ನ ಏನು ಮಾಡಬೇಕಾಗತ್ತೆ? ಪೂರ್ಣ ಮಾಡಲಿಕ್ಕೆ ನಾನು ಹೋಗಬೇಕಾಗತ್ತೆ. ಅದಕ್ಕೆ ಬೆಳಗಿನ ಸಮಯದಲ್ಲಿ ಏನಾಗ್ತದೆ? ನಾನು ಸಿಗ್ತೇನೆ. ಬಾಬಾ ಹೇಳ್ತಾರೆ ಆಮೇಲೂ ಕೂಡ ನಾನು ಸಿಗ್ತೇನೆ ಭಕ್ತರ ಇಷ್ಟ ಪೂರ್ಣ ಮಾಡಬೇಕಾದ್ರೆ. ಹೇಗೆ? ಮೊಬೈಲ್ ಅಲ್ಲಿ ಮಾತ್ರ. ಆಮೇಲೆ ಬಾಬಾ ಯಾವಾಗ ಸಿಗ್ತಾರೆ? ಮೊಬೈಲ್ ಅಲ್ಲಿ ಫೋನ್ ಮಾಡ್ಲಿಕ್ಕೆ ಮಾತ್ರ ಸಿಗ್ತಾರೆ ಹೊರತು ಜೊತೆಲಿ ಸಿಗೋದಿಲ್ಲ. ಓಕೆ ಓಕೆ, ಮಧ್ಯದಲ್ಲಿ ಪ್ರಾಬ್ಲಮ್ ಬಂದ್ರೆ ಮೊಬೈಲ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳಿ. ಆದ್ರೆ ಸ್ನಾನ ಮಾಡಿಸ್ಬೇಕು, ತಿಂಡಿ ರೆಡಿ ಇರಬೇಕು, ಬಿಸಿನೀರು ಬೇಕು, ಪಾಲನೆ ಬೇಕು, ಸಂಪೂರ್ಣ ಜೀವನದ ರಕ್ಷಣೆ ಬೇಕು ಅಂದ್ರೆ ಏನ್ ಮಾಡಬೇಕು? ಅಮೃತ ವೇಳೆಗೆದ್ದು ಮನಸ್ಸನ್ನ ಭಗವಂತನ ಹತ್ರ ಯಥಾರ್ಥವಾಗಿ ಇಡಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ? ಸಂಪೂರ್ಣ ದಿನದಲ್ಲಿ ನಾನೇನ್ ಮಾಡ್ಬೇಕಾಗತ್ತೆ? ಫೈಟಿಂಗ್ ಕನ್ನ ಪಡ್ತಾ ಏನ್ ಮಾಡ್ಬೇಕಾಗತ್ತೆ? ಯುದ್ಧ. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ಯಾವ ದಿನ ನಾವು ಅಮೃತ ವೇಳೆ ಚೆನ್ನಾಗಿ ನಿದ್ರೆ ಮಾಡಿರ್ತೀವೋ, ನಿದ್ರೆ ಅಲ್ಲ ಎಚ್ಚರವಾಗಿರ್ತೀವೋ, ಅವಾಗ ಏನಾಗುತ್ತೆ? ಸಿರಿ ನಮ್ದು ತುಂಬಾ ಪವರ್ಫುಲ್ ಆಗಿರ್ತದೆ. ಹೌದಾನೆ? ಆ ದಿನ ತುಂಬಾ ಸಹಜವಾಗಿ ಏನಾಗ್ತಾ ಹೋಗ್ತದೆ? ನಮ್ಮ ಜೀವನ ನಿರ್ವಹಣೆ ಆಗ್ತಾ ಇರ್ತದೆ. ಯಾವ ದಿನ ನಾವು ಅಮೃತ ವೇಳೆ ಚೆನ್ನಾಗಿ ನಿದ್ರೆ ಮಾಡ್ತೀವೋ ಆ ದಿನ ನಾವೇನ್ ಮಾಡಬೇಕಾಗತ್ತೆ? ತುಂಬಾ ಪರಿಶ್ರಮವನ್ನ ಪಡಬೇಕಾಗತ್ತೆ. ಸರಿನಾ? ಅಮೃತ ವೇಳೆ ಅಂತಂದ್ರೆ ಬಾಬಾ ಸುಂದರವಾದ ಮಾತನ್ನ ಹೇಳ್ತಾರೆ, ಆತ್ಮಕ್ಕೆ ಸ್ನಾನ. ಅಮೃತ ವೇಳೆ ಏನು? ಆತ್ಮಕ್ಕೆ ಸ್ನಾನ. ಸ್ನಾನ ಮಾಡದೇನೆ ನೀವು ಕರ್ಮ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ? ಸ್ನಾನ ಮಾಡದೇನೆ ಕರ್ಮ ಮಾಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ? ನೀವೊಂದು ಕೆಲಸ ಮಾಡಿ, ಬೆಳಿಗ್ಗೆ ಹಾಸಿಗೆಯಿಂದ ಏಳ್ಬೇಕು. ಏನ್ ಮಾಡ್ಬೇಕು? ಹಾಸಿಗೆಯಿಂದ ಏಳ್ಬೇಕು. ಸರಿನಾ? ಇವತ್ತು ನೀವು ಎಲ್ಲಿ ಹೋಗ್ಬೇಕು? ಮದುವೆ ಮನೆಗೆ ಹೋಗ್ಬೇಕು. ಎಲ್ಲಿ ಹೋಗ್ಬೇಕು? ಮದುವೆ ಮನೆಗೆ. ಮದುವೆ ಮನೆ ಹೋಗ್ಬೇಕು ಅಂದ ತಕ್ಷಣ ಹಾಸಿಗೆಯಿಂದ ಎದ್ದು ಬಿಟ್ಟು ಏನ್ ಮಾಡಿ ಅಂದ್ರೆ ಸೀದಾ ಕನ್ನಡಿ ಎದುರುಗಡೆ ಬದುಕು ಬಂದು ನಿಂತ್ಕೊಳ್ಳಿ, ಫೇರ್ ಅಂಡ್ ಲವ್ಲಿ ಹಚ್ಕೊಳ್ಳಿ, ಪೌಡರ್ ಹಚ್ಕೊಳ್ಳಿ, ಲಿಪ್ಸ್ಟಿಕ್ ಹಚ್ಕೊಳ್ಳಿ, ಹೇರ್ ಡೈ ಹಚ್ಕೊಳ್ಳಿ, ರೇಷ್ಮೆ ಸೀರೆ ಉಟ್ಕೊಂಡು ಹೋಗಿ. ನೀವೆಲ್ಲ ಮಾಡಿದ್ದೀರಾ, ಅದೇನ್ ಮಾಡಿಲ್ಲ? ಅಲ್ಲಿ ಉಜ್ಜಿಲ್ಲ, ಸ್ನಾನ ಮಾಡಿಲ್ಲ. ಏನಾಗತ್ತೆ? ವಾಟ್ ವಿಲ್ ಹ್ಯಾಪನ್? ಖುಷಿ ಅನುಭವ ಆಗತ್ತಾ? ಆಗೋದಿಲ್ಲ. ಸರಿ, ನೀವು ಅದು ಯಾವುದೋ ಮಾಡಿಲ್ಲ, ಬರೀ ಸ್ನಾನ ಮಾಡಿದ್ದೀರಾ, ಅವಾಗ ಏನಾಗತ್ತೆ? ಫ್ರೆಶ್ನೆಸ್ ಇರುತ್ತೆ ತಾನೆ? ಹಾಗೆ ಆತ್ಮವನ್ನು ಕೂಡ ನಿನ್ನೆ ಪೂರ್ತಿ ವಿಕರ್ಮ ಮಾಡಿಬಿಟ್ಟ ಆತ್ಮ ಏನಾಗಿದೆ? ಮಲಿನ ಆಗಿದೆ. ಅದನ್ನು ಸ್ನಾನ ಮಾಡಿದ್ರೆ ಆಸ್ ಇಟ್ ಈಸ್ ನಾನು ಕರ್ಮಕ್ಷೇತ್ರದಲ್ಲಿ ತಂದ್ರೆ ಏನಾಗತ್ತೆ? ಏನಾಗತ್ತೆ? ಆ ಭಾರತನದಲ್ಲೇನೆ, ಆ ಮಲಿನತೆಯಲ್ಲಿ ನಾನು ಏನ್ ಮಾಡಬೇಕಾಗತ್ತೇನೆ? ಕರ್ಮವನ್ನು ಮಾಡಬೇಕಾಗುತ್ತೆ, ಹಗುರತೆಯ ಅನುಭವ ಆಗೋದಿಲ್ಲ. ಅದಕ್ಕೆ ಆ ಆತ್ಮವನ್ನು ನೀವು ಸ್ನಾನ ಮಾಡಬೇಕಾಗಿಲ್ಲ. ಯಾರು ಸ್ನಾನ ಮಾಡಿಸ್ತಾರೆ? ಭಗವಂತ ಸ್ನಾನ ಮಾಡಿಸ್ತಾರೆ. ಆದರೆ ನಾನು ಭಗವಂತನಿಗೆ ಯಾವುದೇ ರೀತಿ ಅಪೋಸ್ ಮಾಡ್ದೇನೆ ಅವನು ಹೇಳಿರುವಂತಹ ಮಾತನ್ನು ಕೇಳಬೇಕು. ಅವನು ಹೇಳಿಸಿದಾಗ ಹೇಳಬೇಕು, ಅವನು ಹೇಳಿದಾಗ ಬಾತ್ರೂಮಿಗೆ ಹೋಗಬೇಕು, ಅವನು ಸ್ನಾನ ಮಾಡಿದಾಗ ಮಾಡಿಸ್ಕೊಳ್ಬೇಕು. ಅನ್ನನ ನನ್ನನ್ನು ನಾನು ಅವನಿಗೆ ಏನ್ ಮಾಡಬೇಕು? ಅರ್ಪಣೆ ಮಾಡಬೇಕು. ಅಂದ್ರೆ ಭಗವಂತ ಸುಂದರವಾದ ಮಾತನ್ನು ಇರ್ತಾನೆ. ನೀವೆಷ್ಟು ಚಿಕ್ಕ ಮಗು ಆಗಿರ್ತೀರೋ ನಿಮ್ಮ ಟೈಮ್ ಟೇಬಲ್ ಅನ್ನು ಯಾರು ಫಿಕ್ಸ್ ಮಾಡ್ತಾರೆ? ಸ್ಥೂಲವಾಗಿ ನೀವು ಚಿಕ್ಕ ಮಗು, ನೀವೆಷ್ಟು ಗಂಟೆಗೆ ಹೇಳಬೇಕು, ನೀವೇನ್ ತಿಂಡಿ ತಿನ್ಬೇಕು, ನೀವೆಲ್ಲಿಗೆ ಹೋಗ್ಬೇಕು, ಯಾರು ಡಿಸೈಡ್ ಮಾಡ್ತಾರೆ? ಅಮ್ಮ ತಾನೇ. ಯಾವ ಬಟ್ಟೆ ಹಾಕೊಳ್ಬೇಕು, ಬುಕ್ಸ್ ಯಾವ್ಯಾವ ತಗೊಂಡೋಗ್ಬೇಕು, ಇವತ್ತು ಯಾವ ಡ್ರೆಸ್ ಇದೆ, ಇವತ್ತು ಸಾಯಂಕಾಲ ಮದುವೆ ಮನೆ ಹೋಗ್ಬೇಕು, ಎಷ್ಟು ಗಂಟೆ ಮನೆ ಬರಬೇಕು, ಎಲ್ಲ ನಿಮ್ ಟೈಮ್ ಟೇಬಲ್ ಯಾರು ಫಿಕ್ಸ್ ಮಾಡ್ತಾರೆ? ಅಮ್ಮ ಅಲ್ವಾ. ಹಾಗೆ ನಮ್ಮ ಜೀವನದಲ್ಲಿ ಯಾರು ಬೇಕು ಹೇಳಿ? ಅಮ್ಮ ಬೇಕು. ಅಮ್ಮ ಬೇಕು ಅಂತಂದ್ರೆ ಆರಂಭದಿಂದಲೇ ಬೆಳಿಗ್ಗೆ ಏಳೋದಿಂದಲೇ ನಾನೇನ್ ಮಾಡಬೇಕು? ಅವನನ್ನ ಜೊತೆಯಲ್ಲಿಟ್ಕೊಳ್ಬೇಕಾಗತ್ತೆ. ಯಾಕಂತಂದ್ರೆ ಬೆಳಗಿನ ಸ್ನಾನ ಮತ್ತು ಬೆಳಗಿನ ತಿಂಡಿನೇ ಸಂಪೂರ್ಣವಾಗಿ ನಿಮ್ಮ ಶರೀರಕ್ಕೆ ಏನಿರ್ತದೆ? ಶಕ್ತಿಯನ್ನು ಕೊಡ್ತಾ ಇರ್ತದೆ. ಒಂದಿದೆ ಸ್ವಚ್ಛತೆ, ಇನ್ನೊಂದು ಶಕ್ತಿ, ಒಂದು ಶಾಂತಿ, ಇನ್ನೊಂದು ಸುಖ. ಹಾಗೆ ಆತ್ಮಕ್ಕೆ ಸ್ನಾನ ಯಾವುದು? ಬೆಳಗಿನ ಅಮೃತ ವೇಳೆ. ಆತ್ಮಕ್ಕೆ ಊಟ ಯಾವುದು? ಮುರಳಿ. ಆತ್ಮಕ್ಕೆ ಊಟ ಯಾವುದು? ಮುರಳಿ. ಹಾಗೆ ಬೆಳಿಗ್ಗೆ ಸ್ನಾನನೂ ಕೂಡ ಮಾಡಿ ಸ್ವಚ್ಛವಾಗಿ ಬೆಳಿಗ್ಗೆ ಮುರಳಿಯನ್ನ ಕೇಳ್ಕೊಂಡು ಬಿಟ್ಟು ನೀವು ಕರ್ಮಕ್ಷೇತ್ರಕ್ಕೆ ಇಳಿದಾಗ ಏನಾಗತ್ತೆ? ಭಗವಂತನ ಜೊತೆನೂ ಕೂಡ ಇರ್ತದೆ. ಮುರಳಿ ಕೇಳಿರುವಂತ ಪಾಯಿಂಟ್ಸ್ ಗಳು ನಿಮ್ಗೇನಾಗ್ತಾ ಹೋಗ್ತವೆ? ಜೊತೆಲಿ ಸಿಗ್ತಾ ಹೋಗುತ್ತೆ, ಅದು ನೆನಪಿಗೆ ಬರ್ತಾ ಹೋಗುತ್ತೆ. ಅದು ಹೇಗಾಗತ್ತೆ? ನಿಮ್ಮೊಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನಮ್ಮ ಅಣ್ಣನಿಗೆ ಒಂದ್ಸಲ ಕೆಲಸ ಕೊಡ್ಲಿಕ್ಕೆ ಹೋಗ್ತಾ ಇದ್ವಿ. ಬೆಳಿಗ್ಗೆ ಮುರಳಿ ಓದ್ಕೊಂಡು ಹೋಗಿದ್ದೇನೆ. ಅವಾಗ ಅದರಲ್ಲೊಂದು ಪಾಯಿಂಟ್ ಇತ್ತು, ಯಾವುದೇ ಕಂಡೀಷನ್ ಅಲ್ಲಿ ಕ್ರೋಧ ಮಾಡಬೇಡಿ. ಸ್ವಲ್ಪ ಸಮಯ ನೀವು ಕ್ರೋಧವನ್ನು ಕಂಟ್ರೋಲ್ ಮಾಡಿದ್ದೀ ಆದ್ರೆ ಮುಂದೆ ಅದರ ರಿಸಲ್ಟ್ಸ್ ಏನಾಗಿರ್ತದೆ? ತುಂಬಾ ಆಶ್ಚರ್ಯಜನಕವಾಗಿ ಬರ್ತದೆ ಅಂತ ಆ ದಿನ ಬಾಬಾ ಒಂದು ಮುರಳಿಯಲ್ಲಿ ಒಂದು ಪಾಯಿಂಟ್ ಅನ್ನು ಹೇಳಿದ್ರು. ಸರಿ, ಆ ಒಂದು ಎಲ್ಲಿ ಕೆಲಸವನ್ನು ಕೊಡ್ತಾ ಇದ್ದಾನೆ ಆ ಮಾಲೀಕನ ಹತ್ರ ಮಾತಾಡ್ಲಿಕ್ಕೆ ನಾನು ಹೋದೆ. ಎದುರುಗಡೆ ಮಾಲೀಕ ಕೂತ್ಕೊಂಡಿದ್ದಾರೆ, ಪಕ್ಕದಲ್ಲಿ ಅಣ್ಣ ಕೂತ್ಕೊಂಡಿದ್ದಾರೆ, ಪಕ್ಕದಲ್ಲಿ ನಾನು ಕೂತ್ಕೊಂಡಿದ್ದೇನೆ. ನಾವು ಮಾತಾಡ್ತಿದ್ದೀವಿ, ಕೆಲಸ ಸಂಬಳ ಎಲ್ಲ ಮಾತಾಡ್ತಿದ್ದೀವಿ. ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಕೂತ್ಕೊಂಡಿದ್ದಾನೆ, ಥರ್ಡ್ ಪರ್ಸನ್ ಅಂತಂದ್ರೆ ಆ ಮಾಲೀಕನಿಗಾಗಿ ಆ ಕೆಲಸಕ್ಕಾಗ್ಲಿ ನಮಗಾಗ್ಲಿ ಏನು ಸಂಬಂಧ ಇಲ್ದಿರುವಂತ ವ್ಯಕ್ತಿ. ನಾವಿಬ್ರು ಮಾತಾಡಬೇಕಾದ್ರೆ ಮಧ್ಯ ಅವನೇನ್ ಮಾಡ್ತಿದ್ದಾನೆ? ಇಂಟರ್ವ್ಯೂ ಮಾಡ್ತಾ ಇದ್ದಾನೆ ಅನಾವಶ್ಯಕವಾಗಿ. ಸಂಬಂಧ ಇಲ್ದಿರುವಂತ ವಿಚಾರ, ಅವರಿಗೂ ಸಂಬಂಧ ಇಲ್ಲ, ನಮಗೂ ಸಂಬಂಧ ಇಲ್ಲ. ಅವನು ಯಾವಾಗಲೂ ಕೂಡ ಅವನಿಗೇನು ಕೆಲಸ ಇಲ್ಲ, ಅಲ್ಲಿ ಬಂದು ಕೂತ್ಕೊಳ್ತಾ ನಾನು. ಸರಿನಾ? ಅವರು ನಮ್ಮ ನಡುವೆ ಆ ವ್ಯವಹಾರ ನಡೀಬೇಕಾದ ಮಧ್ಯದಲ್ಲಿ ಏನಾಗ್ತಾ ಇದೆ? ಇಂಟರ್ಫಿಯರೆನ್ಸ್. ಅವಾಗ ಆ ಸಮಯದಲ್ಲಿ ನಮ್ಗೇನಾಗತ್ತೆ? ಫಾರ್ ಟೈಮ್ ಬೀಂಗ್ ಏನ್ ಬರುತ್ತೆ? ನಾವಿಬ್ರು ಮಾತಾಡಬೇಕಾದ ಇವ್ರ ಮಧ್ಯೆ ಏನು? ಆ ಸಂಕಲ್ಪ ನನಗೆ ಬಂತು. ಆ ಸಂಕಲ್ಪ ಬಂದ ತಕ್ಷಣದಲ್ಲಿ ಬೆಳಗಿನ ಮುರಳಿ ಪಾಯಿಂಟ್ ಏನಾಯ್ತು? ನೆನಪಿಗೆ ಬಂತು. ಏನಂತ? ಕ್ರೋಧ ಮಾಡಬಾರ್ದು. ಸ್ವಲ್ಪ ಸಮಯ ಸಹನೆ ಮಾಡಿದ್ಯಾ ಆದ್ರೆ ಮುಂದೆ ಏನಾಗುತ್ತೆ? ಒಳ್ಳೇದಾಗ ಆ ಮುರಳಿ ಪಾಯಿಂಟ್ ಟಕ್ ಅಂತ ನೆನಪಿಗೆ ಬಂತು. ನೆನಪಿಗೆ ಬಂದ ತಕ್ಷಣ ನಾನು ಏನಾಗ್ಬಿಟ್ಟೆ? ಶಾಂತವಾಗ್ಬಿಟ್ಟೆ. 5-10 ನಿಮಿಷ ಆ ರೀತಿ ಸಿಚುವೇಶನ್ ನಡೀತು. ಅದಾದ್ಮೇಲೆ ಏನಾಯ್ತು? ಅವ್ರು ಸುಮ್ಮನಾಗ್ಬಿಟ್ಟು. ಈ ರೀತಿ ನಾವು ಬೆಳಿಗ್ಗೆ ಮುರಳಿಯನ್ನು ನಾವು ಕೇಳಿದ್ದೆ ಆದ್ರೆ ನಮ್ಮ ನಿತ್ಯ ಜೀವನದ ಕರ್ಮದಲ್ಲಿ ನಮ್ಗೇನಾಗತ್ತೆ? ಆ ಪಾಯಿಂಟ್ಸ್ ಗಳು ನಮ್ಗೇನಾಗತ್ತೆ? ಸಹಾಯವನ್ನು ಮಾಡುತ್ತೆ.